ಪರಿಣಾಮ ತರಬೇತಿ ಶಿಬಿರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ಎರಡನೇ ದಿವಸ ನಾವು ಹರಿನಾಮ ಜಪ ಯಾಕೆ ಮಾಡಬೇಕು, ಹರಿನಾಮ ಸಂಕೀರ್ತನೆ ಯಾಕೆ ಮಾಡಬೇಕು ಅದನ್ನು ನಾವು ಕೇಳಲಿಕ್ಕೆ ಪ್ರಯತ್ನ ಮಾಡೋಣ. ನಿನ್ನೆ ದಿವಸ ಏನು ಚರ್ಚೆ ಮಾಡಿದ್ವಿ ನಾವು? ಮುಂದೆ
There is no difference between Krishna and his name. ಕೃಷ್ಣ ಅವನ ನಾಮದ ನಡುವೆ ವ್ಯತ್ಯಾಸ ಇಲ್ಲ, ಮತ್ತೆ ಹರಿನಾಮ ಎಲ್ಲಾ ಅಂಶಗಳನ್ನು ಹೊಂದಿದೆ. ಹರಿನಾಮ ಯಾವ ಬೇಕಾದ ತಗೋಬಹುದು, ಆದ್ರೆ ಮುಂಜಾನೆ ತಗೋದು ಉತ್ತಮ ಜಪ ಮಾಡೋದು. ಮತ್ತೆ ಒಂದೊಂದ್ಸತಿ 16 ರೌಂಡ್ಸ್ ಜಾಸ್ತಿ ಅನಿಸ್ತವೆ, ಅದಕ್ಕೆ ಹೆಚ್ಚಿಗೆ ರೌಂಡ್ ಪ್ರಾಕ್ಟೀಸ್ ಮಾಡಿದ್ರೆ 16 ರೌಂಡ್ ಏನ
ಅಂದ್ರೆ ಏನಾದ್ರು
ಹರಿನಾಮ ಅಂದ್ರೆ ವೈಕುಂಠದ ಕೀ ಇದ್ದಂಗೆ.
ಬೇರೆ ಬೇರೆ ಹೆಸರುಗಳಿವೆ, ಆದ್ರೆ ಯಾವ ರೀತಿ ನೋಟಿನ ಪೇಪರ್ ಕರೆನ್ಸಿ ಮತ್ತೆ ಸಾಲ ಪೇಪರ್ ಅಲ್ಲಿ ವ್ಯತ್ಯಾಸ ಇದೆ, ಅದೇ ರೀತಿಯಲ್ಲಿ ನಮ್ದು ಮತ್ತೆ ಬರುವಂತ ನಾಮದಲ್ಲಿ ವ್ಯತ್ಯಾಸ ಇದೆ.
ಒಂದ್ ವೇಳೆ ನಿಮ್ದು ದೇವರ ಹೆಸರು ಇದ್ರೆ
ಅದು
ನಮ್ಮದು ಅಂತ ಹೇಳ್ಬಾರ್ದು, ಸಾಧಾರಣ ಹೆಸರು ಮತ್ತು ದೇವರ ಹೆಸರಿನಲ್ಲಿ ಅಂತರ ಇದೆ. ಇವತ್ತಿನ ದಿವಸ ಹರಿನಾಮ ಯಾಕೆ ಜಪ ಮಾಡಬೇಕು ಮತ್ತು ಹರಿನಾಮ ಸಂಕೀರ್ತನೆ ಯಾಕೆ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಆಕ್ಚುಲಿ ಒಂದು ಡ್ರಾಮಾ ಮಾಡಿಸ್ಬೇಕಾಗಿತ್ತು, ಆದ್ರ ಟೈಮ್ ಬಹಳ ಕಡಿಮೆ ಇದೆ, ಅದ್ರ ಸಲುವಾಗಿ ನಾನು ಅದನ್ನೇ ಹೇಳ್ಬಿಡ್ತೀನಿ, ನೀವು ಅರ್ಥ ಮಾಡ್ಕೋಬಹುದು. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ ಅವರು ಶಿಕಾಗೋ ನಗರದಲ್ಲಿದ್ದರು, ಅಲ್ಲಿ ಪ್ರಚಾರ ಮಾಡ್ತಾ ಇದ್ರು. ಅನಂತರ ಶಿಕಾಗೋ ನಗರದ ಮೇಯರ್ ಬಂದು ಅವರಿಗೆ ಹೇಳಿದರು, ಹೌದು ನೀವು ಸಂತರು, ಭಾರತದಿಂದ ಬಂದಿದ್ದೀರಿ, ನೀವು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನಮ್ಗೆ. ಏನು ಈಗೇನಾಗಿದೆ ಸಮಸ್ಯೆ ಅಂದ್ರೆ, ಇಡೀ ಶಿಕಾಗೋ ನಗರದೊಳಗೆ ದೊಡ್ಡದೊಂದು ಜನರು ದಂಗೆ ಹೇಳ್ತಾ ಇದ್ರು, ಅಂದ್ರೆ ರೈಟ್ಸ್ ಆಗ್ತಾ ಇದ್ರು. ಆ ನಂತರ ಎಲ್ಲಿ ನೋಡಿದ್ರಲ್ಲಿ ಕೊಲೆ, ರೇಪ್ಸ್, ಆ ನಂತರ ದರೋಡೆ, ಈ ರೀತಿ ವಿಪರೀತ ಸಮಸ್ಯೆ. ಅದಕ್ಕೆ ನೀವೇನಾದರೂ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡ್ರಿ. ಅವರು ಸಮಸ್ಯೆಯನ್ನು ಯಾರು ಎದುರುಗಿಡ್ತಾ ಇದಾರೆ, ಒಬ್ಬ ಸಾಧು ಎದುರುಗಿಡ್ತಾರೆ. ಆ ಸಮಸ್ಯೆಗೆ ಪರಿಹಾರ ನೀಡಬೇಕಾಗಿದ್ದು ಯಾರು ನಿಜವಾಗಿ? ಪೊಲೀಸರು ಹೌದಲ್ಲ. ಆದ್ರೆ ಇವ್ರು ಬಂದು ಇವ್ರಿಗೆ ಕೇಳಿ ಪ್ರಭುಪಾದ ಹೇಳಿದ್ರು ಆಯ್ತು, ಈಗ ನಮ್ಮ ಹತ್ರ ಇದೇ ಇದೆ ಪರಿಹಾರ. ಏನ್ ಪರಿಹಾರ? ನಾವು ಎಲ್ಲ ಕಡೆ ಹರಿನಾಮ ಸಂಕೀರ್ತನೆ ಮಾಡ್ತೀವಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರಿನಾಮ ಸಂಕೀರ್ತನೆ ನಾವು ಮಾಡ್ತೀವಿ ಮತ್ತು ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಎಲ್ಲ ಕಡೆಗೆ, ನಾವು ಪ್ರಸಾದ ಹಂಚ್ತೀವಿ. ಅದರಿಂದ ನೀವು ಇದಕ್ಕೆ ನಮ್ಗೆ ಅನುಮತಿ ಕೊಡ್ರಿ, ಇಷ್ಟ ಮಾಡ್ರಿ, ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ಸ್ವಲ್ಪ ಸಪೋರ್ಟ್ ಮಾಡ್ರಿ. ನಾವು ಅಡುಗೆ ಮಾಡ್ತೀವಿ, ನಾವು ದೇವ್ರಿಗೆ ನೈವೇದ್ಯ ನೀಡ್ತೀವಿ, ನಾವು ತಂದು ಜನರಿಗೆ ಹಂಚ್ತೀವಿ, ತಿಳಿತಾ? ಅದಕ್ಕೆ ನೀವು ಸ್ವಲ್ಪ ಹಣ ಕೊಡ್ರಿ, ಸಪೋರ್ಟ್ ಮಾಡ್ರಿ. ಮತ್ತು ನಾವು ಹರಿನಾಮ ಸಂಕೀರ್ತನೆ ಮಾಡ್ತೀವಿ, ನಮಗೆ ಏನು ಕೊಡ್ರಿ, ಪರ್ಮಿಷನ್ ಕೊಡ್ರಿ ಅಂತ ಹೇಳಿದೆ. ಮೇಯರ್ ಅಂದ ಮತ್ತು ನಾನು ಕೇಳ್ಬೇಕು ಅಲ್ಲೆಲ್ಲ ದೊಡ್ಡ ಸಾಹೇಬರಿಗೆ ಅಂತ. ಪ್ರಪ್ಪ ಅಂದ್ರೆ ಕೇಳ್ರಿ, ಅವ್ರ ಪರ್ಮಿಷನ್ ತೊಗೊಂಡ್ಬರ್ರಿ. ಇವ್ರು ಹೋದ್ರೆ ಮೇಯರು, ಪೊಲೀಸ್ ಇನ್ಸ್ಪೆಕ್ಟರ್, ಕಮಿಷನರ್ ಮತ್ತು ಚೀಫ್ ಮಿನಿಸ್ಟರ್ ಅವ್ರದ್ದೆಲ್ಲರಿಗೂ ವಿಚಾರ ಮಾಡಿದರು. ಅವರು ಇಲ್ಲ ಹಿಂಗೆಲ್ಲ ಕೊಡೋಕ್ಕಾಗೋದಲ್ಲ, ಮತ್ತು ಇವ್ರಿಗೆ ಕೇಳಿದ್ರೆ ಇನ್ನೊಬ್ರು ಇವ್ರಿಗೆ ಕೊಟ್ರೆ ಇನ್ನೊಬ್ರು ಕೇಳ್ತಾರೆ, ಮತ್ತು ಅವಾಗ ಇಲ್ಲ ಅನ್ನೋಕ್ಕಾಗೋದಿಲ್ಲ, ಎಲ್ಲರಿಗೂ ಕೊಡ್ಕೊಂತ ಹೋಗ್ಬೇಕಾಗ. ಆದ್ದರಿಂದ ಇದು ಸಾಧ್ಯ ಇಲ್ಲ ಅಂತ. ನಾವು ಹಂಗ ನಾವೆಲ್ಲರೂ ಹೋಗಿ ಎಲ್ಲರೂ ಒಂದು ಕಾರ್ಯಕ್ರಮ ಎಲ್ಲ ಕಾಲೇಜ್ನೊಳಗೆ ಮಾಡಕ್ ಹೋದ್ರ ಅಥವಾ ಎಲ್ಲರ ಒಂದು ಆಫೀಸ್ನೊಳಗೆ ಅವ್ರಂತಾರ ನೀವು ಬಂದಿರಿ ಹರೇ ಕೃಷ್ಣದವ್ರು, ನಾಳೆ ಇನ್ನೊಬ್ರು ಬರ್ತಾರೆ ಅಂತ ಅವ್ರಿಗೆ ಪರ್ಮಿಷನ್ ಎಲ್ಲಿ ಕೊಡೋಕ್ಕಾಗುತ್ತೆ, ಎಲ್ಲರಿಗೆ ಎಲ್ಲಿ ಕೊಡೋಕ್ಕಾಗುತ್ತೆ ಹಿಂಗಂತ ಪ್ರಶ್ನೆ. ಮೊದಲನೇ ಮತ್ತೆ ಯಾರು ಈ ರೀತಿ ಬರೋದಿಲ್ಲ, ಮತ್ತು ಬಂದರೂ ಕೂಡ ಅವರಿಗೆ ಅರ್ಥ ಆಗ್ಬೇಕು ಯಾವುದು ಯಾರು ಯಾವ ಸಂಸ್ಥೆ ವೇದ ಮತ್ತು ಪುರಾಣದ ಮೇಲೆ ಅವಲಂಬಿತವಾಗಿದೆ, ಯಾವ ಸಂಸ್ಥೆಯಲ್ಲಿ ನಿಜವಾಗಿ ಆಧ್ಯಾತ್ಮಿಕ ಜ್ಞಾನ ಸಿಗ್ತಾ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗಿದ ಮೇಲೆ ಅವರು ಅದೇ ಸಂಸ್ಥೆಗೆ ಮಾತ್ರ ಅವ್ರು ಏನು ಮಾಡ್ಬೋದು ಅನುಮತಿ ಕೊಡ್ಬೋದು. ಅವರು ಈ ರೀತಿ ಹೇಳಿ ಯಾರಿಗೆ ಅನುಮತಿನ ಕೊಡೋದಿಲ್ಲ. ಅದೇ ಪರಿಸ್ಥಿತಿನ ಇಲ್ಲಿನ ಐತೆ, ಅವರಂದ್ರೆ ಇಲ್ಲ ಹಿಂಗ ಮತ್ತೆ ಎಲ್ಲ ಕಡೆಗೆ ಕೇಳಿದೆ ಅದಕ್ಕೆ ಪರಿಸ್ಥಿತಿ ಎಲ್ಲದಕ್ಕೂ ನಾವು ಇದು ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ ಆದ್ರಿಂದ ಸಾರಿ ಅಂತಂದ್ರು. ಪ್ರಭುಪಾದ ಹೇಳಿದ್ರೆ ಮತ್ತಿನ್ನೇನಾಗದು ಈ ಜಗತ್ತಿನಲ್ಲಿ ಸರಳವಾದ ಒಂದು ನಮ್ಮ ಹತ್ರ ಏನಿದೆ ಪರಿಹಾರ ಇದೆ ಅದನ್ನು ನೀವು ಕೊಡಂತೇ ಇರಲ್ಲ ಹಂಗಿರುವಾಗ. ಮತ್ತೆ ಇದು ಇದೇ ರೀತಿ ಏನಾಗ್ತದೆ ಕೊಲೆ ಸುಲಿಗೆ ದರೋಡೆ ಇವೆಲ್ಲ ಹಿಂಗ ನಡ್ಕೊಂಡು ಹೋಗ್ತಮ್ಮಂದು ಅಂತಂದು ಹೇಳಿದ್ರು. ಕಲಿಯುಗದಲ್ಲಿ ಇದು ಇಷ್ಟೊಂದು ಸಮಸ್ಯೆಗಳಿದೆ. ಕಲೆ ದೋಷ ನಿಧೆ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ರಚಯಿತ. ಕಲಿಯುಗ ದೋಷದ ರಾಶಿ, ದೋಷದ ನಿಧಿ, ಒಂದು ಎರಡು ಮೂರು ನಾಲ್ಕು ಅಂತ ದೋಷ ಹೇಳಕ್ ಆಗೋದಿಲ್ಲ. ಎಲ್ಲಿ ನೋಡಿದ್ರೆ ನಿಮಗೇನು ಕಾಣಿಸ್ತಾವು, ಕೇವಲ ದೋಷಗಳು ಕಾಣ್ತವೆ. ಒಳ್ಳೇದು ಅನ್ನೋದು ಇಲ್ಲೇ ಇಲ್ಲ, ಹಂಗಾಗಿದೆ ಪರಿಸ್ಥಿತಿ. ಎಲ್ಲೋ ಒಂದು ಕಡೆಗೆ ಇರ್ಬೋದು ಅಷ್ಟೆ. ಹೆಚ್ಚಾಗಿ ಏನಿದೆ ಅರಾಜಕತೆ, ಎಲ್ಲ ದೋಷಗಳು ನೋಡ್ತೇನೆ. ಆದ್ರೆ ಒಂದೇ ಒಂದು ಒಳ್ಳೆ ಗುಣ, ಅದೇನು ಏನು ಒಳ್ಳೆ ಗುಣ ಹಾ ಹೇಳ. ಕೃಷ್ಣಸ್ಯ ಕೀರ್ತನ ಅಂದ್ರೆ ಭಗವಂತನ ಕೀರ್ತನೆ ಮಾಡೋದ್ರಿಂದ ಏನಾಗ್ತದೆ, ಮುಕ್ತ ಸಂಘ ಪರಂಬರಿ, ಎಲ್ಲಾ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಂಡು ನಾವು ಭಗವದ್ಧಾಮಕ್ಕೆ ಹೋಗ್ಬೋದು. ಆನಂತರ ಮಾಸ್ಕೋ ಶಹರದಲ್ಲಿ ಸುಮಾರು ಒಂದು ಕೆಲವಾರು ವರ್ಷಗಳ ಹಿಂದೆ ಅವರು ಜನ್ಮಾಷ್ಟಮಿ ಆಚರಣೆ ಮಾಡಿದ್ರು, ಮಾಡ್ತಾರೆ ಪ್ರತಿ ವರ್ಷನೂ ಮಾಡ್ತಾರೆ. ಒಂದು ಸಾರಿ ಜನ್ಮಾಷ್ಟಮಿ ಅವರು ಆಚರಣೆ ಮಾಡೋ ದಿವಸ ಏನ್ ಮಾಡಿದ್ರು, ಅವತ್ತಿನ ದಿವಸ ಅವರು ಬೆಳಿಗ್ಗೆಯಿಂದ ರಾತ್ರಿ ತನಕ ಹನ್ನೆರಡರ ತನಕ ಕೀರ್ತನೆ ಮಾಡಿದ್ರು. ಹರೇ ಕೃಷ್ಣ ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ರಾಮ ಹರೇ ಹರೇ.
ಮಾಸ್ಕೋ ಶಹರದ ಎಲ್ಲ ದೊಡ್ಡ ದೊಡ್ಡ ಸ್ಥಳದಲ್ಲಿ ಹೋಗಿ ಅವರು ಕೀರ್ತನೆ ಮಾಡಿದ್ರು. ಅಂದ್ರೆ ಒಂದು ಟೀಮು ಕೀರ್ತನಕ್ಕೆ ಹೋದ್ರು, ಉಳಿದವರು ಮಂದಿರದಲ್ಲಿದ್ದು ಅಡಿಗೆ ಮಾಡೋದು ಅದೆಲ್ಲಾನು ಅವರು ಮಾಡ್ತಾ ಇದ್ರು. ಆ ನಂತರ ಈ ರೀತಿ ಅವರು ಕೀರ್ತನೆ ಮಾಡಿ ಎಲ್ಲಾ ಕಡೆಗೂ ಬಂದ್ರು, ಭಕ್ತರು ಬಂದ್ರು, ಆಮೇಲೆ ಜನ್ಮಾಷ್ಟಮಿ ಆಚರಣೆ ಮಾಡಿದ್ರು. ಆ ನಂತರ ಮರುದಿವಸ ಬೆಳಿಗ್ಗೆ ಪೇಪರ್ ಬಂತು, ಪೇಪರ್ ನೋಡೋಕೆ ದೊಡ್ಡ ದೊಡ್ಡ ಹೆಡ್ಲೈನ್ ನಲ್ಲಿ ಏನ್ ಕೊಟ್ರವರು, ಮಾಸ್ಕೋ ಶಹರದಲ್ಲಿ ನೂರಾರು ವರ್ಷಗಳಿಂದ ಆಗದಂತೆ ಒಂದು ಘಟನೆ ಆಗಿದೆ. ಏನು ಘಟನೆ, ಪ್ರತಿ ದಿವಸನೂ ಕೂಡ ಮಾಸ್ಕೋ ಶಹರದಲ್ಲಿ, ಮಾಸ್ಕೋ ರಷ್ಯಾದ ರಾಜಧಾನಿ, ನ್ಯೂಯಾರ್ಕ್ ಅಮೇರಿಕ ಅಂದ್ರೆ ಇದು ವಾಷಿಂಗ್ಟನ್ ಡಿ ಸಿ, ಮತ್ತು ಅದಕ್ಕಿಂತ ದೊಡ್ಡದಿರೋದು ನ್ಯೂಯಾರ್ಕ್, ಆದ್ರೆ ರಷ್ಯಾದಲ್ಲಿ ಮಾಸ್ಕೋ ಎಲ್ಲ ದೊಡ್ಡ ಶಹರ ಮತ್ತು ಮಾಸ್ಕೋ ಕ್ಯಾಪಿಟಲ್ ರಾಜಧಾನಿ. ಆ ರಾಜಧಾನಿಯಲ್ಲಿ ಪ್ರತಿ ದಿವಸನೂ ಕೊಲೆ ಸುಲಿಗೆ ದರೋಡೆ ಈ ರೀತಿ ಪ್ರತಿ ದಿವಸನೂ ಒಂದು 10 ಕೊಲೆ, ಒಂದು 20 ದರೋಡೆ, ಒಂದು 35 ಕೊಲೆ ಸುಲಿಗೆ ಈ ರೀತಿ ಪ್ರತಿ ದಿವಸನೂ ಇದು ನ್ಯೂಸ್ ಪೇಪರ್ನಲ್ಲಿ ಬಂದಾಗ ಬರುತ್ತೆ. ಆದ್ರೆ ಅವತ್ತೇನಾಗಿತ್ತು, ಅವ್ರಿಗೇನು ವಿಚಿತ್ರ ಅನಿಸ್ತು ಎಲ್ಲರಿಗೂ, ಎಲ್ಲರೂ ನ್ಯೂಸ್ ಪೇಪರ್ನೊಳಗೆ ಏನು ಛಾಪಿಸಿದ್ರು, ಇವತ್ತಿನ ದಿವಸ ಅಂದ್ರೆ ನಿನ್ನೆ ದಿವಸ ಏನಾಯ್ತು, ಇಡೀ ಮಾಸ್ಕೋ ಶಹರದಲ್ಲಿ ಒಂದು ಕೊಲೆ ಇಲ್ಲ, ಒಂದು ಸುಲಿಗೆ ಇಲ್ಲ, ಒಂದು ದರೋಡೆ ಇಲ್ಲ, ಒಂದೊಂದು ಸಮಸ್ಯೆ ಇಲ್ಲ, ಒಂದನ್ನು ಕೂಡ ರಾಯಟ್ಸ್ ಇಲ್ಲ, ಅಂದ್ರೆ ದಂಗೆ ಇಲ್ಲ. ಅದಕ್ಕೆ ಏನು ಕಾರಣ ಅಂತಂದು ಎಲ್ಲರೂ ಪ್ರಶ್ನೆ ಹಾಕಿದ್ರು. ಆಮೇಲೆ ಅದು ನಮ್ಮ ಭಕ್ತರು ಓದಿದ್ರು ಏ ನ್ಯೂಸ್ ಪೇಪರ್. ಆಮೇಲೆ ಅವ್ರು ನಿಶ್ಚಿತವಾಗಿ ಕನ್ಕ್ಲೂಡ್ ಮಾಡ್ಬಿಟ್ರು, ನಿರ್ಣಯ ತಗೊಂಡ್ರು. ಏನ್ ನಿರ್ಣಯ? ಯಾಕಂದ್ರೆ ನಮ್ಮ ಹರೇ ಕೃಷ್ಣ ಭಕ್ತರು ಬೆಳಿಗ್ಗೆಯಿಂದ ರಾತ್ರಿ 12 ತನಕ ಅವ್ರು ಏನ್ ಮಾಡ್ತಾ ಇದ್ರು, ಹರೇ ಕೃಷ್ಣ ಈ ಕೀರ್ತನೆ ಮಾಡಿದ್ರಿಂದ ಏನಾಯ್ತು, ಏನಾಗ್ತದ ಆ ಕೀರ್ತನೆ ಮಾಡೋದ್ರಿಂದ ವಾತಾವರಣ ಶುದ್ಧ ಆಗ್ತವೆ. ವಾತಾವರಣ ಶುದ್ಧ ಆತಂದ್ರೆ ಜನರ ಹೃದಯ ಶುದ್ಧ ಆಗ್ತವೆ. ಜನರ ಹೃದಯ ಶುದ್ಧ ಆತಂದ್ರೆ ಈ ಸಮಸ್ಯೆಗಳು ಇರೋದಿಲ್ಲ. ಆದ್ರೆ ಇದನ್ನ ಹೇಳಿದ್ರೆ ಅರ್ಥ ಮಾಡ್ಕೊಂಡ್ರೆ ಯಾರು, ಯಾವ ರೀತಿ ಪ್ರಭುಪಾದರು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ರು, ಆದ್ರೆ ನ್ಯೂಯಾರ್ಕ್ ಶಹರದ ಇದು ಶಿಕಾಗೋ ನಗರದ ಮುಖ್ಯಸ್ಥರು ಅದನ್ನ ಅರ್ಥ ಮಾಡ್ಕೊಂಡ್ರು. ಯಾವುದನ್ನ ಪ್ರಭುಪಾದರು ಅವಾಗ ಹೇಳಿದ್ರು ಅದು ನಿಜ ಇತ್ತು. ಅದಕ್ಕೆ ಉದಾಹರಣೆನು ಮಾಸ್ಕೋ ಶಹರದಲ್ಲಿ ಆದಂತ ಘಟನೆ. ಇದರಿಂದ ನಾವೇನ್ ತಿಳ್ಕೋಬಹುದು, ಯಾಕಂದ್ರೆ ಕಲೆ ದೋಷ ನಿಧಿ ರಾಜನ್, ಕಲಿ ದೋಷದ ನಿಧಿ. ಆದ್ರೆ ಒಂದು ಒಳ್ಳೆ ಗುಣ ಏನಿದೆ, ಹರೇ ಕೃಷ್ಣ ಕೀರ್ತನ. ಅದನ್ನ ಯಾರು ಮಾಡ್ತಾರ, ಯಾವಾಗ ಮಾಡ್ತಾರ, ಯಾವ ಸ್ಥಳದಲ್ಲಿ ಮಾಡ್ತಾರ, ಆ ಸ್ಥಳ ನಿಶ್ಚಿತವಾಗಿನೂ ಪವಿತ್ರ ಆಗ್ತದೆ. ಇದು ಮೊದಲನೇ ಕಾರಣ ಹರಿನಾಮ ಯಾಕೆ ಮಾಡಬೇಕು. ಯಾಕಂದ್ರೆ ಕಲಿಯುಗದಲ್ಲಿ ದೋಷಕ್ಕೆ ಮಿತಿನೇ ಇಲ್ಲ. ಆದ್ದರಿಂದ ಒಂದೇ ಒಂದು ಪರಿಹಾರ ಏನು, ಹರಿನಾಮ ಸಂಕೀರ್ತನ. ಆ ನಂತರ ನಾವು ಸಾರಿನಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆದ್ರೆ ಅದು ರುಚಿ ಸಿಹಿ ಆಗ್ತದಲ್ಲ. ಸಾರಿನಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆದ್ರೆ ರುಚಿ ಏನಾಗ್ತದೆ, ಸ್ವಲ್ಪ ಸಿಹಿ ಆಗ್ತದೆ, ಹೌದಲ್ಲ, ಆಗ್ಬೇಕು. ಅದಕ್ಕೇನು ನೀವೇನು ಹೇಳ್ತೀರಿ? ಹಾ ಸುಮ್ಮನೆ ಕುಂದ್ರಲ್ಲ, ಹಾ ಏನಾಗೋದಲ್ಲ, ಯಾಕಾಗೋದಲ್ಲ, ಉಪ್ಪು ಹಾಕ್ತಾನಲ್ಲ ನಾನು, ಅಲ್ಲಿ ಉಪ್ಪು ಹಾಕಿದ್ರೆ ಸಿಹಿ ಆಗ್ಬೇಕು, ಯಾಕಾಗೋದಿಲ್ಲ ನೋಡೋಣ ಬರ್ರಿ ಯಾರ. ಆಮೇಲೆ ಹುಳಿ ಹಾಕ್ತೇನೆ ನಾನು, ಹುಳಿ ಹಾಕಿದ್ರೆ ಅದ್ರ ರುಚಿ ಏನಾಗ್ತದೆ, ಸ್ವಲ್ಪ ಹುಳಿ ಜಾಸ್ತಿ ಮಾಡ್ತೇನೆ, ಅದ್ರ ರುಚಿ ಉಪ್ಪು ಆಗ್ತದೆ, ಬರೋಬ್ರಿ ಯಾಕ ಹೇಳ್ರಿ ಎಲ್ಲರು ನಂಗೆ ಹಾಕೋತಿದ್ರಲ್ಲ ಮಾತಾಜಿಯವ್ರು ಹೇಳ್ರಿ, ಯಾಕಂದ್ರೆ ಅವ್ರು ಅಡಿಗೆ ಮಾಡ್ತಾರ. ಉಪ್ಪು ಉಪ್ಪು ಜಾಸ್ತಿ ಹಾಕಿದ್ರೆ ರುಚಿ ಒಳಗೆ ಹುಳಿ ಕಂಡು ಬರ್ತದೆ, ಹೌದಲ್ಲ, ಉಪ್ಪು ಕಂಡು ಹೌದಲ್ಲ. ಅದೇ ರೀತಿ ಒಂದ್ ವೇಳೆ ನಾನು ಪೇಂಟಿಂಗ್ ಮಾಡ್ತಾ ಇರ್ತೇನೆ, ಒಂದೊಂದ್ಸಾರಿ ನಾನು ಬಿಳಿ ಬಣ್ಣ ಉಪಯೋಗಿಸಿದ್ರೆ ನಮ್ದೆಲ್ಲ ಕೈ ಹಸಿರಾಗ್ತಾವಲ್ಲ, ಹಸಿರಾಗ್ಬೇಕು. ಬಿಳೆ ಬಣ್ಣ ಉಪಯೋಗಿಸ್ತಾರ, ಬಿಳೆ ಬಣ್ಣ ಉಪಯೋಗಿಸಿದ್ರೆ ನನ್ನ ಕೈ ಹಸಿರಾಗ್ಬೇಕು, ಆಗ್ಬೇಕು ಬೇಡ ಯಾಕೆ, ಹಾ ಹಸಿರು ಬಣ್ಣ ಹೆಂಗಾಗ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ನೀವು ನನಗೆ ಕೇಳ್ಬೇಕು. ಆಮೇಲೆ ನಾನು ಕೆಂಪು ಬಣ್ಣ ಉಪಯೋಗಿಸಿದ್ರೆ ನಂದು ನೀಲಿ ಆಗ್ತದೆ, ಹೌದಲ್ಲ ಬಟ್ಟೆ ಎಲ್ಲ ಏನಾಗ್ತದೆ, ಹೌದ. ಆಮೇಲೆ ಮಳಿ ಬಂದಾಗ, ಮಳಿ ಈ ಕಡೆಯಿಂದ ಬಂದ್ರೆ ನಾ ಈ ಕಡೆಗೆ ಛತ್ರಿ ಇಡ್ತೇನೆ, ಬರೋಬ್ರಿ ಹೌದು, ಹಾ ಯಾಕ ಅಂದ್ರ ಮಳಿ ಸೀದಾ ಹಿಂಗ ಮೇಲಿಂದ ಕೆಳಗೆ ಬೀಳೋದಲ್ಲ, ಸ್ವಲ್ಪ ಗಾಳಿ ಪ್ರಭಾವದಿಂದ ಏನಾಗ್ತದ ಈ ಕಡೆ ಕ್ರಾಸ್ ಇಂದ ಬರ್ತದ, ಈ ಕಡೆ ಬರ್ತದೆ, ಹಿಂದಿಂದ ಬರ್ತದೆ, ಯಾ ಕಡೆಗೆ ಮಳಿ ಬರ್ತದ ಆ ಕಡೆಗೆ ನಾವೇನ್ ಹೇಳಬೇಕು. ಕೃತೆಯಧ್ಯಾಯತು ವಿಷ್ಣು ತ್ರೇತಾಯಾಂ ಯಜತೋ ಮುಖೈ ದ್ವಾಪರಿ ಪರಿಚರ್ಯಾಯಾಂ ಕಲೌ ತತ್ ಹರಿಕೀರ್ತನಾತ್. ಅಂದ್ರ ಸತ್ಯುಗದೊಳಗೆ ಹುಟ್ಟಿದ್ರ ನೀವೇನ್ ಮಾಡ್ಬೋದಾಗಿತ್ತು, ಧ್ಯಾನ ಮಾಡ್ಬೋದಾಗಿತ್ತು. ಆಮೇಲೆ ದ್ವಾಪರಯುಗದೊಳಗೆ ಹುಟ್ಟಿದ್ರ ಕೀರ್ತನ, ದ್ವಾಪರಯುಗದೊಳಗೆ ಹುಟ್ಟಿದ್ರ ಸಾರಿ ತ್ರೇತಾಯುಗದೊಳಗೆ ಹುಟ್ಟಿದ್ರ ಯಜ್ಞೆ ಮಾಡ್ಬೋದಾಗಿತ್ತು, ದ್ವಾಪರಯುಗದಲ್ಲಿ ಹುಟ್ಟಿದ್ರ ಅರ್ಚ ವಿಗ್ರಹ ಮೂರ್ತಿ ಪೂಜೆ ಮಾಡಿ. ಆದ್ರೆ ನಾವು ಹುಟ್ಟಿದ್ದೆ ಯಾವ ಯುಗದಲ್ಲಿ, ಹಾ ಕಲಿಯುಗದಲ್ಲಿ ಹುಟ್ಟಿದ್ರೆ ಕಲಿಯುಗದ ತಂತೆ ವರ್ತನೆ ಮಾಡುವ. ಕಲಿಯುಗಮೇ ಜನಮ ಹೊನೆಕ್ಕೆ ಬಾದ್ ಅಗರ್ ಹಮ್ ಧ್ಯಾನ್ ಕರ್ನೆಕ್ಕೆ ಬಿಡಿ, ಓಂ ಶಾಂತಿ ಓಂ 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 ಕಾ ಶಾಂತಿಗಿದ್ದರು. या फिर कलियुग में जन्म लेने के बाद यज्ञ करने के लिए लोग जाते हैं, ओम स्वाहा, ओम इंद्रवे नमः, ओम अग्निय स्वाहा अंतंदी तर यज्ञ ऐन हाक्तार तुप्प ಆದ್ರೆ ಅದು ತ್ರೇತಾಯುಗದಲ್ಲಿ ಮಾಡೋ ಕೆಲಸ ಕಲಿಯುಗದಾಗ ಯಾಕೆ ಮಾಡ್ತಾರೆ. ಆಮೇಲೆ ಕೆಲವರು ಅಫ್ಕೋರ್ಸ್ ಹರೇ ಕೃಷ್ಣ ಮಂದಿರವನ್ನು ಕಟ್ಟಬೇಕು, ಅಲ್ಲಿ ಪೂಜೆ ಮಾಡಬೇಕು. ಆದರೂ ಕೂಡ ಕೆಲವರು ಏನು ಮಾಡ್ತಾರೆ, ಈ ಕೃಷ್ಣನ ವಿಗ್ರಹ ಅಥವಾ ಮೂರ್ತಿಯನ್ನು ಸ್ಥಾಪನೆ ಮಾಡದೆ ಬೇರೆ ಇತರೆ ದೇವಿ ದೇವತೆಗಳಿಗೆ ದೊಡ್ಡ ವಿಗ್ರಹಗಳನ್ನು ಕಟ್ತಾರೆ, ಮಂದಿರಗಳನ್ನು ಕಟ್ತಾರೆ. ಅದು ದ್ವಾಪರಯುಗದಲ್ಲಿ ಮಾಡಬೇಕಾಗಿದ್ದ ಕೆಲಸ. ಅದರಿಂದ ಕಲಿಯುಗದಲ್ಲಿ ಕಲಾವುದದ ಹರಿಕೀರ್ತನ. ಕಲಿಯುಗದಲ್ಲಿ ಏನು ಮಾಡ್ಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು, ಹೌದಲ್ಲ? ಅದೇ ರೀತಿ ಕಾಲಕ್ಕೆ ತಕ್ಕಂತೆ, ಇದು ಯಾವ ಕಾಲ, ಕಲಿಗಾಲ. ಕಲಿಗಾಲ ಇರುವಾಗ ಕಲಿಯುಗ್ಮೇ ಹಮ್ ದೂಸರೆ ಯುಗಕ್ಕೆ ಜೋ ವಿಧಾನ ಉಸ್ಕೋ ಕೈಸೆ ಅಪ್ನಾ ಸಕ್ತೆ ನೀ ಕರ್ ಸಕ್ತೆ. ತೊ ಕಲಿಯುಗ್ಮೇ ಕಲಿಯುಗ ಕಾ ಜೋ ವಿಧಾನ ವೋ ಸಮಜ್. ತೊ ಇಸ್ಲೇ ಶಾಸ್ತ್ರ ಪಡ್ನಾ ಪಡೇಗಾ. ಯಾವಾಗ ಎಲ್ಲಿವರೆಗೂ ನಾವು ಶಾಸ್ತ್ರ ಓದಿದಿಲ್ವೋ ಅಲ್ಲಿ ಕಲಿಯುಗದಲ್ಲಿ ಏನು ಮಾಡಬೇಕು ಅಂತ ಏನು ಬರ್ತಾರ ಅಂತಂದನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಆದ್ರಿಂದ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಆದರೆ ಎಷ್ಟು ಶಾಸ್ತ್ರಗಳಿದ್ದಾವೆ, ನಾಲ್ಕು ವೇದಗಳು, ಚಾರ್ ವೇದ, ಅಠರಾ ಪುರಾಣ, 108 ಉಪನಿಷತ್ತು, 108 ಉಪನಿಷತ್ತುಗಳು, ಮಹಾಭಾರತ, ರಾಮಾಯಣ. ಇದನ್ನು ಓದಲಿಕ್ಕೆ ಒಂದು ಜೀವನ ಕಡಿಮೆ ಆಗ್ತದೆ, ಒಂದು ಜೀವನ ಕಡಿಮೆ ಆಗ್ತದೆ. ಇಷ್ಟು ಓದಿ ಇದರ ಸಾರವನ್ನ ತಿಳ್ಕೊಂಡು ಆಮೇಲೆ ನೀವು ವರ್ತನೆ ಮಾಡೋಷ್ಟೊತ್ತಿಗೆನ ಏನಾಗಿರ್ತೇವೆ, ನಾವು ಪರಲೋಕಕ್ಕೆ ಹೋಗಿರ್ತೇವೆ. ಮತ್ತೆ ಹಂಗಿರುವಾಗ ಇಷ್ಟೆಲ್ಲ ಟೈಮ್ ಎಲ್ಲಿದೆ? ಆದ್ರಿಂದ ಕೃಷ್ಣ ಹೇಳ್ತಾನ, ವೇದೇಶ್ಚ ಸರ್ವೈರ್ ಅಹಮೇ ವಿವೇದ್ಯ ವೇದಾಂತ ಕೃತ್ ವೇದಾಂತ ವಿದ್ ಚ ಅಹಂ. ವೇದಾಂತವನ್ನು ಬರೆದವನು ಯಾರು, ಕೃಷ್ಣ ನಾನು ಅಂತ ಹೇಳ್ತಾ ಇದ್ದಾನೆ ಅಂತ ಅರ್ಥಾತ್ ವೇದವ್ಯಾಸ. ವೇದಾಂತ ವಿತ್, ವೇದಾಂತವನ್ನು ಅರ್ಥ ಮಾಡಿಕೊಂಡನು, ವೇದಗಳನ್ನು ಅರ್ಥ ಮಾಡಿಕೊಂಡು ನಾನು ವೇದಗಳನ್ನು ಬರೆದ ನಾನು, ಮತ್ತು ಎಲ್ಲ ವೇದಗಳನ್ನು ಓದಿ ಯಾರನ್ನ ಅರ್ಥ ಮಾಡಿಕೊಳ್ಬೇಕು, ಸರ್ವ ವೇದೇಶ್ಚ ಸರ್ವೈರ್ ಅಹಮೇವ ವೇದ್ಯ. ಎಲ್ಲ ವೇದಗಳನ್ನು ಓದಿ ಯಾರನ್ನ ಅರ್ಥ ಮಾಡಿಕೊಳ್ಬೇಕು, ಕೃಷ್ಣನನ್ನು ಅರ್ಥ ಮಾಡ್ಬೇಕು. ಯಾಕಂದ್ರೆ ಕೃಷ್ಣ ಪರಮ ಪುರುಷ, ಕೃಷ್ಣನೇ ಭಗವಂತ. ಆದ್ರಿಂದ ಅದನ್ನ ಬಿಟ್ಟು ನಾವು ಉಳಿದದ್ದೆಲ್ಲ ಮಾಡಿದ್ರೆ ಏನಾಗೋದಿಲ್ಲ, ಅದರಿಂದ ಫಾಯ್ದೆ ಆಗೋದಿಲ್ಲ, ಅದರಿಂದ ನಮಗೆ ಲಾಭ ಉಂಟಾಗಲ್ಲ. ಆದ್ರಿಂದ ಕೃತೇ ಧ್ಯಾತು ವಿಷ್ಣು, ಅದರಿಂದ ಕಲಿಯುಗದಲ್ಲಿ ಹರಿನಾಮವನ್ನು ಬಿಟ್ಟರೆ ಕಲಿಯುಗ ಹರಿನಾಮ ಕೋ ಚೋಡ್ಕರ್ ದೂಸರ ಕೊಯ್ ಮಾರ್ಗ ನಹೀ. ಈ ಮೈನೇ ಬೋಲ್ರೋ ಅಗರ್ ಕಲ್ ಮುಜೆ ಪತಾ ಚಲ ಈ ಹರಿನಾಮ ಸೆ ಬಡಕರ್ ಕೋಯ್ ಔರ್ ಏಕ ಅಚ್ಛಾ ರಾಸ್ತಾ ಹೈ ತೋ ಮೈ ಉಸ್ಕೋ ಅಪ್ನಾನೆ ಕೆ ಲಿಯೆ ತಯಾರ್ ಹೂಂ. ನಾಳೆ ದಿವಸ ನನಗೆ ಬರ್ತದೆ ಹರಿನಾಮ ಬಿಟ್ಟರು ಬೇರೆ ಇನ್ನೊಂದೇನೋ ಒಂದು ಒಳ್ಳೆ ಇದಕ್ಕಿಂತಲೇ ಶ್ರೇಷ್ಠವಾಗ್ತದೆ ಅಂತಂದ್ಬಿಟ್ರೆ ನಾನು ಹರೇ ಕೃಷ್ಣ ಮಂತ್ರವನ್ನು ಅಲ್ಲಿ ಇಟ್ಬಿಡ್ತೀನಿ. ನೀವೇನ್ ಮಾಡ್ತೀರಿ, ಯಾಕ ನಾನ್ ಮಾಡಿದಂತನ ಮತ್ತ ಯಾಕೆ ಹಂಗ್ಯಾಕೆ ಮಾಡ್ತೀರಿ? ಹೌದಲ್ಲ, ಆದ್ರೆ ಎಲ್ಲ ಶಾಸ್ತ್ರಗಳನ್ನು ಓದಿದ್ರು ಕೂಡ ನಿಮ್ಗೇನಿಲ್ಲ, ಎಲ್ಲ ಎಲ್ಲಿ ಹುಡುಕಿ ನೋಡಿದ್ರು ನಿಮ್ಗೇನಿಲ್ಲ, ಇದಕ್ಕಿಂತ ಶ್ರೇಷ್ಠವಾದ ಸರಳವಾದ ಮಾರ್ಗ ಇಲ್ಲ. ನಿನ್ನೆ ನಾವು ಜಪ ಮಾಡ್ತಾ ಕುಂತಿದ್ವಿ, ಇಲ್ಲಿ ಯಾರ್ಯಾರಿದ್ರು ಇಲ್ಲಿ ಜಪ ಮಾಡುವಾಗ ಕೈ ಹತ್ರ? ಹಾ, ಎಲ್ಲರಿದ್ರು ನೋಡಿ. ಆಮೇಲೆ ನಿನ್ನೆ ಜಪ ಮಾಡುವಾಗ ಕೂತ್ಕೊಳ್ಳಿ. ಎಸ್ ಎಸ್ ಪ್ಲೀಸ್ ಬಿ ಸಿಟ್. ನಿನ್ನೆ ಜಪ ಮಾಡುವಾಗ ನಮ್ಮ ಇವನು ಕೂಡ ಇದ್ದ, ಸಾಯಿ ಕೃಷ್ಣನು ಇದ್ದ. ಇವತ್ತೆಲ್ಲದ ನಾವು ಸೊ ಹಿ ವಾಸ್ ಆಲ್ಸೋ ಪ್ರೆಸೆಂಟ್, ಅವನು ಕೂಡ ಇದ್ದ. ಆಮೇಲೆ ಅವರ ಅಜ್ಜಿ ಇದ್ರು, ಅವ್ರ ತಾಯಿ ಇದ್ರು, ಅವರ ಅಜ್ಜಿ ಕೂಡ ಇದ್ರು. ಹರಿನಾಮ ಜಪ ಮಾಡ್ರಿ ಅಂತ ಅಂದ್ಕೊಳ್ಳ, ಅವ್ರ ಮಗಳು ಬಂದ್ರು, ಅವ್ರ ತಾಯಿ ಬಂದ್ರು, ಅವರ ಅಜ್ಜಿ ಬಂದ್ರು, ಅವ್ರ ಮಗ ಬಂದ್ರು. ಅಂದ್ರೆ ಏನಾಯ್ತು, ಎಷ್ಟು ತಲೆಮಾರು ಬಂದಾಗ, ಅದು ಮೂರು ತಲೆಮಾರು ಬಂದಾಗ ಬಂದ್ವಿಲ್ಲ. ಈಗ ನಾಳೆ ಇದೇ ಸಮಯದಲ್ಲಿ ನಾನಿಲ್ಲಿ ಯೋಗಾಸನ ಕಲಿಸ್ತೇನೆ, ಎಷ್ಟು ಮಂದಿ ಬರ್ತೀರಿ ಕೈ ಹತ್ತಿರ? ಅಲ್ಲ ಇಲ್ಲಿ ಕೇಳೋಣಲ್ಲ ಒಬ್ಬೊಬ್ಬರಿಗೆನ ಯಾರು ಬರ್ತಾರ ಅದಕ್ಕೆ ಕೈ ಹತ್ತಿರಿ ಅಂತ ಹೇಳಿದೆ ನಾನು. ನಾಳೆ ಹರಿನಾಮ ಸಂಖ್ಯೆ ಇದು ಏನ್ ಮಾಡ್ತೀವಿ, ಜಪ ಮಾಡ್ಲಿಕ್ಕೆ ಇನ್ನೊಂದು ಕ್ಲಾಸ್ ಹೇಳ್ತೀವಿ. ಕೈ ಹತ್ತಿರ ಎಷ್ಟು ಮಂದಿ ಬರ್ತಾರೆ? ನೀವು ಬರಂಗಿಲ್ಲ ನಾಳೆ? ಆಗೋದಿಲ್ಲ, ಬೇರೆ ಕೆಲಸ. ನಾಳೆ ನಂಗ ಪ್ರಶ್ನೆ ಕೇಳ್ತಾ ಇದ್ದೇನೆ, ನಾಳೆ ಇಲ್ಲಿ ಏನ್ ಮಾಡ್ತೀವಿ, ಹರಿನಾಮ ಜಪ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀವಿ. ನೀವು ಬರ್ತಿರ್ಲಿಲ್ಲ ಅಭ್ಯಾಯ ಕಲ್ಬ್ಯಾಕಿನ ಅಗರ್ಮೆ ಕೇದು. ನಾನು ಒಂದ್ ವೇಳೆ ನಿಮ್ಗೆ ಹೇಳಿದ್ರೆ ನಾಳೆ ಇಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮ ಕಲಿಸ್ತೀನಿ. ಇವಾಗ ಕೈ ಹತ್ರ ಎಷ್ಟು ಮಂದಿ ಬರ್ತೀರಿ? ಒಬ್ಬರು ಎತ್ತಾಯಿದಾರೆ ಕೈ, ಉಳಿದವರು ಯಾರು ಹೆಣ್ಮಕ್ಳು ಕೈ ಎತ್ತಿಲ್ಲ, ಉಳಿದವ್ರು ಯಾರು ಕೈ ಎತ್ತಿಲ್ಲ. ಯಾಕಂದ್ರೆ ಮೊದಲ ಯೋಗಾಸನ ಅದೆಲ್ಲ ಮಾಡ್ಲಿಕ್ಕೆ ನಿಮ್ಗೇನ್ ಬೇಕು, ಆ ರೀತಿ ಒಂದು ಶರೀರ ಬೇಕು. ಆ ರೀತಿ ಶರೀರ ಕೇವಲ ಯುವಕರಿಗೆ ಮಾತ್ರ ಸಾಧ್ಯ, ಕೇಳ್ತಾ ಉಳಿದವ್ರಿಗೆ ಅಸಾಧ್ಯದ ಮಾತು. ಆಮೇಲೆ ಮಕ್ಕಳು, ಮಕ್ಕಳು ಯಾಕೆ ಬರ್ತಾವೆ ಹೇಳ್ರಿ? ಮಕ್ಕಳು ಬರೋದಿಲ್ಲ. ಮತ್ತೆ ವಯಸ್ಸಾದವರು, ಅವರು ಬರೋಕ್ಕಾಗತ್ತ? ಮತ್ತೆ ಬರ್ತಾರೆ ಯಾರು? ಸ್ವಲ್ಪ ಯುವಕರೇನು ಇರ್ತಾರಲ್ಲ, ಯುವತಿಯರು, ಅವ್ರು ಮಾತ್ರ ಬಂದ್ರೆ ಬರ್ಬೋದು, ಹೊರತು ಉಳಿದರೆ ಯಾರು ಬರೋದಿಲ್ಲ. ಆದ್ರ ನಮ್ಮ ವನಸರ ಇವ್ರು ಬರ್ತಾರೆ ಇಲ್ಲಿ, ಇಲ್ಲಿ ಬಂದಿದ್ರೆ ಜಗ ರಾಮದೇವ್ ಬಾಬಾ, ರಾಮದೇವ್ ಬಾಬಾ ಇಲ್ಲಿ ಬಂದಿದ್ರ? ಅರಣ್ಯ ಶೆಟ್ಟಿ ಎಸ್ ಡಿ ಎಂ ಬಂದ್ರ. ಏನ್ ಕಲಿಸಿದ್ರು? ಯೋಗಾಸನ ಕಲಿಸಿದ್ರು. ಎಷ್ಟು ಮಂದಿ ಹೋಗಿದ್ರು? ನೋಡ್ರಿ ಇವತ್ತು ಈಗ ನಾವು ಆದ್ರೆ ಹರಿನಾಮ ಜಪ ಮಾಡ್ತೇವೆ, ಹೆಂಗ ಹೆಂಗ ಜಪ ಮಾಡ್ಬೇಕು ಹೇಳ್ತೀವಿ ಅಂದ್ರೆ ಇಷ್ಟ ಮಂದಿ ಬಂದ್ರೆ. ಈಗ ನಾವು ಒಂದ್ ವೇಳೆ ಹೋಗಿ ಆರನ್ ಶೆಟ್ಟಿ ಒಳಗೂ ಹೋಗಿ ಅಥವಾ ನೆಹರು ಕ್ರೀಡಾಂಗಣದೊಳಗೆ ಹೋಗಿ ಇಸ್ಕೊಂಡ್ರೆ ನಾವು ಒಂದ್ ವೇಳೆ ಇದನ್ನ ಮಾಡಿದ್ರೆ ಏನು ಪಬ್ಲಿಸಿಟಿ, ನಾವಿಲ್ಲಿ ಯೋಗಾಸನ ಅಲ್ಲ ಹರಿನಾಮ ಸಂಕೀರ್ತನೆ ಕಲಿಸ್ಕೊಡ್ತೇವೆ ಬರ್ರಿ ಅಂತಂದ್ರೆ ಎಷ್ಟು ಮಂದಿ ಬರ್ತಾರ? ಬರೋದಿಲ್ಲ. ಆದ್ರೆ ಯೋಗಾಸನ ಕಲಿಸ್ತೀನಿ ಅಂದ್ರೆ ಎಷ್ಟು ಮಂದಿ ಬರ್ತಾರ? ಪೂರ್ವ ಗ್ರೌಂಡ್ ಅಂದ್ರೆ ಇಲ್ಲಿರೋರು ಯಾರು ಯೋಗಾಸನ ಕಲೀಲಿಕ್ಕೆ ಬರೋದಿಲ್ಲ, ಆದ್ರೂ ಇಡೀ ಊರೇ ಬರ್ತಾರ. ಇದಕ್ಕೇನ್ ಕಾರಣ? ಅರ್ಥಾತ್ ಜನರು ತಾವೇ ಶರೀರ ಅಂತ ತಿಳ್ಕೊಂಡ್ಬಿಟ್ರು. ಯಾರು ತಮ್ಮನ್ ತಾವೇ ಶರೀರ ಅಂತ ತಿಳ್ಕೊಂತಾರ ಅವ್ರೇನ್ ಮಾಡ್ತಾರ? ಆಮೇಲೆ ಯೋಗಾಸನ ಮಾಡೋದು ಎದಕ್ಕೆ ಅವರು? ಆಮೇಲೆ ಪ್ರಾಣಾಯಾಮ ಮಾಡೋದಕ್ಕೆ ಕಾರಣ ಏನು? ಕೀಪ್ ಇಟ್ ಆಫ್. ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಎಕ್ಸೆಪ್ಟ್ ಇಟ್ ಇಮಿಡಿಯೇಟ್ಲಿ. ಒಂದ್ ವೇಳೆ ಹರಿನಾಮ ನಾವು ಜಪ ಮಾಡ್ತೀವಿ ಅಂತಂದು ಹೇಳಿದ್ರೆ ಬಹಳ ಕಡಿಮೆ ಮಂದಿ ಬರ್ತಾರೆ. ಯಾಕೆ? ಹರಿನಾಮ ಮಾಡೋದ್ರೆ ಏನ್ ಸಿಗ್ತದೆ? ಯೋಗಾಸನ ಮಾಡೋದ್ರಿಂದ ಅಟ್ಲೀಸ್ಟ್ ನಮಗೆ ಹೆಲ್ತ್ ಇಂಪ್ರೂವ್ ಆಗ್ತದೆ, ಬೆನ್ನು ಕಡಿಮೆ ಆಗ್ತದೆ, ತಲೆನೋವು ಕಡಿಮೆ ಆಗ್ತದೆ. ಹೌದು, ಇಷ್ಟೆಲ್ಲಾ ಇವ್ರು ಬಂದು ಯೋಗಾಸನ ಕಲಿಸ್ತಾ ಇದಾರ, ಹಂಗಂದ್ರೆ ಇದರಲ್ಲಿ ಎಲ್ಲ ಹಾಸ್ಪಿಟಲ್ ಒಳಗ ಅಥವಾ ಕ್ಲಿನಿಕ್ ಒಳಗ ಜನರ ಸಂಖ್ಯೆ ಕಡಿಮೆ ಆಗ್ಬೇಕು. ಹಂಗಾಗ್ತಾ ಇದೆಯಾ? ಇಲ್ಲೇ ಇಲ್ಲ, ಡಾಕ್ಟರ್ ಇದಾರೆ ಹಿಂದೆ ಮಾತಾಡಿದ್ರು, ಅವ್ರಿಗೆ ಉತ್ತರ ಕೊಡ್ಬೇಕು ಇದಕ್ಕೆ. ನೀವ್ ಹೇಳ್ರಿ ಪ್ರಭುಗಳೇ, ನೀವು ಹಾಸ್ಪಿಟಲ್ ಕೆಲಸ ಮಾಡ್ತಿರಲ್ಲ, ವಾಟ್ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಅಗರ್ ಈ ರಾಮದೇವ್ ಬಾಬಾ ಆ ರೇ ಸಬ್ ಜಗ ಯೋಗಾಸನ ಸಿಖಾ ರೇ, ಆಜಕಲ್ ಸಬ್ ಲೋಕ ಜಿಮ್ ಜಾತೆ ಹೇ, ಸ್ವಿಮಿಂಗ್ ಕೆಲೇ ಜಾತೆ ಹೇ, ಔರ್ ಬಹುತ್ ಸಾರಿ ಚೀಜೆ ಕರ್ತೆ, ಔರ್ ಆಜಕಲ್ ಟಿವಿ ಮೇ ಭೀ ದಿಖಾತೆ ಹೇ. ತೋ ಇಸ್ಕಾ ಮತಲಬ ಕ್ಯಾ? ಸಬ್ ಲೋಗ ಯೋಗ ಸಿಖ ರೇ, ಯೋಗಾಸನ ವಗೈರಾ ಸಿಖ ರೇ. ತೋ ಇಸ್ಕಾ ಮತಲಬ ಕ್ಯಾ ಹೋನಾ ಚಾಹಿಯೇ? ಹಾಸ್ಪಿಟಲ್ ಮೇ ಸಂಖ್ಯಾ ಕಮ್ ಹೋನಾ ಚಾಹಿಯೇ, ಕಮ್ ಹೋನಾ ಚಾಹಿಯೇ. ವೈಸಾ ಹೋ ರಹಾ ಕ್ಯಾ? ಸಿ ನೋಡ್ರಿ, ಇಲ್ಲೇ ಕಾಣಿಸ್ತಾ ಇದೆ ಎಲ್ಲ ನಿಮ್ ಎದುರಿಗೆನೆ. ನಾನು ಮುಚ್ಚಿ ಎದುರಿಗೆ ತೆಗೆದು ಇದು ಓಪನ್ ಮಾಡಿ ತೋರಿಸ್ತಾ ಇದ್ದೆ. ಯೋಗಾಸನ ಪ್ರಾಣಾಯಾಮ ಮಾಡಿ ಅವರು ಭಗವತ್ ಸಾಕ್ಷಾತ್ಕಾರ ಮಾಡಕ್ ಹೋಗೋದಿಲ್ಲ, ಆ ಮತಂತೂ ನೀವು ಕೇಳಬೇಕು. ಹೋಗ್ತಾರೆ ಅದಕ್ಕೆ ಶರೀರವನ್ನು ಶುದ್ರವಾಗಿ ಇಟ್ಕೊಳ್ಳಿಕ್ಕೆ. ಆರನ್ ಶೆಟ್ಟಿ ಒಳಗೆ ಎಷ್ಟು ಮಂದಿ ಬಂದ್ರ ಪೂರ ಗ್ರೌಂಡ್ ತುಂಬಿ ಹೋಗಿತ್ತು ಅಂದ್ರೆ ಎಷ್ಟು ಮಂದಿ ಕೂಡ್ತಾರ ಗ್ರೌಂಡ್ ಅಪ್ರಾಕ್ಸಿಮೇಟ್ಲಿ? ಒಂದ್ 15-20 ಹಿಡೀರಿ, ಹತ್ತು ಸಾವಿರ ಮಂದಿ ಅಲ್ಲೇ ಬಂದ್ರು ಕಲಿತರು. ಆದ್ರ ಮತ್ತ ಇದು ತಕ್ಷಣ ಏನಾಗ್ಬೇಕು, ಅವ್ರಿಗೆ ನನಗೆ ಒಳ್ಳೇದಾದ್ರೆ ನಾ ಇನ್ನೊಬ್ರಿಗೆ ಹೇಳ್ತೇನೆ, ಹೇಳ್ತಾನಿಲ್ಲ. ಅಂದ್ರೆ ಹತ್ತು ಸಾವಿರ ಮಂದಿ ಒಂದ್ ವೇಳೆ ಬಂದು ಅವ್ರು ಕಲಿತ್ರ ಅವ್ರ ತಮ್ಮನಿಯವ್ರಿಗೆ ಆಮೇಲೆ ತಮ್ಮ ಸಂಬಂಧಿಕರಿಗೆ ತಮ್ಮ ಗೆಳೆಯರಿಗೆ ಹೇಳ್ತಾರಿಲ್ಲ. ಮತ್ತ ಹಂಗಾಗಿತ್ತಂದ್ರೆ ಇಡೀ ಧಾರವಾಡ, ಹುಬ್ಳಿ ಧಾರವಾಡ ಪೂರ ಏನಾಗ್ಬೇಕಾಗಿತ್ತು, ಆರೋಗ್ಯದಿಂದ ಕೂಡಿರ್ಬೇಕಾಯ್ತು. ಅಂದ್ರೆ ಎಲ್ಲಾ ಎಸ್ ಡಿ ಎಂ ಆ ಇ ಎಲ್ಲರೂ ಅವರು ಚಾವಿ ಹಾಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಇವ್ರು ಇವ್ರಿಗೆ ನಾವು ಇಲ್ಲಿ ಪ್ರೋಗ್ರಾಮ್ ಬರಕನ ಟೈಮ್ ಅಲ್ಲ, ಏನ್ ನೌಕರಿ ಹೋಗ್ಬೇಕ್ರಿ ಹೋಗ್ಬೇಕ್ರಿ ಹೋಗ್ಬೇಕು ಅಂತ. ಮತ್ ಮಾತಾಜಿ ಮತ್ತ ಅವ್ರ ಹಸ್ಬೆಂಡ್ ಇಬ್ರು ದಿವಸ ಇಬ್ರು ಏನ್ ಮಾಡ್ತಾರೆ, ಇಬ್ರು ಹೋಗ್ತಾರೆ ಬೆಳಿಗ್ಗೆ ಹಾಸ್ಪಿಟ್ಲ್ಗೆ. ಇದರ ಅರ್ಥ ಏನು, ಯೋಗಾಸನ ಪ್ರಾಣದಿಂದ ಹಾ ಮಾಡಿದ್ರೆ ಪರಿಣಾಮ ಆಗ್ತದ, ನಾನು ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತದ. ಆದ್ರೆ ಎಷ್ಟು ಮಂದಿ ಮಾಡಬಲ್ರು, ಹೋದ್ರು ಕಲ್ತರು ಎಲ್ಲಾ ಕಡೆಗೆ ಆತು, ಆದ್ರೂ ಕೂಡ ಅದ್ರ ಪರಿಣಾಮ ಭೌತಿಕ ಸ್ತರದಲ್ಲಿನೂ ಕೂಡ ಅದ್ರ ಪರಿಣಾಮ ಆಗ್ತಲ್ಲ. ಆಧ್ಯಾತ್ಮಿಕದ ಬಿಟ್ಟೆ ಬಿಡ್ರಿ, ಆಧ್ಯಾತ್ಮಿಕದ ಮಾತಾಡಕ ಹೋಗ್ಬಿಡ್ರಿ. ಅಂದ್ರೆ ಯೋಗಾಸನ ಪ್ರಾಣಾಯಾಮ ಇರೋದು ಕೇವಲ ಶರೀರವನ್ನ ಸುದೃಢ ಮಾಡ್ಲಿಕ್ಕೆ ಅಲ್ಲ, ಇರೋದು ಅದಕ್ಕೆ. ಈಗ ಯಮ ನಿಯಮ ಅದಂತೂ, ಯಮ ನಿಯಮ ಅಂದ್ರೇನು, ಯಮ ಅಂದ್ರ ಮಾಡಬಾರದು, ನಿಯಮ ಅಂದ್ರ ಮಾಡಬೇಕಾಗಿತ್ತು. ಅಂದ್ರೆ ಕೆಲವೊಂದು ನಿಯಮಗಳದಾವ ಅವನ ಪಾಲನೆ, ಯಾವ್ದು ಕೆಲವೊಂದು ಡೂಸ್ ಅಂಡ್ ಡೋಂಟ್ಸ್ ಅಂತಾರೆ ಇಂಗ್ಲಿಷ್ ನೋಡಿದ್ರೆ, ಅದನ್ನ ಪಾಲನೆ ಮಾಡಿದ್ಮೇಲೆ ಆಸನಕ್ಕೆ ಅಧಿಕಾರ ಇದೆ. ಇದು ಅಷ್ಟಾಂಗಿ ಯೋಗದೊಳಗೆ ಕೃಷ್ಣನ ಹೇಳ್ತಾನೆ ಭಗವದ್ಗೀತೆ, ಯಮ ನಿಯಮ ಆಸನ ಮೂರನೇದ್ದು ಆಸನ. ಈಗ ಯಮನು ಇಲ್ಲ ನಿಯಮನು ಇಲ್ಲ, ಡೈರೆಕ್ಟ್ ಆಗಿ ಆಸನ ಮಾಡ್ತಾರೆ, ಆಸನ ಮತ್ತು ಪ್ರಾಣಾಯಾಮ. ಆಮೇಲೆ ಪ್ರತ್ಯಾಹಾರ ಅಂದ್ರ ಯಾವ್ದನ್ನು ಸ್ವೀಕಾರ ಮಾಡ್ಬೇಕು ಯಾವ್ದನ್ನು ಬಿಡ್ಬೇಕು, ಪ್ರತ್ಯಾಹಾರ, ಧ್ಯಾನ, ಧಾರಣ, ಆನಂತರ ಸಮಾಧಿ. ಇದು ಸಮಾಧಿಗೆ ಯಾರು ಹೋಗಿ ಮುಟ್ತಾರ ಅವರು ಯೋಗವನ್ನು ಮಾಡಿದ್ರಿಂದ ಅವ್ರಿಗೆ ಫಲ ಸಿಗ್ತಾ ಇದೆ. ಆದ್ರ ಸಮಾಧಿ ಈ ಕಲಿಯುಗದಲ್ಲಿ ಅಂತೂ ಅಸಾಧ್ಯದ ಮಾತು, ಯಾಕಂದ್ರ ಯಮ ನಿಯಮ ಯಾರು ಪಾಲನೆ ಮಾಡ್ತಾ ಇಲ್ಲ. ಅದು ಅಲ್ಲದೆ ಇಂಥ ಸಿಟಿ ಒಳಗೆ ಇದ್ದುಕೊಂಡು ಯೋಗಾಸನ ಮಾಡ್ತಾನೆ ಇಂಥ ಏನು ಕಲುಷಿತ ವಾತಾವರಣದಲ್ಲಿ ಅಂದ್ರೆ ಅದು ಅಸಾಧ್ಯದ ಮಾತು. ಇಷ್ಟೆಲ್ಲ ಇದ್ರು ಕೂಡ ನಿಮಗೆ ಜಾಸ್ತಿ ಅಂದ್ರೆ ಹೆಚ್ಚಿಗೆ ಅಂದ್ರೆ ಏನಾಗ್ಬೋದು, ಸ್ವಲ್ಪ ಆರೋಗ್ಯ ಸುಧಾರಿಸ್ಬೋದು, ಹೊರತು ಅದರಿಂದ ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡೋದು ಅಸಾಧ್ಯದ ಮಾತು. ಮತ್ ಹಂಗಿರುವಾಗ ಸರಳವಾಗಿ ಕೊಟ್ಟಂತ ಹರಿನಾಮನ್ನ ಯಾಕೆ ಸ್ವೀಕಾರ ಮಾಡೋದು? ನಾವು ಊಟ ಹೆಂಗ್ ಮಾಡ್ತೀವಿ, ಈ ಕೈಯಿಂದ ಹಿಂಗ ಇಡ್ತೇವೆ, ಹಿಂಗ ಇಡ್ತೇವೆ, ಹಿಂಗನ ಇಡ್ಬೋದಲ್ಲ. ನಾನೀಗ ಊಟ ಮಾಡಿದೆ, ನನಗೆ ಪ್ರಭು ನಾ ಹೆಂಗ ಊಟ ಮಾಡ, ನೀವೆಲ್ಲರೂ ಊಟ ಮಾಡ್ತೀರ, ಹೆಂಗ್ ಮಾಡ್ತೀನಿ. ಸರಳವಾಗಿ ಬರೋದಕ್ಕ ಯಾಕೆ ಸ್ವೀಕಾರ ಮಾಡ್ಬೋದು, ಯಾಕೆ ಕೈ ಇಷ್ಟೆಲ್ಲ ತ್ರಾಸ್ಪಟ್ಟು ಇಲ್ಲಿಂದ ಧಾರವಾಡ ಹುಬ್ಳಿಗೆ ಹೋಗ್ಲಿಕ್ಕೆ ಸರಳವಾದ ಮಾರ್ಗ ಯಾವ್ದು, ಯಾವ್ದು ಮಾರ್ಗ ಸರಳ, ಬಸ್ನಿಂದ ಅಥವಾ ಕಾರ್ನಿಂದ ಹೋಗ್ಬೋದು, ಇಥವಾ ಅಥವಾ ಟ್ರೈನ್ ಇಂದ ಹೋಗ್ಬೋದು. ಅದು ಟ್ರೈನ್ ಬಾಜುಕನು ಇದು ಇರ್ತದಲ್ಲ ರಸ್ತ ಇರ್ತದ, ಟ್ರೈನ್ ಬಾಜುಕ್ ಇದು ಹಳ್ಳಿ ಬಾಜುಕ ರಸ್ತ ಐತಿಲ್ಲ, ರಸ್ತ ಅಂತೂ ಇಲ್ಲ, ಅದ್ರ ಜಾಗ ಐತಿಲ್ಲ. ಅಲ್ಲಿಂದ ನಡ್ಕೊಂಡು ಇಲ್ಲಿ ಧಾರವಾಡ ಬಸ್ ರೈಲ್ವೆ ಸ್ಟೇಷನ್ ಇಂದ ಹಳ್ಳಿ ಬಾಜುಕನ ನಡ್ಕೊಂಡು ಹೋದ್ರೆ ಹುಬ್ಳಿ ಸಿಗ್ತಿಲ್ಲ, ನಿಮಗೆ ಸಿಗ್ಲೇಬೇಕು. ಮತ್ ಹಂಗ್ಯಾಕೆ ಮಾಡ್ತಾ ಇಲ್ಲ ಯಾರು, ಹಂಗ್ಯಾಕೆ ಮಾಡಬಾರ್ದು. ಅಥವಾ ಬಸ್ ಸ್ಟ್ಯಾಂಡ್ ಇದು ರೋಡಿನಲ್ಲಿ, ಆ ರೋಡಿನ ರೋಡಿನ ಬಾಜುಕನೇ ನೀವು ನಡ್ಕೊಂಡು ಹೋದ್ರೆ ಸಿಗ್ತದಿಲ್ಲ, ಮತ್ ಹಂಗ್ಯಾರ ಯಾಕೆ ಮಾಡ್ತಾ ಇಲ್ಲ. ಅದು ಮೂರ್ಖರು ಮಾಡೋ ಕೆಲಸ. ಬುದ್ಧಿವಂತರು ಏನ್ ಮಾಡ್ತಾರ, ಸರಳ ಮಾರ್ಗದಲ್ಲಿ ಹೋಗ್ತಾರ, ಟ್ರೈನ್ ಅಲ್ಲಿ ಹೋಗ್ತಾರ ಅಥವಾ ಬಸ್ ನಲ್ಲಿ ಹೋಗ್ತಾರ ಅಥವಾ ರೋಡ್ ನಲ್ಲಿ ನಡ್ಕೊಂಡು ಹೋಗ್ಬೋದು ನೀವು. ಇದು ಸರಳವಾದ ಮಾರ್ಗ ಯಾವ್ದು, ಹರಿನಾಮ. ಈ ಸರಳವಾದ ಮಾರ್ಗವನ್ನು ಬಿಟ್ಟು ಕ್ಲಿಷ್ಟವಾದ ಮಾರ್ಗವನ್ನು ನಾವು ಯಾವಾಗ ಸ್ವೀಕಾರ ಮಾಡ್ತೀವಿ, ನಾವು ಏನ್ ಮಾಡ್ತಾ ಇದೀವಿ, ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾ ಇದ್ವಿ, ಹೊರತು ನಾವು ಅದರಿಂದ ಏನು ನಮಗೇನಾಗ್ತಾ ಇಲ್ಲ, ಅದರಿಂದ ಉಪಯೋಗ ಆಗ್ತಾ ಇಲ್ಲ. ಆದ್ರಿಂದ ಇತಿ ಷೋಡಶಕಂ ನಾಂನಾಂ ಕಲಿ ಕಲ್ಮಶ ನಾಶನಂ ನಾಥ ಪರತರೋಪಾಯ ಸರ್ವವೇದೇಶ ದೃಶ್ಯತೆ. ಇದು ಕಲಿ ಸಂತರಣ ಉಪನಿಷತ್ನಲ್ಲಿ ವ್ಯಾಸ ವಿವರ ಬರೆದಂತ ಶ್ಲೋಕ. ಇತಿ ಷೋಡಶಕ ನಾಮ್ನ. ಈ ರೀತಿ 16 ಅಕ್ಷರದ 16 ಶಬ್ದದ ಇದು ಮಂತ್ರ. ಅದ್ಯಾವುದು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ ಹರೇ ರಾಮ 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 ಹರೇ ಹರೇ.
ಅಂದ್ರೆ 32 ಅಕ್ಷರ 16 ಶಬ್ದಗಳು ಇದರಲ್ಲಿ ಇದಾವೆ. ಈ ಮಂತ್ರವನ್ನ ಯಾರು ಜಪ ಮಾಡ್ತಾರೋ ಕಲಿ ಕಲ್ಮಶ ನಾಶನಂ, ಅವರಿಗೆ ಕಲಿ ಬಾಧೆ ಉಂಟಾಗೋದಿಲ್ಲ. ಕಲಿ ಬಾಧೆ ಅಂದ್ರೇನು? ಕಲಹ ಮತ್ತು ಡಂಬ ಅಂದ್ರೆ ಜಗಳ ಮಾಡೋದು ಮತ್ತು ಮೋಸ ಮಾಡೋದು. ಇದು ಕಲಿಯುಗದ ಮುಖ್ಯವಾದ ಲಕ್ಷಣಗಳು. ಇದನ್ನ ಬಿಟ್ಟು ಸಾಕಷ್ಟು ಲಕ್ಷಣಗಳು, ಅದಕ್ಕೆ ಲೆಕ್ಕನೇ ಇಲ್ಲ ತಿಳಿದ. ಆದ್ರೆ ಯಾವ ವ್ಯಕ್ತಿ ಇದನ್ನು ಮಾಡ್ತಾನೋ ಅವನಿಗೆ ಕಲಿ ಬಾಧೆ ಉಂಟಾಗೋದಿಲ್ಲ. ಕಲಿ ಕಲ್ಮಶ ನಾಶನ ನಾತರ ಪರತರೂಪಾಯ ಸರ್ವ ವೇದೇಶ ದೃಶ್ಯತೆ. ಇದನ್ನ ಬಿಟ್ಟು ಬೇರೆ ಮಾರ್ಗ ಇಲ್ಲ ಅಂತ ಸ್ವಯಂ ವ್ಯಾಸದೇವರ ಹೇಳಿದ್ರು. ಸರ್ವ ವೇದೇಶ ದೃಶ್ಯ, ಎಲ್ಲ ವೇದಗಳು ಎಲ್ಲ ಶಾಸ್ತ್ರಗಳು ಹರಿನಾಮದ ಮಹತ್ವವನ್ನು ಹೇಳ್ತಾ ಇದ್ದ. ಆದ್ದರಿಂದ ನಾನು ಕೂಡ ಇಸ್ಕಾನಿಗೆ ಬರೋದಕ್ಕಿಂತ ಮುಂದೆ ಎಲ್ಲ ಬೇರೆ 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 ಸಂಸ್ಥೆಗಳಿಗೆ ಹೋಗಿದ್ದೆ. ಎಲ್ಲ ಸಂಸ್ಥೆಗಳಿಗೆ ಹೆಚ್ಚಾಗಿ ನಾನು ಭೇಟಿ ಕೊಟ್ಟು ಬಂದೆ. ಆಮೇಲೆ ಇಸ್ಕಾನಿಗೆ ಬಂದೆ. ಇಸ್ಕಾನಿಗೆ ಬರೋದಕ್ಕಿಂತ ಮುಂದೆ ಎಲ್ಲ ಕಡೆಗೂ ಹೋಗಿ ಬಂದೆ. ಇಸ್ಕಾನಿಗೆ ಬಂದ ಮೇಲೆ ಮತ್ತೆ ನಾನು ಇಲ್ಲಿಂದ ಮತ್ತೆ ಹುಡುಕ್ಲಿಕ್ಕೆ ಬೇರೆ ಸಂಸ್ಥೆಗೆ ಹೋಗ್ಲಿ. ಇಲ್ಲಿಗೆ ಏನಾಯ್ತು, ನನ್ನ ಅನ್ವೇಷಣೆ ಮುಕ್ತಾಯ ಆಯ್ತು. ಇಸ್ಕಾನಿಗೆ ಬಂದ ಮೇಲೆ ಬೇರೆ ಇಲ್ಲಿ ಬಿಟ್ಟು ಬೇರೆ ಕಡೆಗೆ ಹೋಗಿಲ್ಲ. ಇಸ್ಕಾನಿಗೆ ಬಂದು ಎಷ್ಟು ವರ್ಷ? 18 ವರ್ಷ ಆಯ್ತು. ಅಂದ್ರೆ ಬೇರೆ ಸಂಸ್ಥೆಯಲ್ಲಿ ಹೋದೆ, ಅವರು ಹಾ ಧಾರ್ಮಿಕ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ರು, ಕೆಲವೊಂದು ವಿಧಾನಗಳನ್ನ ತಿಳಿಸಿದ್ರು. ಆದ್ರೆ ಅದಕ್ಕೆ ಯಾವುದೇ ಶಾಸ್ತ್ರದ ಆಧಾರ ಇರಲಿಲ್ಲ. ಕುತ್ಕೋ, ಶಾಸ್ತ್ರದ ಆಧಾರ ಯಾವುದೂ ಇರಲಿಲ್ಲ ಅದಕ್ಕೆ. ಒಂದ್ ವೇಳೆ ಶಾಸ್ತ್ರ ಹೇಳಿದ್ರು ಕೂಡ ಅವರು ಆ ಶಾಸ್ತ್ರದಲ್ಲಿ ಹೇಳಿದಂತೆ ಅವರು ವರ್ತನೆ ಮಾಡಲಿಲ್ಲ. ಕೆಲವೊಂದು ಸಂಸ್ಥೆಯಲ್ಲಿ ಭಗವದ್ಗೀತಾದ ಬಗ್ಗೆ ಹೇಳಿದರು, ಆದರೆ ಅವರಲ್ಲಿ ಭಗವದ್ಗೀತಾದ ಬಗ್ಗೆ ಹೇಳಿದ ರೀತಿಯಂತೆ ಯಾರು ಆ ಸದಸ್ಯರು ನಡ್ಕೊಳ್ಳಿಲ್ಲ. ನಾನಂತೂ ನೋಡಲಿಲ್ಲ, ನಡ್ಕೊಂಡಿದ್ದೆ. ಆದ್ರೆ ಕೊನೆಗೆ ಇಸ್ಕಾನಿಗೆ ಬಂದ್ಮೇಲೆ ಏನು ನೋಡಿದ್ವಿ ನಾವು? ಭಗವದ್ಗೀತಾದ ಮೇಲೆ ಪ್ರವಚನ ಕೇಳಿದ್ವಿ, ಓದಿದ್ವಿ. ಆ ರೀತಿ ಇಸ್ಕಾನ್ ಭಕ್ತರು ಜೀವನ ಮಾಡ್ತಾ ಇದ್ದಾರೆ. ಅಂದ್ರೆ ಹೇಳೋದೊಂದು ಮಾಡೋದೊಂದು ಆಗ್ಲಿಲ್ಲ. ಇಲ್ಲಿ ಇಲ್ಲೇನಾಯ್ತು, ನಾನು ಇಸ್ಕಾನ್ನಲ್ಲಿ ಇದ್ದೀನಿ ಅಂತಲ್ಲ, ನೀವು ಕೂಡ ಇದನ್ನು ಪರಿಶೀಲನೆ ಮಾಡಬಹುದು. ನೀವು ಕೂಡ ಇದನ್ನು ನೀವೇನ್ ಮಾಡ್ಬೋದು, ಟೆಸ್ಟ್ ಮಾಡ್ಬೋದು. ಭಗವದ್ಗೀತಾ ಓದ್ರಿ ಮೊದಲು. ಆ ರೀತಿ ಹರೇ ಕೃಷ್ಣ ಭಕ್ತರು ಇಸ್ಕಾನ್ ಭಕ್ತರು ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೋ ಅಂತ ನೀವೇನ್ ನೋಡ್ರಿ. ಆಮೇಲೆ ನೀವೇನ್ ಮಾಡ್ಬೋದು, ನಿರ್ಣಯ ತಗೋಬಹುದು. ಅದನ್ನು ನಾನು ನೋಡಿದೆ. ಎಲ್ಲಿ ಬೇರೆ ಸಂಸ್ಥೆಯಲ್ಲಿ ಹರಿನಾಮ ಸಂಕೀರ್ತನೆ ಮಾಡಬೇಕು, ಶ್ರೇಷ್ಠ 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 ಅಂತ ಹೇಳಿದ್ರು ಹೊರತು ಯಾರು ಹರಿನಾಮ ಮಾಡಲಿಲ್ಲ. ಎಲ್ಲರೂ ಹೇಳ್ತಾರ ಕೃಷ್ಣ ಮತ್ತು ರಾಮ ಶ್ರೇಷ್ಠ ಮತ್ತು ಅವನ ಪೂಜೆ ಅಂತ ಯಾರು ಮಾಡಲಿಲ್ಲ. ಆನಂತರ ಜೀವಿಗಳಿಗೆ ದೇಹ ತೋರಿಸ್ಬೇಕು ಅಂತಂದು ಹೇಳ್ತಾರ, ಆದ್ರೆ ಅವರು ಅದನ್ನು ತೋರಿಸ್ತಾ ಇಲ್ಲ. ಆಮೇಲೆ ಭಗವದ್ಗೀತೆ ಶ್ರೇಷ್ಠವಾದ ಗ್ರಂಥ ಅಂತಂದು ಹೇಳ್ತಾರ, ಅದನ್ನ ಯಾರು ಅವ್ರು ಇನ್ನೊಬ್ಬರಿಗೆ ಕೊಡ್ತಾ ಇಲ್ಲ. ಅವ್ರು ಹೇಳ್ತಾ ಇದಾರೆ ಈ ಮಾತು. ಕೆಲವು ಸಂಸ್ಥೆಗಳಿದೆ, ಅದರಲ್ಲಂತೂ ಏನು ಮಾತಾ ಇಲ್ಲ. ಅದರದ್ದು ಲೆಕ್ಕನ, ಅದು ದಾರಿನ ಬೇರೆ, ಅವ್ರದ್ದು ವಿಚಾರನ ಬೇರೆ. ಕೆಲವೊಂದು ಸಂಸ್ಥೆಗಳು ಹೇಳ್ತಾರೆ ಈ ರೀತಿ, ಆದ್ರೆ ಅವರು ಹೇಳ್ತಾರೆ ಹೊರತು ಅದರಿಂದ ಆ ರೀತಿ ನಡವಳಿಕೆ ಇಲ್ಲ, ಅವ್ರದ್ದು ಪಾಲನೆ ಮಾಡ್ತಾ ಇಲ್ಲ. ಆದ್ರಿಂದ ಅಂತಾರಾಷ್ಟ್ರೀಯ ಕೃಷ್ಣ ಭಾನಮ್ಮರ ಸಂಘದಲ್ಲಿ ಏನಾಗಿದೆ ಅದನ್ನು ನಾನು ನೋಡಿದೆ. ಆನಂತರ ನಾನು ಅದನ್ನ ಸ್ವೀಕಾರ ಮಾಡಿದೆ. ಇವತ್ತಿನವರೆಗೂ ಇಲ್ಲೇ ಇದ್ದೆ. ನನ್ನಂತ ವ್ಯಕ್ತಿ ಅಂದ್ರೆ ವರ್ಷಕ್ಕೊಂದು ನಾನು ಸಂಸ್ಥೆ ಬದಲಿ ಮಾಡ್ತಾ ಇದ್ದೆ, ಆಧ್ಯಾತ್ಮಿಕ ಸಂಸ್ಥೆ. ವರ್ಷಕ್ಕೊಂದು ಕಂಪನಿ ಏನಾದ್ರೆ ಜಾಬ್ನಲ್ಲಿ ಜಾಬ್ ಚೇಂಜ್ ಮಾಡ್ತಾ ಇದ್ದೆ. ಅಲ್ಲಿ ವರ್ಷಕ್ಕೊಂದು ಕಡೆ ಈ ವರ್ಷ ಇಲ್ಲಿರೋದು, ಮತ್ತೊಂದು ಕಡೆ ಬೇರೆ ಕಡೆಗೆ ಇರೋದು. ಅಂದ್ರೆ ಪ್ರತಿ ವರ್ಷನೂ ಪ್ರತಿಯೊಂದನ್ನು ಚೇಂಜ್ ಆಗ್ತಾ ಇತ್ತು ನನ್ನ ಜೀವನ. ಆದ್ರೆ 18 ವರ್ಷದಿಂದ ಒಂದೇ ಸಂಸ್ಥೆಯಲ್ಲಿದ್ದೇನೆ, ಒಂದೇ ದೇವರನ್ನು ಪೂಜೆ ಮಾಡ್ತಾ ಇದ್ದೇನೆ ಮತ್ತು ಒಂದೇ ಗುರುವನ್ನು ಸ್ವೀಕಾರ ಮಾಡ್ತೇನೆ. ಮತ್ತೆ ಹಂಗಿರುವಾಗ ನನ್ನಂತ ಚಂಚಲ ವ್ಯಕ್ತಿಗೆ ಒಂದು ಸ್ಥಾನ ಸಿಕ್ಕಿದೆ ಅಂದ್ರೆ ನಿಶ್ಚಿತವಾಗಿಯೂ ಇಸ್ಕಾನ್ ಫಸ್ಟ್ ಕ್ಲಾಸ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇದು ನನ್ನ ಅನುಭವ. ಅದೇ ರೀತಿ ನೀವು ಕೂಡ ಏನ್ ಮಾಡ್ಬೇಕು, ಈ ಅನುಭವ ಪಡಿಬೇಕು. ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅಂತಾರೆ. ಹೌದಾ? ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ನಿಮಗೆ ನಿಮ್ಮ ನಿಮ್ಮ ಇದು ವಿಶ್ವಾಸ ಜಾಸ್ತಿ ಆಗ್ತದೆ. ಈ ರೀತಿ ಮಾಡೋದು ಬಹಳ ಅವಶ್ಯಕತೆ. ಆದ್ದರಿಂದ ಇದು ಹರಿನಾಮದ ಮಹತ್ವ. ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ, ಒಂದು ಮಹಾಭಾರತದಲ್ಲಿ ಒಂದು ಕಥಾ ಇದೆ, ಅದನ್ನು ಹೇಳಿ ನಾವು ಮುಂದಿನ ಇದಕ್ಕೆ ಹೋಗೋಣ. ಮಹಾಭಾರತದ ಯುದ್ಧ ಅಂದ್ರೆ ಕುರುಕ್ಷೇತ್ರ ಯುದ್ಧ ಆದ ನಂತರ ಯುಧಿಷ್ಠಿರ ಮಹಾರಾಜ ಚಕ್ರವರ್ತಿ ಸಾಮ್ರಾಟ ಆಗ್ತಾನೆ ಇಡೀ ವಿಶ್ವಕ್ಕೆ. ಆ ನಂತರ ಒಂದು ದಿವಸ ಭೀಮ ರಾಜಮಹಲ್ ಅಂದ್ರೆ ಇರ್ತಾನೆ, ಅರಮನೆ ಹೊರಗಡೆಗೆ ಇರ್ತಾನೆ. ಹೊರಗಡೆಗೆ ಇದ್ದಾಗ ಒಬ್ಬ ವ್ಯಕ್ತಿ ಬರ್ತಾನ, ಅವನು ಬಂದು ಕೇಳ್ತಾನೆ, ಭೀಮ ಭೀಮ ನಾನು ಒಂದು ವಿಚಿತ್ರವಾದ ವಿಷಯವನ್ನು ನೋಡಿದೆ ಇವತ್ತಂತಂದು ಹೇಳ್ತಾನೆ. ಅವನೊಬ್ಬ ನಾಗರಿಕ ಅಂದ್ರೆ ಒಬ್ಬ ಸಿವಿಲಿಯನ್ ಬಂದು ಹೇಳ್ತಾನೆ, ಈಗೇನು ಸಮಸ್ಯೆ, ಏನಾಗಿದೆ ಏನಾಗಿದೆ? ಇಲ್ಲ, ನಾನೇನ್ ನೋಡಿದೆ, ಒಬ್ಬ ಹೊಲ ನೋಡಿದೆ, ಹೊಲದ ಬಾಜುಕೇನಿದೆ ಬೇಲಿ, ಬೇಲಿ ಏನ್ ಮಾಡಾಗುತ್ತದೆ, ಹೊಲ ಮೇಯ್ತಾ ಇದೆ, ಅದು ಹೆಂಗ್ ಸಾಧ್ಯ, ಇದಕ್ಕೇನು ಉತ್ತರ ಅಂತಂದು. ಅವರಂದ್ರು, ಇಲ್ಲ ಇದು ಉತ್ತರನ ನಾನು ಕೊಡಕ್ಕಾಗಲ್ಲ, ನಮ್ಮ ಅಣ್ಣನ ಹತ್ರ ಹೋಗ್ರಿ ಅಂದ್ರೆ. ಯಾರ ಹತ್ರ? ಯುಧಿಷ್ಠಿರ. ಆ ನಂತರ ಎರಡನೇ ವ್ಯಕ್ತಿ ಬಂದ, ಅವನು ಹೇಳ್ದ, ನಾನು ಒಂದು ವಿಚಿತ್ರವಾದ ಒಂದು ಘಟನೆ ನೋಡಿದೆ ಇವತ್ತು ಮಧ್ಯಾಹ್ನ. ಒಂದು ದೊಡ್ಡ ಹಂಡೆ ಒಳಗೆ ನೀರಿತ್ತು, ಆ ನೀರನ್ನ ಏನ್ ಮಾಡಿದೆ ನಾನು, ಸಣ್ಣ ಸಣ್ಣ ಇದ್ರೊಳಗೆ ಹಾಕಿದೆ, ಆಮೇಲೆ ಕಾರಣ ತಿಂದ ವಾಪಸ್ ಅದ್ರೊಳಗೆ ಹಾಕ್ಬೇಕಾಯ್ತು. ಅಂದ್ರೆ ಹಂಡೆದೊಳಗಿದ್ದ ನೀರು ಸುಮಾರು ಒಂದು 20 ಲೀಟರ್ ತುಂಬ 25 ಲೀಟರ್ ಇರ್ಬೋದು. ಅದನ್ನ ನಾನು ವಾಪಸ್ ಹಂಡೆಗೆ ಹಾಕ್ತಿದ್ರೆ ಅದು ಅರ್ಧ ಆಯ್ತು, ಅಂದ್ರೆ ನೀರಿಲ್ಲಿ ಹೋಯ್ತು, ಹಿಂಗ್ಯಾಕೆ ಆಗ್ತದೆ? ಆಮೇಲೆ ಇದಕ್ ಪ್ರಶ್ನೆಗೆ ಉತ್ತರ ಏನು ಅಂತ, ಇದಕ್ಕೆ ಹಿಂಗ್ಯಾಕೆ ಆಗ್ತದೆ? ಇಲ್ಲ, ನನಗೆ ನಿಮ್ಗೆ ಯಾರು ತ್ರಾಸ್ ಕೊಡಕತ್ತಿದ್ರೆ ಹೇಳ್ರಿ, ನಾನು ಅವ್ರಿಗೆ ಸೀದಾ ಮಾಡ್ದೆ, ಈ ತರ ಪ್ರಶ್ನೆ ಕೇಳ್ಬೇಡ್ರಿ ನನಗ ಅಂತ ಅಂದ. ಯಾರೋ ಭೀಮ ಈ ಪ್ರಶ್ನೆಗೆ ಉತ್ತರ ಕೊಟ್ರೆ ನನಗೆ ಅಭ್ಯಾಸ ಅಲ್ಲ, ನನ್ನ ಕೈ ತೋರಿಸಿ ಅಭ್ಯಾಸ, ಯಾರ ಏನ್ರ ತ್ರಾಸ್ ಕೊಟ್ರೆ ಹೇಳ್ರಿ. ಇಲ್ಲ ಇಲ್ಲ, ಅಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು, ಹಂಗಂದ್ರೆ ನೀವು ನಮ್ಮ ಅಣ್ಣನ ಹತ್ರ ಹೋಗ್ಬೇಕು. ಮೂರನೇದ್ ವ್ಯಕ್ತಿ ಬಂದ, ಅವನು ಒಂದು ಪ್ರಶ್ನೆ ಕೇಳ್ದ, ಇಲ್ಲ ಭೀಮಸೇನ್, ನಾನು ಇನ್ನೊಂದು ವಿಚಿತ್ರವಾದ ಘಟನೆ ನೋಡಿದೆ. ಒಬ್ಬ ವ್ಯಕ್ತಿ ಹತ್ರ ಒಂದು ಸೂಜಿ ಇದೆ, ಸೂಜಿ ಒಳಗೆ ಅವ ಏನ್ ಪೋಣಿಸ್ತಾ ಇದನ್ನ, ಸೂಜಿ ಒಳಗೆ ನಾವೇನ್ ಪೋಣಿಸ್ತೀವಿ, ಅವ ಆನಿ ಪೋಣಿಸ್ತಾನೆ, ಸೂಜಿ ಒಳಗೆ ಆನಿ ಹಂಗ ಹೋಗ್ತದೆ. ಅದ ವಿಚಿತ್ರ. ಆದ್ರೆ ಅದಕ್ಕಿಂತ ವಿಚಿತ್ರ ಏನೋ, ಸೂಜಿ ಒಳಗೆ ಆನಿ ಹೋಯ್ತು, ಆದ್ರೆ ಬಾಲ ಆಟಿತು, ಬಾಲ ಹೋಗ್ಲಿಲ್ಲ. ಸೂಜಿ ಒಳಗೆ ಆನಿ ಹೋಗ್ತಾರೆ, ಮತ್ತೆ ಬಾಲ ಯಾಕೆ ಹೋಗಲ್ಲ, ಹೋಗ್ಬೇಕೆ ಹೋಗ್ಬಾರ್ದ? ಆದ್ರೆ ಅವ ಅಂತ ಹೋಗ್ತಾ ಇಲ್ಲ, ಹೋಗ್ತಾ ಇರೋದನ್ನ ಹೋಗದೆ ಇರೋದನ್ನ ನಾನು ನೋಡಿದೆ, ಇದಕ್ಕೇನು ಕಾರಣ? ಭೀಮ ಅಂದ, ಈಗ ನಾನ ಬರ್ತೇನೆ ನೋಡ್ರಿ ನಿಮ್ ಜೊತೆಗೆ, ನಿಮ್ಮ ನಮ್ಮ ಅಣ್ಣನ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ. ಅಷ್ಟರೊಳಗೆ ನಾಲ್ಕನೇ ವ್ಯಕ್ತಿ ಬಂದ, ಅವನ ಮತ್ ನಿನ್ಗೇನ್ ಪ್ರಶ್ನೆ ಅಂತ ಭೀಮ ಕೇಳ್ದ. ಹೌದು, ನನಗೂ ಒಂದು ವಿಚಿತ್ರ ನೋಡಿದ್ರು. ಅದೇನ, ಒಬ್ಬ ಒಂದು ದೊಡ್ಡ ಕಲ್ಲಿತ್ತು, ಆ ಕಲ್ಲನ್ನ ಎತ್ತಲಿಕ್ಕೆ 10 ಮಂದಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಅದು ಕಲ್ಲು ಎತ್ತಲಿಕ್ಕೆ ಆಗ್ತಾ ಇಲ್ಲ. ಒಂದು ಕಲ್ಲನ್ನ 10 ಮಂದಿ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಆ ನಂತರದಲ್ಲಿ ಒಬ್ಬ ಸಾಧು ಬಂದ, ಸಾಧು ಬಂದು ಏನ್ ಮಾಡ್ದ, ಇವ್ರ ಕಷ್ಟ ನೋಡಿದ, ಅವ ಏನ್ ಮಾಡಿದ, ತನ್ನ ಚಾದರ್ ತಗೊಂಡು ಹಿಂಗ್ ಬೀಸಿದ, ಅರ್ಬಿ ಬೀಸಿದ ಕೂಡ್ಲೇ 10 ಮಂದಿ ಕೂಡಿ ಎತ್ತಲಿಕ್ಕೆ ಆಗದೆ ಇರ್ತಕ್ಕಂತ ದೊಡ್ಡ ಕಲ್ಲು ಬಂಡೆಯನ್ನ ಒಬ್ಬನೇ ವ್ಯಕ್ತಿ ಸರಳವಾಗಿ ಎತ್ತಿಬಿಟ್ಟ. ಇದಕ್ಕೇನು ಕಾರಣ, ಇದಕ್ಕೇನು ಉತ್ತರ, ಇದಕ್ಕೇನು ಅರ್ಥ ಅಂತಂದ್ ಕೇಳ್ದ. ಆಯ್ತು, ಭೀಮ ಎಲ್ಲರನ್ನು ಕರ್ಕೊಂಡೋದ ಎಲ್ಲಿಗೆ, ಯುಧಿಷ್ಠಿರನಿಗೆ ಹೇಳಿದೆ, ಹಿಂಗಿಂಗ್ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಯುಧಿಷ್ಠಿರ ಹೇಳಿದೆ, ಹಿಂಗ ಆಗ್ತಾ ಇದೆಯಾ ನಮ್ಮ ರಾಜ್ಯದಲ್ಲಿ, ಇದು ಬಹಳ ವಿಚಿತ್ರ ಆಯ್ತು, ಹಿಂಗ ಯಾವಾಗ ಆಗ್ತದೆ? ಇಲ್ಲ, ಇವತ್ತು ನೋಡಿದ್ವಿ, ಎಲ್ಲರೂ ಹೇಳಿದ್ರು. ಓ, ಇದರರ್ಥ ದ್ವಾಪರ ಯುಗ ಮುಗಿಲಿಕ್ಕೆ ಬಂದಿದೆ, ಈಗ ಯಾವ ಕಲಿಯುಗ, ಈ ಕಲಿಯುಗ ಶುರು ಆಗ್ತದೆ, ಅದರದ್ದು ಲಕ್ಷಣಗಳಿವು ಅಂತ. ಹಿಂಗ ಆಗೋದಕ್ಕೇನು ಕಾರಣ, ಯಾಕಂದ್ರೆ ದ್ವಾಪರ ಯುಗ ಮುಗಿತು, ಕಲಿಯುಗ ಬರ್ತಾ ಇದೆ, ಇದು ಬರೋ ಲಕ್ಷಣ. ಮತ್ತೆ ಇದಕ್ಕೆ ಅರ್ಥ ಏನು ಅಂತಂದು ಕೇಳಿದ್ರು. ಅವ್ರು ಹೇಳಿದ್ರು ಅರ್ಥ ಏನಂದ್ರೆ, ಮೊದಲನೇದೇನು ಬೇಲಿ ಎದ್ದು ಹೊಲ ಮೇಯೋದು ನಮಗ ಎಲ್ಲರಿಗೂ ಅನುಭವ ಆಗ್ಯದ. ಮೊದಲು ಯಾರು ರಾಜ್ಯವನ್ನು ಅಥವಾ ದೇಶವನ್ನು ಕಾಪಾಡಬೇಕು ಅವರೇ ಏನು ಮಾಡಿಸ್ತಾರೋ ರಾಜ್ಯವನ್ನು ಕೂತ್ಕೊಂಡು ಕಬಳಿಸ್ತಾರ. ಅವ್ರ ಸೀಟ್ ಹತ್ತೋದು ಎದ್ರ ಸಲುವಾಗಿ ಕಬಳಿಸ್ಬೇಕು. ಅದಕ್ಕೆ ಅದರದಂತೂ ಅದಕ್ಕಂತೂ ಎಲ್ಲರದ ಅನುಭವ ಇದೆ. ಆದ್ದರಿಂದ ಈ ಸಮಸ್ಯೆ ಕಲಿಯುಗದಲ್ಲಿ ನೀವು ಕಣ್ಣಾರೆ ನೋಡ್ಬೋದು ನಿಮ್ಮ ಕಣ್ಣಿನ. ಎರಡನೇದ್ದೇನು ನೀರು. ಮೊದಲು ಇಷ್ಟು ಇಷ್ಟು ನೀರು ಇದ್ದಿದ್ದು ಅರ್ಧ ಹೆಂಗಾಯ್ತು, ಅದಕ್ಕೆ ಉತ್ತರ ಹೇಳ್ತಾನೆ. ಇದಿಷ್ಟು ಏನು ಉತ್ತರ? ಹಾ, ನೀವು ಜನರಿಗೆ ಸಹಾಯ ಮಾಡಬೇಕು, ಆದ್ರೆ ಅವರಿಂದ ಪ್ರತಿಫಲವನ್ನು ನೀವು ಬಯಸಬಾರ್ದು. ಅಂದ್ರೆ ಬಯಸಿದ್ರು ಕೂಡ ಅದು ಬಂದ್ರೆ ಬರ್ಬೋದು ಅಥವಾ ಬಂದ್ರೆ ಜಾಸ್ತಿ ಜಾಸ್ತಿ ಒಂದು ಅರ್ಧ ಬರಬಹುದು. ಅಂದ್ರೆ ನೀವು ಒಬ್ಬರಿಗೆ ಏನೇ ಕೊಟ್ರು ಕೂಡ ಅದು ಪೂರ್ಣ ಬರದೇ ಇರಬಹುದು. ಅದಕ್ಕೆ ನೀವು ಚಿಂತೆ ಮಾಡೋ ಕಾರಣ ಯಾಕಂದ್ರೆ ಇರೋದು ನೀವು ಕಲಿಯುಗದೊಳಗೆ. ಕಲಿಯುಗದೊಳಗೆ ಬಂದು ಇಲ್ಲ ನಾನು ಒಬ್ರಿಗೆ ಸಾಲ ಕೊಟ್ಟೆ ಅವ್ರು ನಮ್ಗೆ ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಅದೇನು ದೊಡ್ಡ ಮಾತಲ್ಲ. ಯಾಕಂದ್ರೆ ಕಲಿಯುಗದೊಳಗೆ ಹಿಂಗ ಒಂದ್ ವೇಳೆ ನಿಮಗ ಇನ್ನೂ ಅನುಭವ ಆಗಿಲ್ಲ ಅಂದ್ರೆ ನೀವು ಇನ್ನೂ ಸುರಕ್ಷಿತವಾಗಿದ್ದೀರಿ ಅಂತ ಅರ್ಥ. ಸುರಕ್ಷಿತವಾಗಿದ್ದೀರಿ ಅಂತ ಅರ್ಥಾತ್ ನೀವು ಯಾರಿಗಾದ್ರೂ ಹಣ ಕೊಟ್ರಿ, ಅವ್ರು ನೀವು ಪೂರ್ಣ ತಂದು ವಾಪಸ್ ಕೊಟ್ರು ಅಂದ್ರೆ ನೀವು ಪುಣ್ಯವಂತರು ಅಂತ ಅರ್ಥ. ಒಂದ್ ವೇಳೆ ನೀವು ಕೊಟ್ಟಂತ ಹಣ ನಿಮಗೆ ಅಥವಾ ನೀವು ಕೊಟ್ಟಂತ ವಸ್ತು ನಿಮಗೆ ಯಥಾರೂಪ ಸಿಗ್ಲಿಲ್ಲ ಅಂದ್ರೆ ನೀವೇನ್ ಚಿಂತೆ ಮಾಡೋ ಕಾರಣ ಇಲ್ಲ. ಯಾಕೆ ನೀವು ಇರ್ತಾ ಇರೋದು ಕಲಿಯುಗದಲ್ಲಿ ಅಂತ ನೀವು ಅರ್ಥ ಮಾಡ್ಕೊಂಡು. ಮೂರನೇದ್ದೇನು? ಮೂರನೇ ಉದಾಹರಣೆ, ಆನೆ ಹೋಗ್ತಾ ಇಲ್ಲ ಆದ್ರೆ ಬಾಲ ಹೋಗ್ತಾ ಇಲ್ಲ, ಅದಕ್ಕೇನು? ಯುಧಿಷ್ಠಿರ ಮಹಾರಾಜ್ ಹೇಳಿದ್ರು ಕಲಿಯುಗದಲ್ಲಿ ಜನರು ಏನ್ ಮಾಡ್ತಾರೆ, ಸಾಕಷ್ಟು ಹಣ ಖರ್ಚು ಮಾಡ್ತಾರೆ ತಮ್ಮ ಸಲುವಾಗಿ. ತಮ್ಮ ಸಲುವಾಗಿ ಜನ ಹಣ ಖರ್ಚು ಮಾಡ್ತಾರೆ, ಆದ್ರೆ ಧರ್ಮದ ಪ್ರಚಾರಕ್ಕಾಗಿ ಮತ್ತು ಭಗವಂತನ ಸೇವೆಗಾಗಿ ನೀವು ಅವ್ರ ಹತ್ರ ಹೋಗಿ ಹಣ ಕೇಳಿದ್ರೆ ಅವ್ರು ಇಲ್ಲ ಅಂತ. ಅದ ಮತ್ತೆ ಇಷ್ಟೆಲ್ಲ ಇದೆಲ್ಲ ಅದೆಲ್ಲ ಎಲ್ಲಿ ಹೋಯ್ತು? ಸ್ವಂತಕ್ಕಾಗಿ ಹೋಯ್ತು. ಆದ್ರೆ ಪ್ರಚಾರಕ್ಕಾಗಿ ಅಥವಾ ಇದು ಧರ್ಮ ತಾವೇ ಜನರು ಖರ್ಚು ಎದಕ್ಕೆ ಮಾಡ್ತಾರ? ಭೌತಿಕ ವಸ್ತುಗಳಿಗಾಗಿ ಖರ್ಚು ಮಾಡ್ತಾರೆ. ಆದ್ರೆ ಆಧ್ಯಾತ್ಮಿಕಕ್ಕಾಗಿ, ಆಧ್ಯಾತ್ಮಿಕ ಜೀವನಕ್ಕೆ ಏನ್ ಬೇಕು, ಏನು ಅವಶ್ಯಕತೆ? ಜಾಸ್ತಿ ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಒಂದು ಒಬ್ಬ ವ್ಯಕ್ತಿ ಡಿಗ್ರಿ ತಗೊಳ್ಳಿಕ್ಕೆ ಎಷ್ಟು ಹಣ ಖರ್ಚಾಗ್ತದ? ಕಡಿಮೆ ಹೇಳಿದ್ರಿ, 50 lakhs ರುಪೀಸ್ ಅಂತ ಹೇಳ್ರಿ. Because you have to pay the donation and you have to pay the fees. ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಈಗ ಇಲ್ಲೇ ಕೇಳ್ರಿ, ಹುಡುಗರದು ವರ್ಷ ತಿಂಗಳಿಗೆ ಎಷ್ಟದ ಫೀ ಎಷ್ಟೈತಿ? ಆಮೇಲೆ ಅವ್ರದ್ದು ಟ್ಯೂಷನ್ ಫೀಸ್, ಆ ನಂತರ ಅವ್ರದ್ದು ಸ್ಕೂಲ್ ಬುಕ್ಸ್ ಅವೆಲ್ಲ ತಿಂಗಳಿಗೆ 1,000, ವರ್ಷಕ್ಕ 12,000. ಅದು ಯಾವಾಗ? ಸಣ್ಣ ಮಗು ಇದ್ದಾಗ. ಹೌದಲ್ಲ, ಹಾ ವೈತ ಮೈತ ಮುಜೆ ಮಾಲೂಮ್ ನೈ ಜೋ ಆಪ್ ಬೋಲ್ ರಹೇ ಮೈ ಸುನ್ ರಹಾ ಹೂಂ. ಕಿತನಾ
ಪ್ರಭು ಜಿ ಎವ್ರಿ ಇಯರ್ ದೇ ಹ್ಯಾವ್ ಟು ಗಿವ್ ಡೊನೇಷನ್ ನೌ.
ಹಾ,
ಮೈ ಸಿಸ್ಟರ್ ಇಸ್ ಪೇಯಿಂಗ್ ಡೊನೇಷನ್ ಎವ್ರಿ ಇಯರ್, ಬಟ್ ಈವನ್ ದೋ ಶಿ ಇಸ್ ಕ್ವಾಲಿಫೈಯಿಂಗ್ ನಿಜಾಮ್ ಸೆಟ್ ಟು ಪೇ ಡೊನೇಷನ್.
ಆಮೇಲೆ ಮಕ್ಕಳು ಹೋಗಿ ಸ್ಕೂಲ್, ನಾವೆಲ್ಲ ಸ್ಕೂಲ್ ಕಲ್ತ್ರಿ, ಆದ್ರೆ ನಮ್ ತಂದೆ ತಾಯಿಗೆ ನಾವೆಂದು ನಮಗ ಹೇಳ್ಕೊಡ್ ಬರ್ರಿ ಅಂತಂದೆಂದೂ ಕರೀಲಿಲ್ಲ. ಎದಕ್ಕ? ಹೋಮ್ವರ್ಕ್ ನನ್ಗಿನ್ನೂ ನೆನಪಿದೆ. ನಾ ಹೋಮ್ವರ್ಕ್ ಅಂದ್ರೆ ನಾ ದೊಡ್ಡ ಬುದ್ಧಿವಂತ ಅಂತ ಹೇಳ್ತಾ ಇಲ್ಲ, ಹೋಮ್ವರ್ಕ್ ನಮ್ಗೇನು ಸ್ಕೂಲ್ನಲ್ಲಿ ಕೊಡ್ತಾ ಇದ್ರು ನಾವು ಕೂತ್ಕೊಂಡು ಮಾಡ್ದಂತೆ ಹೋಮ್ವರ್ಕ್. ಅದಕ್ಕೆ ನಮ್ಮ ತಂದೆ ತಾಯಿ ನಮ್ಗೆ ಅವಶ್ಯಕತೆನೇ ಬೀಳಿಲ್ಲ. ನಮ್ಮ ತಾಯಿಯವ್ರು ಅಡುಗೆ ಮಾಡ್ತಿದ್ರು, ನಮ್ಮ ತಂದೆಯವರು ಜಾಬ್ಗೆ ಅಂಗಡಿಗೆ ಹೋಗಿ ಅಲ್ಲಿ ಇದನ್ನ ಮಾಡ್ತಾ ಇದ್ರು, ವ್ಯಾಪಾರ ಮಾಡ್ತಾರೆ. ನನ್ಗಿನ್ನೇ ನಾನು ಜಾಸ್ತಿ ಜಾಸ್ತಿ ಅಂದ್ರೆ ನಮ್ಮ ಗೆಳೆಯರ ಜೊತೆ ಕೂತ್ಕೊಂಡು ನಾನು ನನಗೇನೇ ಬಂದದ್ದನ್ನೆಲ್ಲ ಬಿಡಿಸಿದೆ. ಆದ್ರೆ ಇವಾಗ ತಂದೆ ತಾಯಿ ಕೂತ್ಕೋಬೇಕು ಎದುರಿಗೆ, ಆಂಧ್ರ ಹುಡ್ರು ಏನಾಗ್ತದೆ ಅವರಿಗೆ ಇದನ್ನ ಹೋಮ್ವರ್ಕ್ ಮಾಡಬೇಕು ಅಥವಾ ಇಲ್ಲ ಟ್ಯೂಷನ್ಗೆ ಕಳಿಸ್ಬೇಕಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಸಣ್ಣ ಮಕ್ಕಳಿಗೆ ಇಂಟರ್ವ್ಯೂ ಕೊಡ್ಲಿಕ್ಕೆ ಮೊದ್ಲು ತಂದೆ ತಾಯಿದ ಇಂಟರ್ವ್ಯೂ ತಗೊಳ್ತಾರೆ, ತಗೊಂತಾರಿಲ್ಲ ಅಂತಂದಂಗೆ ಕೇಳಿದ್ನೆ. ಆಮೇಲೆ ಮಗು ಇನ್ನು ಹೊಟ್ಟೆ ಒಳಗಿರುವಾಗ ತಂದೆ ತಾಯಿ ಹೋಗಿ ಅಡ್ಮಿಷನ್ಗೆ ಬುಕ್ ಮಾಡಿ ಹಣ ಕೊಟ್ಟು ಬರ್ಬೇಕು. ಈ ರೀತಿ ಎಲ್ಲ ನಡೀತಾ ಇದೆ. ಆದ್ರೂ ಕೂಡ ಜನ ಹಣ ಖರ್ಚು ಮಾಡಿ ಏನ್ ಮಾಡ್ತಾ ಇದ್ದಾರೆ, ಭೌತಿಕ ಶಿಕ್ಷಣವನ್ನ ತಗೊಳ್ತಾ ಇದ್ದಾರೆ. ಇಂಜಿನಿಯರ್, ಡಾಕ್ಟರ್, ಲಾಯರ್ ಆದಿದೆಲ್ಲ ಬಿಸ್ನೆಸ್ ಮ್ಯಾನ್ ಆಗ್ತಾ ಇದ್ದಾರೆ. ಆದ್ರೆ ಆಧ್ಯಾತ್ಮಿಕ ಜೀವನವನ್ನ ನಡೆಸಲಿಕ್ಕೆ ಒಂದು ಪುಸ್ತಕ ಸಾಕು, ಅದು ಶ್ರೀಮದ್ ಭಾಗವತ ಅಥವಾ ಭಗವದ್ಗೀತೆ. ಒಂದು ಭಗವದ್ಗೀತೆಗೆ ಎಷ್ಟು ಬೆಲೆ ಇದೆ? 150 ರೂಪಾಯಿ ಭಗವದ್ಗೀತೆಯನ್ನು ಖರೀದಿ ಮಾಡ್ರಿ ಅಂತ ನೀವು ಯಾರಿಗೆ ಕೇಳ್ರಿ, ಅವ್ರು ವಿಚಾರ ಮಾಡ್ತಾರೆ 100 ರೂಪಾಯಿ 200 ರೂಪಾಯಿ ಜಾಸ್ತಿ ಆಯ್ತಲ್ರಿ ಅಂತ. ಅವ್ರು ಬೈಬಲ್ ಫ್ರೀ ಕೊಡ್ತಾರೆ, ನೀವು ನಾವು ಭಗವದ್ಗೀತೆ ಫ್ರೀ ಕೊಡ್ಬೇಕು. ಒಬ್ರು ನಮ್ಮ ಭಕ್ತರು ಬಾಂಬೆದಲ್ಲಿ ಭಗವದ್ಗೀತ ವಿತರಣೆ ಮಾಡ್ತಾ ಇದ್ರು. ಒಬ್ಬ ವ್ಯಕ್ತಿ ಬಂದ, ಏ ಭಗವದ್ಗೀತ ಇದು ಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಹೇಳ್ದ. ಕೃಷ್ಣ ಯಾವಾಗ ಭಗವದ್ಗೀತೆ ಜ್ಞಾನವನ್ನು ಕೊಟ್ಟ ಅದು ಅವನು ಫ್ರೀ ಕೊಟ್ಟ, ಅವನ ಕಡೆಯಿಂದ ಏನು ಹಣ ತಗೊಳ್ಳಿ. ಕೃಷ್ಣ ಅರ್ಜುನನ ಗೀತ ಕೊಟ್ಟ ಅವನ ಕಡೆಯಿಂದ ಏನು ಹಣ ತಗೊಳ್ಳಿ, ಆದ್ರೆ ನೀವು ನಮ್ಮಿಂದ 150 ರೂಪಾಯಿ ಯಾಕೆ ತಗೊಳ್ತೀರಿ ಅಂತ. ನಮ್ಮ ಭಕ್ತ ಹೇಳಿದ್ರು, ಕುರುಕ್ಷೇತ್ರದಿಂದ ಬಾಂಬೆಗೆ ಬಂದಿದ್ದ ಜ್ಞಾನ ಅದಕ್ಕೆ 150 ರೂಪಾಯಿ ಏನ್ ಹೇಳ್ಬೇಕಿನ್ನ? ಅದೇ ರೀತಿ ಉತ್ತರ ಕೊಡ್ಬೇಕು. ಅದು ಕೊಟ್ಟಿದ್ದು ಕುರುಕ್ಷೇತ್ರದೊಳಗೆ, ಕುರುಕ್ಷೇತ್ರದೊಳಗೆ ಹೋದ್ರೆ ನೀವು ಫ್ರೀ ಸಿಗ್ಬಹುದು. ಆದ್ರೆ ಇದು ಎಂದಿದ್ದು ಬಾಂಬೆ, ಅದಕ್ಕೆ 150 ರೂಪಾಯಿ. ಅದ್ 150 ರೂಪಾಯಿ ಎದಕ್ಕೆ? ನಿಜವಾಗಿ ಪ್ರಿಂಟಿಂಗ್, ಒಂದು ಸಾಧಾರಣ ಪುಸ್ತಕವನ್ನು ನೀವು ಬೇರೆ ಇದನ್ನ ತಗೊಳ್ರಿ, ಏನು ಬೇರೆ ಯಾವ್ದೇ ಪುಸ್ತಕ ತಗೊಳ್ರಿ, ಖರೀದಿ ಮಾಡಕ್ ಹೋಗ್ರಿ. ನ್ಯೂಸ್ ಪೇಪರ್ ಖರೀದಿ ಮಾಡ್ರಿ, ನ್ಯೂಸ್ ಪೇಪರ್ 300 ರೂಪಾಯಿ ಖರ್ಚು ಆಗ್ತದೆ ತಿಂಗಳಿಗೆ. ಆಗ್ತದಿಲ್ಲ, ಎಷ್ಟಾಗ್ತದೆ? ಅಂದ್ರೆ ನಿಮ್ ಮನೆಯೊಳಗೆ ಬರ್ತದ ನ್ಯೂಸ್? ಅರ್ಲಿಯರ್ಕಿ ನೌ ಪೀಪಲ್ ದೇ ಡೋಂಟ್ ಮೈಂಡ್ ಸ್ಪೆಂಡಿಂಗ್ ಮನಿ ಆನ್ ಸಚ್ ಲಿಟ್ರೇಚರ್ಸ್, ಬಟ್ ಫಾರ್ ಭಗವದ್ಗೀತಾ ಅವ್ರ ಒನ್ ಶ್ರೀಮದ್ ಭಾಗವತಂ ವಿಚ್ ಕಾಸ್ಟ್ ಅರೌಂಡ್ 4.5 or 5,000 rupees. ಏ ವೈ ಸೋ ಮಚ್ ಮನಿ, ವೈ ಸೋ ಮಚ್. ಓಕೆ, ಇವನ್ ಇಫ್ ಯು ಇವನ್ ಒಂದ್ ವೇಳೆ ನೀವು ಅದನ್ನ ನೀವು ಆ ರೀತಿ ಪ್ರಿಂಟಿಂಗ್ ಕ್ವಾಲಿಟಿ, ಆ ರೀತಿ ಅದರೊಳಗೆ ಕಲರ್ ಪೇಜಸ್ ಅಂದ್ರೆ ಪಿಕ್ಚರ್ಸ್ ಇದ್ದದ್ದು ನೀವು ಎಲ್ಲೇ ನೋಡ್ರಿ ಹೋಗಿ, ಅದ್ರದ್ದು ರೇಟ್ ಎಷ್ಟು? ಹಾ, ಬಿಕಾಸ್ ಕ್ಯಾಮ್ ಕ್ಯೂಕಿ ಉನ್ಕ ಕಲರ್ ಪೇಜ್ ತೋರ್ ಅತಾನಿ ಅವ್ರ ದೂಸರ ಅವನಿಗೂ ಕ್ಯಾ ಮಿಲ್ತಾ ಹೇ ಉನ್ಕೋ ಗೌರ್ಮೆಂಟ್ ಸೇ ಫ್ರೀ ಕ್ಯಾ ಮಿಲ್ತಾ ಹೇ ಪೇಪರ್ ಮಿಲ್ತಾ ಸ್ಪಾನ್ಸರ್ ಮಿಲ್ತಾ ಓ ಈ ಕಾರಣ ಹೇ ತೋ ಠೀಕ್ ಹೇ ಠೀಕ್ ಹೇ ಭಯ್ಯ ಅಗರ್ ಆಪ್ಕೋ ಉನ್ಕಾ ಗೀತಾ ಫ್ರೀ ಮೇ ಮಿಲ್ ರಹಾ ಹೇ ತೋ ಭೀ ತೋ ಫಿರ್ ಆಪ್ ಗೀತಾ ಪಡ್ ಕೇ ತೋ ಆಪ್ಕೋ ತೋ ಕೃಷ್ಣ ಭಕ್ತ ಬನ್ ಜಾನಾ ಚಾಹಿಯೆ ಅಗರ್ ಲೋಕ ಫ್ರೀ ಭೀ ಬೇಚ ರಹೇ ಹೇ ತೋ ಫಿರ್ ಕ್ಯಾ ಲೋಗ ವೋ ಪಡ್ ರಹೇ ಫ್ರೀ ತೋ ನಹೀ ಹೈ ಥೋಡಾ ಕಮ್ ರೇಟ್ ಮೇ ದೇ ರಹೇ ತೋ ಠೀಕ್ ಹೇ ನಾ ತೋ ಫಿರ್ ವೋ ಲೋಕ ಪಡ್ ಕೇ ಭಕ್ತ ಬನ್ ಜಾನಾ ಚಾಹಿಯೆ ಕಿತ್ನೆ ಲೋಕ ಭಕ್ತ ಬನ್ ಗಯೇ ಆಪ್ ಮುಝೇ ಏಕ್ ವ್ಯಕ್ತಿ ಕೋ ಲೇಕರ್ ಆಓ ಜಿಸ್ನೆ ಗೀತಾ ಪ್ರೆಸ್ ಕಾ ಗೀತಾ ಪಡ್ ಕೇ ವೋ ಕೃಷ್ಣ ಕಾ ಭಕ್ತ ಬನ್ ಗಯೇ ಅವ್ರು ಮೈ ಭಗವದ್ಗೀತಾ ಇಸ್ಕಾನ್ ಕಾ ಪಡ್ ಕೇ ಮೈ ಯಹಾಂ ಪರ್ ಬೈಠಾ ಹೂಂ ಬತಾವ್ ಕೌನ್ ಸಾ ಜ್ಯಾದಾ ಪರಿಣಾಮಕಾರಿ ಹೈ ಆದ್ರಿಂದ ಆನೆ ಬಾಲ ಹೋಗ್ತಾ ಇಲ್ಲ ಯಾಕೆ ಯಾಕಂದ್ರೆ ಆಧ್ಯಾತ್ಮಿಕಕ್ಕಾಗಿ ನಾವು ಖರ್ಚು ಮಾಡೋದು ಅಂದ್ಕೊಳ್ಳಿ ಎಲ್ಲರೂ ವಿಚಾರ ಮಾಡ್ತಾರೆ ಅದ್ರ ಭೌತಿಕ ವಿಷಯಗಳಿಗೆ ಖರ್ಚು ಮಾಡ್ತಾರೆ ಇಷ್ಟೆಲ್ಲ ಹಣ ಇದೆ ಎದಕ್ಕೆ ಸ್ವಂತಕ್ಕಾಗಿ ಅದರ ಆಧ್ಯಾತ್ಮಿಕ ಮಾಡಲಿಕ್ಕೆ ಹಣ ಇಲ್ಲ ಯಾಕೆ ಬಾಲ ಹೋಗೋದಿಲ್ಲ ಇದೇ ಕಾರಣ ಆಮೇಲೆ ನಾಲ್ಕನೇದೇನು ಒಂದು ಕಲ್ಲನ್ನು 10 ಮಂದಿ ಎತ್ತಿದ್ರೆ ಆಗ್ಲಿಲ್ಲ ಒಬ್ಬ ವ್ಯಕ್ತಿ ಸರಳವಾಗಿ ಎತ್ತಿದ್ದ ಅದಕ್ಕೇನು ಕಾರಣ ಯಾವ ಆತ್ಮ ಸಾಕ್ಷಾತ್ಕಾರ ಯಾವ ಆಧ್ಯಾತ್ಮಿಕ ಜೀವನ ಕಲಿಯುವುದಲ್ಲಿ ಅತ್ಯಂತ ಕಠಿಣವೋ ಅಂತ ಆಧ್ಯಾತ್ಮಿಕ ಜೀವನ ಅತ್ಯಂತ ಸರಳ ಆಗ್ತದೆ ಯಾವಾಗ ಒಬ್ಬ ಪ್ರಾಮಾಣಿಕ ಗುರುವಿನ ಆಶೀರ್ವಾದ ಇದ್ರೆ ಪ್ರಾಮಾಣಿಕ ಗುರು ಅಂತಂದು ಯಾರಿಗೆ ಹೇಳ್ಬೋದು ನೀವು ಯಾರು ಪರಂಪರೆಯಲ್ಲಿ ಬರ್ತದನೋ ಅವನು ಪ್ರಾಮಾಣಿಕ ಗುರು ನಾಲ್ಕು ಪರಂಪರೆಗಳಿದಾವ ಪರಂಪರೆ ಅಂದ್ರೇನು ಗುರು ಶಿಷ್ಯರ ಒಂದು ಶೃಂಖಲಾ, ಶೃಂಖಲಾ ಅಂದ್ರೆ ಚೈನ್, ಆ ರೀತಿ ನಾಲ್ಕು. ಯಾಕಂದ್ರೆ ಭಗವಂತನೇ ಸ್ಥಾಪಿಸಿದಂತ ನಾಲ್ಕು ಸಂಪ್ರದಾಯಗಳು, ಅದ್ಯಾವುದು? ಬ್ರಹ್ಮ ಸಂಪ್ರದಾಯ, ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ ಮತ್ತು ಕುಮಾರ ಸಂಪ್ರದಾಯ. ಸಮ್ಯಕ್ ಪ್ರದಾಯತೆ ಇತಿ ಸಂಪ್ರದಾಯ ಅಂದ್ರೇನು, ಎಲ್ಲಿ ಹೋಗಿದ ಮೇಲೆ ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಏನೇನು ಅವಶ್ಯಕತೆ ಇದೆ ಅದೆಲ್ಲನೂ ಯಾರು ಕೊಡ್ತಾರೋ ಅವರು ಸಂಪ್ರದಾಯವರು. ಅಂದ್ರೆ ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ನೀವು ಇಲ್ಲಿಂದ ವೈಕುಂಠಕ್ಕೆ ಹೋಗ್ಬೇಕು, ಆ ಗ್ಯಾರಂಟಿ ಅವ್ರು ಕೊಡ್ಬೇಕು, ಅವರು ಸಂಪ್ರದಾಯದವರು. ಅಲ್ಲಿ ಗ್ಯಾರಂಟಿ ಕೊಡೋದು ಮಾತ್ರ ಅಲ್ಲ, ಕಳಿಸ್ತಾ ಇರ್ಬೇಕು ಅವರು ವೈಕುಂಠಕ್ಕೆ. ಅವ್ರಿಗೆ ನೀವೇನಂತ ಒಪ್ಕೋಬಹುದು, ಸಂಪ್ರದಾಯ ಅಂತ ಒಪ್ಕೋಬಹುದು. ಆ ರೀತಿ ನಾಲ್ಕು ಸಂಪ್ರದಾಯದ ಅದನ್ನು ಕೃಷ್ಣನೇ ಸ್ಥಾಪನೆ ಮಾಡಿದ್ದಾನೆ, ವಿಷ್ಣುವನ್ನೇ ಸ್ಥಾಪನೆ ಮಾಡಿದ. ಕುಮಾರ ಸಂಪ್ರದಾಯ ಅಂದ್ರೆ ನಾಲ್ಕು ಚತುಷ್ಕುಮಾರ ಅದರ ನಾಲ್ಕು ಮಂದಿ ಅವರು. ಆಮೇಲೆ ರುದ್ರ ಸ್ವಯಂ ಶಿವನೇ ಒಂದು ಸಂಪ್ರದಾಯ ಸ್ಥಾಪನೆ ಮಾಡಿದ್ದಾನೆ. ಅವರು ವಿಷ್ಣು ಸ್ವಾಮಿ ಅದರ ಮುಖ್ಯ ಇವರು ಆಚಾರ್ಯರು. ಮತ್ತು ಶ್ರೀ ಸಂಪ್ರದಾಯ ರಾಮಾನುಜಾಚಾರ್ಯರು. ಮತ್ತು ಬ್ರಹ್ಮ ಸಂಪ್ರದಾಯ ಅಂದ್ರೆ ನಮ್ಮ ಚತುರ್ಮುಖ ಬ್ರಹ್ಮ ಏನಿದಾನಲ್ಲ ಅವರು ನಮ್ಮ ಸಂಪ್ರದಾಯದ ಆಚಾರ್ಯರು. ಈ ರೀತಿ ನಾಲ್ಕು ಮಂದಿ ಆಚಾರ್ಯರು ಈ ಸಂಪ್ರದಾಯಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಯಾರು ಈ ಸಂಪ್ರದಾಯದಲ್ಲಿ ಬಂದು ಭಕ್ತಿಯನ್ನು ಸ್ವೀಕಾರ ಮಾಡ್ತಾರೋ ಅವ್ರಿಗೇನಾಗಿದೆ, ನಿಶ್ಚಿತವಾಗಿಯೂ ಭಗವದ್ಧಾಮ ಹೋಗ್ಲಿಕ್ಕೆ ಸಿಗ್ತದೆ ವೈಕುಂಠಕ್ಕೆ. ಅದರಲ್ಲಿ ಈ ನಾಲ್ಕು ಸಂಪ್ರದಾಯದಲ್ಲಿ ಬ್ರಹ್ಮ ಸಂಪ್ರದಾಯ ಏನದಲ್ಲ ಅದು ಅತ್ಯಂತ ಪ್ರಚಲಿತವಾಗಿದೆ. ಅರ್ಥಾತ್ ಬ್ರಹ್ಮ ಸಂಪ್ರದಾಯ ಅಂದ್ರೆ ಈ ಬ್ರಹ್ಮದೇವರು ಮಾಡಿದಂತ ಸಂಪ್ರದಾಯ, ಅದರಲ್ಲಿ ಇಸ್ಕಾನ್ ಬರ್ತಾರೆ. ಆಮೇಲೆ ಅಷ್ಟು ಮಾತ್ರ, ಈ ಬ್ರಹ್ಮ ಸಂಪ್ರದಾಯದಲ್ಲಿ ಸ್ವಯಂ ಕೃಷ್ಣನೇ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದು ಅವರು ಇದನ್ನ ಶುರು ಮಾಡಿದರು, ಅಂತಾರಾಷ್ಟ್ರೀಯ ಕೃಷ್ಣ ಮಹಾನಂಬರ್ಸಂ. ಆದ್ರಿಂದ ನೀವು ಅಂತರವನ್ನು ನೋಡಬಹುದು, ಇಸ್ಕಾನ್ ಭಕ್ತರಲ್ಲಿ ಮತ್ತು ಇತರೆ ಸಂಸ್ಥೆ ಸದಸ್ಯರಲ್ಲಿ ಅಂತರವನ್ನು ನೀವೇ ನೋಡಬಹುದು. ಆದ್ರಿಂದ ಯಾಕಂದ್ರೆ ಅವರು ಕಲಿಯುಗದಲ್ಲಿ ಮಾಡ್ಬೇಕಾದ ಕರ್ತವ್ಯಗಳನ್ನ ಮಾಡುದು. ಕಲಿಯುಗದೊಳಗ ಈ ರೀತಿ ಹರಿನಾಮ ಮಾಡ್ಬೇಕು ಹರಿನಾಮ ಮಾಡ್ಬೇಕು ಅಂತಂದು ಇದು ಕೇವಲ ಮೂರು ಶ್ಲೋಕ ಹೇಳಿದೆ ನಾನು. ಈ ರೀತಿ ನಿಮಗೆ ಹೇಳ್ಕೊಂತ ಹೋದ್ರ ತಿಂಗಳಾನ್ಗಡ್ಲಿ ವರ್ಷಾನ್ಗಡ್ಲಿ ಹೇಳ್ಕೊಂತ ಹೋಗ್ಬೋದು ನಾವು. ಯಾಕೆ ಕಲಿಯುಗದಲ್ಲಿ ಹರಿನಾಮನೇ ಶ್ರೇಷ್ಠ ಅಂತ ಹೇಳ್ತಾ ಅದು ಹೇಳ್ಕೊಂತ ಹೋಗ್ತೇವೆ. ಅದ್ರ ಟೈಮ್ ಬೇಕಲ್ಲ ಕೇಳೋರಿಗೆ. ಅದಕ್ಕೆ ಕಡಿಮೆ ಅಂದ್ರೆ ಮೂರು ಶ್ಲೋಕದಲ್ಲಿ ನಾವು ಏನ್ ಹೇಳ್ತಾ ಇದ್ದೀವಿ. ನಾನು ಹೇಳ್ತಾ ಇಲ್ಲ, ಎಲ್ಲ ವೇದ ಶಾಸ್ತ್ರಗಳೇನು ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ ಹರಿನಾಮವೇ ಶ್ರೇಷ್ಠ, ಅತ್ಯಂತ ಸರಳವಾದ ಮಾರ್ಗ. ಯಾಕಂದ್ರೆ ಧ್ಯಾನ ಮಾಡಲಿಕ್ಕೆ ಯಾರಿಗೂ ಏನಿಲ್ಲ, ಸಹನೆ ಇಲ್ಲ, ಆನಂತರ ಮನಃಶಾಂತಿ ಇಲ್ಲ, ಆಮೇಲೆ ವಾತಾವರಣದಲ್ಲಿನೂ ಶಾಂತಿ ಇಲ್ಲ, ಗಾಳಿಯಲ್ಲಿ ಶುದ್ಧತೆ ಇಲ್ಲ, ನೀರಿನಲ್ಲಿ ಶುದ್ಧತೆ ಇಲ್ಲ. ಆದ್ದರಿಂದ ಧ್ಯಾನ ಮಾಡೋದು ಅಸಾಧ್ಯ. ಎರಡನೇದ್ದು ಯಜ್ಞ ಮಾಡೋದು ಅಸಾಧ್ಯ. ಯಾಕೆ ಕುಡಿಲಿಕ್ಕೆ ನೀರು ಸಿಗ. ನಾನು ಇವತ್ತು ಡಾಕ್ಟರ್ ಮನೆಗೆ ಹೋಗಿದ್ದೆ, ನಮ್ಮ ಚಾಂದಗುಡಿ ಡಾಕ್ಟರ್ ಆಮೇಲೆ ಗಜ್ಜರವ್ರ ಮನೆಗೇನು ಹೋಗಿದ್ದೆ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಗೆ ಅವತ್ತು ಸಿಕ್ಕರು. ಯಾಕೆ ಸಿಕ್ಕರು ಅವರು? ಇಬ್ರು ಸಿಕ್ಕರು ಇವತ್ತು. ಯಾಕೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ನೀರು ಬಂದವ್ರಿ, ಅದಕ್ಕೆ ನಾವು ಅದಾವ ಇಲ್ಲಕ್ರ ಇರ್ತಿದ್ದಲ್ಲ ಅಂತ ಚಲೋ ಅದು ನೀರು ಬಸ್. ಅಲ್ಲ ಮಧ್ಯಾಹ್ನ ನಾಲ್ಕು ಗಂಟೆಗೆ ನೀರು ಬಂದ್ರೆ ಲೆಕ್ಕ ಹಾಕ್ರಿ. ಈಗ ನೌಕರಿ ಮಾಡೋರು ಅವ್ರಿಬ್ರು ಅಲ್ಲ, ಇವ್ರದ್ದು ಜಾಬ್ ಐತಿ, ಅವ್ರಂತೂ ರಿಟೈರ್ಡ್ ಅದ. ಹಿಂಗಾಗಿ ಅವ್ರು ನೀರು ಇಡಿದ್ರು, ಮತ್ತೆ ಉಳಿದವ್ರು ಏನ್ ಮಾಡ್ಬೇಕು? ಮಧ್ಯಾಹ್ನ ಮೂರು ಗಂಟೆಗೆ ಊಟ ಮಾಡಿ ಮಲಗೋ ಹಚ್ತದ, ಆ ಟೈಮ್ನೊಳಗೆ ನೀರು ಬರ್ತಾವ ಇಲ್ಲಿ. ಅದು ಎರಡು ದಿವಸಕ್ಕೊಂದ್ಸರಿ ನೀರು ಬರ್ತಾವ ಇಲ್ಲಿ, ಐದು ದಿವಸಕ್ಕೊಂದ್ಸರಿ ನೀರು ಬಂದ್ರೆ ನಿಮ್ಗೆ ತುಪ್ಪ ಎಲ್ಲೇನು ಸಿಗ್ತದೆ ಯಜ್ಞದೊಳಗೆ ಹಾಕ್ಲಿಕ್ಕೆ? ನೀರಿಂದ ಈ ಪರಿಸ್ಥಿತಿ. ಆದ್ರಿಂದ ಯಜ್ಞ ಮಾಡೋದು ಅಸಾಧ್ಯ. ಮೂರನೇದ್ದೇನು? ಮಂದಿರಗಳನ್ನು ಕಟ್ಟಿ. ಹಾ, ನಾವು ಈ ಒಂದು ಸೆಂಟರ್ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿವಿ ಅದು ನಮಗೆ ಗೊತ್ತು. ಆದ್ರೆ ಜನರು ಏನ್ ಮಾಡ್ತಾರೆ, ಎಲ್ಲಿ ನೋಡಿದಲ್ಲಿ ಬಾರ್ ಒಂದು ರೆಸ್ಟೋರೆಂಟ್ ಆಗ್ತದೆ, ಎಲ್ಲಿ ನೋಡಿದ್ರಲ್ಲಿ ಫಿಲ್ಮ್ ಥಿಯೇಟರ್, ಎಲ್ಲಿ ನೋಡಿದ್ರಲ್ಲಿ ಏನಾಗ್ತದ ಇದು ಮಾಲ್ಸ್ ಶಾಪಿಂಗ್ ಮಾಲ್ ಆಗ್ತದೆ. ಒಂದು ಊರಿಗೆ ಎಷ್ಟು ಬೇಕು ಶಾಪಿಂಗ್ ಮಾಲ್? ಒಂದು ಊರಿನಲ್ಲಿ ಥಿಯೇಟರ್ ಎಷ್ಟು ಬೇಕು? ಮೊದಲನೇದು ಬೇಕ ಬೇಡ ಅದನ್ನ ಹೇಳ್ಬೇಕು ನೀವು. ಬೇಕಂದ್ರ ಒಂದ್ 20 ಇರ್ಲಿ ಬಿಡ್ರಿ ಪ್ರಭು ಇದ್ರೆ ಏನ್ ಚಿಂತೆ ಇಲ್ಲ, ಬೇಡ ಅಂತ ಹೇಳ್ಬೇಕು ನೀವು. ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಹೆಂಗ್ ಉತ್ತರ ಕೊಡ್ಬೇಕು ಅದು ಗೊತ್ತಿರ್ಬೇಕು. ಈಗಂತೂ ಒಂದ್ 8 ಇನ್ನೊಂದ್ 2 ಆದ್ರೆ ಸಾಕ್ರಿ, ಹಂಗ ಅನ್ನಂಗಿಲ್ಲ. ಅದ್ರದ್ದು ಅವಶ್ಯಕತೆ ಏನೈತಿ, ಅದ್ರೊಳಗೆ ಏನ್ ಚಿತ್ರ ಬರ್ತಾ ಇದಾವೆ ಇವಾಗ, ಯಾವ ಫಿಲಂ ಬರ್ತದ ನೋಡ್ರಿ. ಅದನ್ನ ಮಾತನ್ನು ಬಾಯಿಂದ ಹೇಳಕ್ನು ಆಗೋದಿಲ್ಲ, ತಿಳಿದ ಅದನ್ನ ಜನರು ಕುತ್ಕೊಂಡು ನೋಡ್ತಾರೆ. ಅದಕ್ಕೆ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾರೆ. ಒಂದು ಫಿಲ್ಮ್ ಥಿಯೇಟರ್ ಕಟ್ತೇನೆ ಅಂದ್ರೆ ಎಲ್ಲರೂ ಬರ್ತಾರೆ, ನಾನು ಮುಂದೆ ನೀನು ಮುಂದೆ ಹಣ ಹಾಕ್ಲಿಕ್ಕೆ. ಯಾಕೆ ಅದರಿಂದ ಫಾಯ್ದೆ ನಮಗೆ, ಇಂಟ್ರೆಸ್ಟ್ ನಮಗೆ, ಅದರ ಹಣ ಸಿಗ್ತದೆ. ಆಮೇಲೆ ಇಷ್ಟೆಲ್ಲ ಆಗ್ತದೆ. ಆಮೇಲೆ ಒಂದು ಊರಿಗೆ ಮಂದಿರಗಳು ಎಷ್ಟು ಬೇಕಂಗಂದ್ರೆ 20 ಒಂದ್ ವೇಳೆ ಥಿಯೇಟರ್ ಇದ್ರೆ ಮಂದಿರಗಳು ಎಷ್ಟಿರ್ಬೇಕು ಹೇಳ್ರಲ್ಲ. ಹಾ ಅಬ್ಬಿ ಐಸೆ ಬೋಲ್ರೆ ಜೈಸೆ ಸಿಗೋಸ್ಕೊಂಡ ಅರ್ಥಾತ್ ಒಂದ್ ಊರಿಗೆ ಎಷ್ಟು ಮಂದಿರಗಳು ಬೇಕು. ಯಾಕಂದ್ರೆ ಈಗ ಮಂದಿರಗಳು ಜಾಸ್ತಿ ಇರ್ಬೇಕು ಅಥವಾ ಫಿಲ್ಮ್ ಥಿಯೇಟರ್ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಜಾಸ್ತಿ ಇರ್ಬೇಕು, ಯಾವ್ದು ಜಾಸ್ತಿ ಇರ್ಬೇಕು? ಯಾಕಂದ್ರೆ ಅದ್ರದ್ದು ಅವಶ್ಯಕತೆ ಇದೆ. ಅದ್ರ ಎಷ್ಟು ಮಂದಿರಗಳು ಇದಾವೆ ನೋಡ್ರಿ. ಇದ್ದಿದ್ದ ಮಂದಿರಗಳು ಅಲ್ಲೇ ನೋಣ ಹೊಡೆಯರು ಇರೋದಿಲ್ಲ, ನೋಣ ಹೊಡೆಯರು ಇರೋದಿಲ್ಲ. ಬೆಳಿಗ್ಗೆ ಬರ್ತಾನ ಪೂಜಾರಿ, 9 ಬಂದು ಪೂಜಾ ಮಾಡಿ ಹೋದ್ರೆ ಮುಗ್ದು ದೇವ್ರಿಗೆ ಬೀಗ ಹಾಕಿ ಹೋಗ್ಬಿಡ್ತಾನ. ಅಂತ ಮಂದಿರಗಳು ಅದಾವ ಸಾಕಷ್ಟು. ಇಲ್ಲಿ ಶಿವನ ಮಂದಿರ ಕಟ್ಟಿದ್ರಿ ಇಲ್ಲಿ ಬಾಜುಕ, ಒಳ್ಳೇದು ಕಟ್ಟದೇನು ತಪ್ಪಲ್ಲ. ಆದ್ರ ಅಲ್ಲಿ ಏನ್ ನಡೀತದೆ ಕಾರ್ಯಕ್ರಮ ಏನಿಲ್ಲ. ಜನರು ಏನ್ ಮಾಡ್ತಾರೆ, ಸಂಜೆನಾಗ ಬಂದು ಪಂಡ್ ಹೊಡಿತಾರಲ್ಲ ಅಥವಾ ಕೆಲವೊಂದು ಮಂದಿರದೊಳಗೆ ಕುತ್ಕೊಂಡು ಇಸ್ಪೇಟ್ ಆಡ್ತಾರೆ, ಬಿಡಿ ಸೇರ್ತಾರೆ. ಯಾಕೆ ಮಂದಿರದೊಳಗೆ ಇರೋದು, ಮಂದಿರದೊಳಗ ಮಂದಿರ ಕಟ್ಟಿದ್ರ ಹೊರತು ಅದನ್ನ ಮುಂದೆ ಯಾವ ರೀತಿ ಉಪಯೋಗಿಸ್ಬೇಕು ಅದು ಅವ್ರಿಗೂ ಗೊತ್ತಿಲ್ಲ, ಆಮೇಲೆ ಕಟ್ಟದವ್ರಿಗೂ ಗೊತ್ತಿಲ್ಲ. ಹಾ, ವರ್ಷಕ್ಕೊಂದ್ಸರಿ ಹೋಗಿ ಪೂಜಾ ಮಾಡ್ತಾರ, ಅದು ಅದೆಲ್ಲ ಒಳ್ಳೇದು, ಆದ್ರೆ ಅಷ್ಟು ಮಾತ್ರ ಸಾಕ. ಆದ್ರಿಂದ ಸಂಪ್ರದಾಯದೊಳಗೆ ಏನಾಗ್ತದೆ, ಸಿಸ್ಟಮ್ಯಾಟಿಕ್ ಆಗಿ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿ ಮನುಷ್ಯನ ಸಾರ್ಥಕ ಮಾಡ್ಕೊಂಡು ಬಂದು, ಅದು ಈ ರೀತಿ ಇದೆ. ಆದ್ರಿಂದ ಅಂಥ ಒಂದು ಸಂಪ್ರದಾಯ ಬ್ರಹ್ಮ ಸಂಪ್ರದಾಯ, ಅಂಥ ಸಂಪ್ರದಾಯದಲ್ಲಿ ಇಸ್ಕೊಂಡು ಬರ್ತಾ ಇದೆ ಬ್ರಹ್ಮ ಸಂಪ್ರದಾಯ. ಆದ್ರಿಂದ ಇಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ಶಾಸ್ತ್ರದ ಪ್ರಕಾರ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ. ಹಿಂಗಾಗಿ ಏನಾಗ್ತದೆ, ನಮ್ಮ ಇದು ಮಾತ್ರ ನಿಶ್ಚಿತ. ಏನ್ ನಿಶ್ಚಿತ? ನಮಗೆ ಯಶಸ್ಸು ಅಥವಾ ಜಯ ಅಥವಾ ಸಕ್ಸಸ್ ಇಸ್ ಗ್ಯಾರಂಟೀಡ್. ವೈ? ಬಿಕಾಸ್ ಯು ಆರ್ ಫಾಲೋಯಿಂಗ್ ದ ಸ್ಕ್ರಿಪ್ಚರ್ಸ್. ಹೌದಲ್ಲ, ಹರೇ ಕೃಷ್ಣ ಹರೇ ಕೃಷ್ಣ
ಕೃಷ್ಣ
ಒಂದು ಪ್ರಶ್ನೆ ಯಾರಾದ್ರೂ ಕೇಳ್ರಿ, ಆಮೇಲೆ ಏನ್ ಮಾಡೋಣ, ಒಂದ್ 2 ಮಾಳ ಜಪ ಮಾಡೋಣ ಇವತ್ತು. ಯಾಕಂದ್ರೆ ಟೈಮ್ ಆಗಿ ಬರ್ತಾ, ಟೈಮ್ ಆಗ್ತಾ ಇದೆ. ಯಾಕಂದ್ರೆ ಇವತ್ತಿನ ವಿಷಯ ಬಹಳ ಇಂಪಾರ್ಟೆಂಟ್ ಇತ್ತು. ವೈ ಹೋಲಿ ನೇಮ್? ಯಾಕೆ ಧ್ಯಾನ ಯಾಕೆ ಮಾಡಂಗಿಲ್ಲ, ಯಜ್ಞ ಯಾಕೆ ಮಾಡಬಾರ್ದು, ಆ ನಂತರ ಮಂದಿರಗಳನ್ನು ಕಟ್ಟಿ, ಇಷ್ಟು ಮಂದಿರಗಳನ್ನು. ಹಾ, ಮೂರನೇದೇನು ಮುಖ್ಯವಾಗಿ ಹೇಳೋದೇನು, ಇಷ್ಟು ಸಮಸ್ಯೆ ಇದೆ. ಆದ್ರಿಂದ ಮಂದಿರಗಳನ್ನು ಕಟ್ಟಿ ನೀವು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮೂರ್ತಿ ಪೂಜೆ ಮಾಡೋದು ಕಠಿಣ. ಯಾಕಂದ್ರೆ ಒಂದು ಮನಿ ಕಟ್ಟಿ ಅವರು ಅಲ್ಲಿ ಜೀವನ ಮಾಡಿದ್ರೆ ಏನಾಗ್ತದೆ, ಅಲ್ಲಿಗೇನ ಪೂರ್ಣ ಜೀವನ ಸಮಾಪ್ತಿ ಆಗ್ತದೆ. ಆದ್ರಿಂದ ನಿಮಗೆ ಮಂದಿರವನ್ನು ಕಟ್ಟಿ ಅಲ್ಲೇ ನೀವು ವೈಷ್ಣವ್ರ ನಿಂತು ಪೂಜೆ ಮಾಡಿಸೋದು ಕಠಿಣ. ಆದ್ರಿಂದ ಏನ್ ಮಾಡ್ಬೇಕು, ಮನೆಯಲ್ಲೇನೆ ನೀವು ವಿಗ್ರಹ ಇಟ್ಟು ಪೂಜೆ ಮಾಡಬಹುದು. ಆದ್ರಿಂದ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು? ಹರಿನಾಮ. ಯಾಕಂದ್ರೆ ಇದರಲ್ಲಿ ಏನಿಲ್ಲ, ಹಣದ ಹಣ ಖರ್ಚಾಗೋದಿಲ್ಲ. ಆಮೇಲೆ ಸಮಯ ನಿಮಗೆ ಯಾವಾಗಾದ್ರೂ ಮಾಡಬಹುದು. ಆಮೇಲೆ ಇದಕ್ಕೆ ವಿಶೇಷವಾಗಿ ಸಾಕಷ್ಟು ವಸ್ತುಗಳನ್ನು ಕೂಡ ಹಾಕುವ ಅವಶ್ಯಕತೆ. ಆಮೇಲೆ ನೀವು ಸಂತಿ ಒಳಗೆ ಹೋಗಿ ನೀವು ಹರಿಕೃಷ್ಣ ಜಪ ಮಾಡಬಹುದು. ಅರ್ಥಾತ್ ಎಂತ ಸಮಯದಲ್ಲಿನೂ ಎಂತ ಗಲಾಟೆಯಲ್ಲಿನೂ ಕೂಡ ನೀವು ಹರಿಕೃಷ್ಣ ಮಂತ್ರವನ್ನ ಹೇಳ್ಬೋದು. ಏನ್ ಬೇಕು ನಿಮಗೆ ಜಪ ಒಳಗದ? ನಾನು ನೋಡಿಲ್ಲ, ಒಳಗ ಇಟ್ಟಂಗೆ ಕಾಣಿಸ್ತದೆ ನೋಡ್ರಿ. ಒಳಗ ಇಟ್ರಲ್ಲ ಇವಾಗ ಹೇಳಿದ್ದು ಥೇರಿ, ಇವಾಗ ಏನ್ ಮಾಡೋಣ ನಾವು ಪ್ರಾಕ್ಟಿಕಲ್ ಮಾಡೋಣ. ನಿನ್ನೇನು ಇದೇ ರೀತಿ ಮಾಡಿದ್ವಿ ನಾವು, ನಿನ್ನೇನು ಚರ್ಚೆ ಮಾಡಿದ್ವಿ ಹರಿನಾಮ ಅಂದ್ರೇನು ಅಂತ ಅದನ್ನು ಚರ್ಚೆ ಮಾಡಿ. ಇವತ್ತು ನಾವೇನು ಚರ್ಚೆ ಮಾಡಿದ್ವಿ, ಹರಿನಾಮವನ್ನು ಯಾಕೆ ಜಪ ಮಾಡಬೇಕು. ಅಲ್ಲಿ ಹೊರಗನ್ನು ಕೊಡ್ರಿ ಪ್ರಭು, ಕೊಟ್ಟು ಇಲ್ಲ ನೋಡಿಲ್ಲ. ಯು ಶುಡ್ ನಾಟ್ ಡಿಸ್ಟ್ರಿಬ್ಯೂಟ್ ಒನ್ ಬೈ ಒನ್, ಚಾರ್ ಪಾಂಚ್ ದೇದೇನ ಚಾಯ್ ಓ ಲೋಕ ಡಿಸ್ಟ್ರಿಬ್ಯೂಟ್ ಕರಲ್ಲ. ಉದರ್ ಬಿದ್ದೆ ಮಾತಾಜ್ ಚಾಯ್ ಅದು ಅವ್ರ ಪಿಂಚೆ ದೇದ ನಾವು ಹರಿಬಾರ್ದು. ಕೂಡ್ರಿ ಎಲ್ಲಾರು ಕೂಡ್ರಿ ಜಪ ಮಾಡಿ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸ ಆಮೇಲೆ ಇನ್ನೊಂದು, ನಿನ್ನೆ ಹೇಳಿದ ರೀತಿಯಲ್ಲಿ ಜಪ ಮಾಡುವಾಗ ಏನ್ ಮಾಡ್ಬೇಕು, ಮನಸ್ಸನ್ನ ಹರಿನಾಮದ ಮೇಲೆ ಇಡ್ಬೇಕು. ಮನಸ್ಸು ಆ ಕಡೆ ಕಡೆ ಹೋಗ್ತದ ಮತ್ತು ನೆಳತ್ತಂದ ಏನ್ ಮಾಡ್ಬೇಕು ಹರಿನಾಮ, ಅರ್ಥಾತ್ ಹೇಳಿದ್ದನ್ನ ಕೇಳ್ಬೇಕು, ನಾವ್ ಹೇಳಿದ್ದನ್ನ ನಾವ ಕೇಳ್ಬೇಕು. ಈಗ ನಾನು ಹೇಳಿದ್ದನ್ನ ಯಾರು ಕೇಳಿದ್ರಿ, ನಾ ಹೇಳಿದ್ದನ್ನ ನೀವೆಲ್ಲರೂ ಕೇಳಿದ್ರಿ. ಇವಾಗ ಏನ್ ಮಾಡ್ಬೇಕು, ನೀವ್ ಹೇಳಿದ್ದನ್ನ ನೀವೇ ಕೇಳ್ಬೇಕು. ಹೇಳ್ತಾ ಅದೇನು ಹರಿಕೃಷ್ಣ ಜಪ ನೀವೇ ಮಾಡ್ಬೇಕು, ಅದನ್ನ ನೀವೇ ಕಿವಿಯಿಂದ ಕೇಳ್ಬೇಕು. ಆ ರೀತಿ ಹರೇ ಕೃಷ್ಣ ಹರೇ ಕೃಷ್ಣ
ಆ Thank you.
ಮಾಡ್ರಿ ಅರ್ಥಾತ್ ಇಲ್ಲಿಗೆ ನಾವು ಸಮಾಪ್ತಿ ಮಾಡೋಣ, ಯಾಕಂದ್ರೆ ಎಲ್ಲರಿಗೂ ನಿಮಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದೆ. ಹೌದಲ್ಲ, ಅಥವಾ ಇಲ್ಲೇ ಇಡೀ ರಾತ್ರಿ ಕೂತ್ಕೊಂಡು ಜಪ ಮಾಡ್ತಾನೆ ಅಂದ್ರೆ ನಾವು ನಿಮ್ ಜೊತೆ ಕುಂತ್ಬಿಡ್ತೇವೆ. ಆದ್ರೆ ಹಂಗಾಗ ಸಾಧ್ಯ ಇಲ್ಲ. ಅರ್ಥಾತ್ ನಾ ಏನ್ ಹೇಳೋದಂದ್ರ ಜಪ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಯಾವಾಗ ಟೈಮ್ ಸಿಗ್ತದೆ ಅವಾಗ ಮಾಡಿ. ಒಳ್ಳೆ ಸಮಯ ಅಂದ್ರೆ ಬೆಳಿಗ್ಗೆ, ಬೆಳಿಗ್ಗೆ ನಿಮ್ಗೆ ಟೈಮ್ ಸಿಗ್ಲಿಲ್ಲ ಅಂದ್ರೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಯಾವಾಗ್ಲಾದ್ರೂ ಮಾಡ್ಬೋದು. ಮತ್ತೆ ಯಾರಿಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಅವನಿಗೆ ಹೋಗಿ ಕೇಳ್ಬೇಕು. ನಾನಂತೂ ತಲೆ ಮೇಲೆ ಏನು ಇಟ್ಕೊಂಡಲ್ಲ, ಇಟ್ಕೊಂಡೇ ಯಾರು ಅವನಿಗೆ ಹೋಗಿ ಕೇಳ್ರಿ. ಅಲ್ಲ ಮತ್ತೆ ಈ ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಅಲ್ಲಿ ಮತ್ತೆ ಅವನಿಗೆ ಹೋಗಿ ಏನ್ ಕೇಳೋದು ನೀವು, ಯಾವಾಗ ಕೇಳೋರು? ನಾನು ವೈಕುಂಠಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿದ್ಮೇಲೆ ಅವನಿಗೆ ಪ್ರಶ್ನೆ ಕೇಳಿದ್ರು. ಪ್ರಭುಪಾದ್ರಿ ಒಬ್ರು ಬಂದು ಪ್ರಶ್ನೆ ಕೇಳಿದ್ರು, ಕೃಷ್ಣ ಯಾಕೆ ಕರ್ಗದನ? ಪ್ರಭುಪಾದ ಅಂದ್ರೆ ನಾನಂತೂ ಕರ್ಗಿಲ್ಲ, ಅವನಿಗೆ ಹೋಗಿ ಕೇಳಿದ್ರು. ಅರ್ಥಾತ್ ಈಗ ನಾನ್ ನಿಮ್ಗೊಂದು ಪ್ರಶ್ನೆ ಕೇಳಿದ್ರೆ ನೀವು ಸೈಕಲ್ ಯಾಕೆ ಹೊಡಿತೀರಿ ಹೇಳ್ರಿ? ಕೃಷ್ಣಂತೂ ಸೈಕಲ್ ಹೊಡೆಯೋದಿಲ್ಲ, ಸೈಕಲ್ ನೀವು ಹೊಡಿತೀರಿ. ಹೇಳ್ರಲ್ಲ ಯಾಕೆ ಹೊಡಿತೀರಿ ಸೈಕಲ್? ಯಾಕ ನಿಮ್ಗೆ ಹಿಡಿಸೋದಿಲ್ಲ? ಸಿಮಿಲರ್ಲಿ ಕೃಷ್ಣ ಲೈಕ್ಸ್ ಪಿಕ್ ಆಫ್. ಕೃಷ್ಣನ್ಗೆ ಏನು ಹಿಡಿಸೋದು, ಅದರಿಂದ ಅವನಿಗೆ ಪಿಕ್ ಆಫ್ ಕೊಡ್ತೀವಿ ನಾವು. ಹೌದಲ್ಲ? ಮತ್ತೆ ಯಾರಿಗೆ? ಹಾ, ಎರಡನೇ ಪ್ರಶ್ನೆ ಏನು? ಶಂಖ್ಯಾ ನಾ ಯಾರು ಉತ್ತರ? ಶಂಖ್ಯ ಯಾರು ಉತ್ತರ ನಿಮ್ಮ ಮನೆಯೊಳಗೆ? ನೀವೇ ಹೇಳ್ಬೇಕು ಉತ್ತರ. ಅದಕ್ಕೆ ಶಂಖ್ಯ ಅದು ಯಾಕೆ ಉತ್ತರ ಅಂದ್ರೆ ಅದಕ್ಕೆ ಈ ಪಂಚಮಹಾಭೂತಗಳಿದ. ಪಂಚಮಹಾಭೂತಗಳು ಅಂದ್ರೆ ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ. ಇವು ದೇವ್ರು ನಮಗ್ ಕೊಟ್ಟಿದ್ದಾನೆ, ಇವನ್ ದೇವ್ರಿಗೆ ನಾವು ವಾಪಸ್ ಕೊಡ್ಬೇಕು. ದೇವ್ರಿಗೆ ವಾಪಸ್ ಕೊಡೋ ರೀತಿನೇ ವಿಧಾನನೇ ಆರತಿ. ಆಕಾಶವನ್ನು ಯಾವ ರೀತಿ ನಾವು ಕೃಷ್ಣಿಗೆ ವಾಪಸ್ ಕೊಡ್ತೇವೆ? ಆಕಾಶ ಅಂತದೊಳ್ಳೆ ಶಬ್ದ, ಶಬ್ದಕ್ಕೆ ಪೌರುಷಂ ಋಷಿ. ಶಬ್ದ ಆಕಾಶದೊಳಗೆ, ಆಕಾಶ ಅಂದ್ರೆ ಈಗ ನೀಲಿರದ ಆಕಾಶ ಅಲ್ಲ. ಆಕಾಶ ಅಂದ್ರೆ ಏನು? ಎಲ್ಲಿ ಯಾವ ವಸ್ತು ಇಲ್ಲವೋ, ಗಾಳಿನೂ ಇಲ್ಲೋ, ಅದು ಆಕಾಶ. ನಿರ್ವಾತ ಅಂತ ಹೇಳಿದ್ರು, ವ್ಯಾಕ್ಯೂಮ್ ದಡಿದ ಆಕಾಶ. ಅದು ಎಲ್ಲ ಕಡೆಗೂ ವ್ಯಾಪಿಸಿದೆ, ಶರೀರದೊಳಗೂ ಐತೆ ಆಕಾಶ. ಮತ್ತೆ ಆಕಾಶವನ್ನು ಕೃಷ್ಣಿಗೆ ಹಂಗ ಅರ್ಪಣೆ ಮಾಡೋದು, ಒಂದು ಶಬ್ದವನ್ನು ಕೃಷ್ಣಿಗೆ ಹಂಗ ಅರ್ಪಣೆ ಮಾಡೋದು, ಶಂಕುದ್ರಿ. ಶಂಕುದ್ರಿಂದ ಏನಾಗ್ತದ? ಶಬ್ದ ಹೊರಡ್ತದಲ್ಲ, ಅದು ಓಂಕಾರದ ಪ್ರತೀಕ. ಓಂಕಾರದ ಪ್ರತೀಕ ಓಂ ಅಂತ ನಾವೇನು ಹೇಳ್ತೀವಲ್ಲ, ಅದು ಶಂಖ ಊದೋದ್ರಿಂದ ಅದೇ ರೀತಿ ಶಬ್ದ ಉಚ್ಚಾರಣೆ ಆಗ್ತದೆ. ಆದ್ದರಿಂದ ಶಂಖವನ್ನು ಊದೋದ್ರಿಂದ ನಾವು ಶಬ್ದವನ್ನು ಕೃಷ್ಣಗೆ ವಾಪಸ್ ಕೊಟ್ಟಂಗಾಗ್ತದೆ. ಭೂಮಿಯನ್ನು ಹೆಂಗೆ ವಾಪಸ್ ಕೊಡ್ತೀವಿ? ಅಗರಬತ್ತಿ, ಅಗರಬತ್ತಿ ಜಪಂ ಅರ್ಪಣ ಕರ್ತವೆ. ಅಗರಬತ್ತಿಗೆ ಆಸೆ ಆಗ್ತಾ ಭೂಮಿ ಸಿಕ್ಕ ಆಗ್ತಾ ಡೈರೆಕ್ಟ್ ಸ್ಯಾಂಡಲ್ವುಡ್ ಯಾಕೆ ಅವ್ರ ಕೊಯ್ ಕವಿ ಏ ಮತ್ತೆ ಕೊಯ್ಲಾಸ ಥೋಡಿ ಬಂತ. ವುಡ್ ಮತ್ಲಬ ಇಸ್ಕೋ ಕ್ಯಾ ಬೋಲ್ತೆ ಮೋಗ್ರಾ, ಮೋಗ್ರಾ ಕಾ ಜೋ ಫ್ಲೇವರ್ ಡಾಲ್ ಕೆ ಲೋಗ್ ಬನಾತೆ ಅಲಗ್ ಅಲಗ್ ಪ್ರಕಾರ ಕಾ. ತೋ ಸುಗಂಧ ವಸ್ತು ಕಹಾಂ ಸೇ ಆತಾ? ಭೂಮಿ ಸೇ ಆತಾ. ಭೂಮಿ ಕಾ ಭಿ ಏಕ್ ಸುಗಂಧ ಹೋತಾ ಹೈ ಮಾಲೂಮ್ ಹೈ ಆಪ್ಕೋ? ಔರ್ ಜಬ್ ಪಹಿಲಿ ಬಾರ್ ಜಬ್ ಬಾರಿಶ್ ಗಿರ್ತಾ ಹೈ ತೋ ವೋ ಹೈ ಭೂಮಿ ಕಾ ಸುಗಂಧ. ಔರ್ ದೋ ಹೋ ಗಯಾ ಹೈ ನಾ, ಭೂಮಿ ಕೋ ಅರ್ಪಣ ಕರ್ ದಿಯಾ, ಶಬ್ದ ಕೋ ಅರ್ಪಣ ಕರ್ ದಿಯಾ, ಔರ್ ತೀನ್ ಬಚ್ ಗಯೆ. ಪಾನಿ, ಪಾನಿ ಭಗವಾನ್ ಕೋ ಅರ್ಘ್ಯ ದೇತ ಅಂದ್ರೆ ಭಗವಂತನ ಕಾಲ್ ತೊಳಿಲಿಕ್ಕೆ ನೀರು, ಕಾಲ್ ತೊಳೆದ್ಮೇಲೆ ಅದನ್ನ ಒರೆಸ್ತೀವಿ. ಆಮೇಲೆ ಅಗ್ನಿ, ಅಗ್ನಿಯನ್ನ ನಾವು ಅರ್ಪಣೆ ಮಾಡ್ತೀವಿ ಯಾವ ರೀತಿ? ದೀಪ. ಆಮೇಲೆ ಉಳಿದಿದ್ದು ಯಾವ್ದು? ವಾಯು. ಫೂಲ್ ಅಂದ್ರೆ ಅದು ಇದೇ ಆತ ಶಬ್ದ, ಇದನ್ನ ಆತ ಏನು ಸುಗಂಧ ಅದ್ರ. ಆಮೇಲೆ ವಾಯು ಚಾಮರ, ಚಾಮರ ಮತ್ತು ಇದು ಏನು ಪಿಕಾಕ್ ಫ್ಯಾನ್, ನವಿಲ್ಗಿರಿ. ನವಿಲ್ಗಿರಿಯಿಂದ ಯಾಕೆ ನಾವು ಹಿಂಗೆ ಮಾಡ್ತೀವಿ? ಯಾಕಂದ್ರೆ ಕೃಷ್ಣಗೂ ನಾವು ಫ್ಯಾನ್ ಹಾಕೊಳ್ತೀವಿ, ಕೃಷ್ಣ ಫ್ಯಾನ್ ಹಾಕೊಳ್ತೀವಿ. ಅವನೇನು ಹಾಕೊಳ್ತಾನ ನವಿಲ್ ಅಂದ್ರೆ ಐದು ಏನು ವಸ್ತುಗಳಿದ್ದಾವೆ? ಭೂಮಿ, ಅಗ್ನಿ, ನೀರು, ವಾಯು ಮತ್ತು ಶಬ್ದ. ಇವನ್ನ ನಾವು ದೇವರಿಗೆ ಅರ್ಪಣೆ ಮಾಡ್ತೀವಿ, ತಿಳಿದಾ? ಅದಕ್ಕೆ ಉತ್ತರ ಇದು ಅರ್ಥ ಆದ ಶಬ್ದ ಶಂಕೆ ಹಾಕುತ್ತೀವಿ. ಯಾಕ ಅದು ಕೃಷ್ಣನಿಂದ ಬಂದು ಅದನ್ನು ಕೃಷ್ಣಗೆ ವಾಪಸ್ ಕೊಡು. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಪುಣ್ಯ ಕಟ್ಟಿಕೊಂಡು ಹೌದಲ್ಲ. ಅದು ದೇವರು ಕೊಟ್ಟದ್ದನ್ನು ದೇವರಿಗೆ ವಾಪಸ್ ಕೊಡೋದು. ಕೊಡೋದ್ರಿಂದ ಏನಾಗ್ತದೆ, ನಮ್ಮ ಜೀವನ ಸಾರ್ಥಕ ಆಗ್ತದೆ. ಆದ್ರಿಂದ ಆರತಿ ಆರತಿಯಲ್ಲಿ ಈ ವಿಧಾನ ಆಯ್ತಾ. ಹಾ ಅಫ್ಕೋರ್ಸ್. ಈಗ ಈಗ ಆಸ್ಪಿಷಿಯಸ್ ಹರೇ ಕೃಷ್ಣ ಮಂತ್ರ ಏನಾಯ್ತು, ಶಬ್ದ ಹೌದಲ್ಲ ಅದು. ಆ ಶಬ್ದದಿಂದ ಏನಾಗ್ತದೆ ಅಂತ ಹೇಳಿದೆ ನಾ ಮೊದಲಿಗೆ. ಹರೇ ಕೃಷ್ಣ ಓದೋದ್ರಿಂದ, ಹರೇ ಕೃಷ್ಣ ಜಪ ಮಾಡೋದ್ರಿಂದ ಏನಾಗ್ತದೆ ಶಬ್ದ ವಾತಾವರಣ. ಅದೇ ರೀತಿ ಶಂಖ ಓದೋದ್ರಿಂದ ವಾತಾವರಣ ಶುದ್ಧ ಆಗ್ತದೆ. ಆ ಯಾರ ಮನೆಯಲ್ಲಿ ಭೂತ ಪ್ರೇತ ಪಿಶಾಚಿಗಳ ಬಾಧೆ ಇರ್ತದೋ ಅವ್ರೇನ್ ಮಾಡ್ಬೇಕು, ಶಂಖ ಓದಬೇಕು. ಶಂಖದ ಧ್ವನಿ ಕೇಳಿದ್ರೆ ಅವ್ರಿಗೆ ನಿಲ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಭೂತ ಪ್ರೇತ ಪಿಶಾಚಿ. ಅವ್ರು ತಕ್ಷಣ ಜಾಗ ಖಾಲಿ ಮಾಡಲೇಬೇಕು, ಅಲ್ಲಿ ನಿಲ್ಲೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಬರೋದು ಓಂಕಾರ ಶಬ್ದ. ಓಂಕಾರ ಏನು, ಅದು ಕೃಷ್ಣನ ಸ್ವರೂಪ. ಅದ ಭಗವದ್ಗೀತೆಯಲ್ಲಿ ಕೃಷ್ಣನ ಹೇಳ್ತಾನೆ, ಓಂ ಇತ್ಯೇಕಾಕ್ಷರಂ ಬ್ರಹ್ಮ. ಓಂ ಏನದ ಅಲ್ಲ, ಅದು ಸ್ವಯಂ ಭಗವಂತ ವಿಷ್ಣುವಿನ ಪ್ರತೀಕ. ಆದ್ದರಿಂದ ಆಸ್ಪಿಷಿಯಸ್ ಏನು ಶುಭ ಪರ. ಆದ್ರಿಂದ ಮುಖ್ಯವಾಗಿ ನಮಗ ಹರೇ ಕೃಷ್ಣದವರು ಅಂತ ಹೇಳ್ತಾರ ಹೊರತು, ಪೂಜಾ ಮಾಡೋರು ಬಂದ್ರು ನೋಡ್ರಿ ಇಲ್ಲಿ, ಪೂಜಾ ಮಾಡೋರು ರಾಧಾಕೃಷ್ಣ ಪೂಜಾ ಮಾಡೋರು ಬಡ್ಜಿ ಬಂದ್ರು ಅಂತಾರ ನಮಗ್ ನೋಡ್ರಿ ಏನಂತಾರ. ಯಾಕ ಮುಖ್ಯವಾಗಿ ನಾವು ಹರೇ ಕೃಷ್ಣ ಮಾಡ್ತೀವಿ. ಆ ಸೈಡ್ಗೆ ನಾವು ಇದು ಏನದ, ನೀವು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಮೂರ್ತಿ ಪೂಜೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀ ಕೇವಲ ಹರಿನಾಮ ಜಪ ಮಾಡಿ ನೀವು ವೈಕುಂಠಕ್ಕೆ ಹೋಗ್ಬಹುದು. ಆದ್ರೆ ಹರಿನಾಮ ಜಪ ಮಾಡ್ಲಿಕ್ಕೆ ಅಷ್ಟು ನಮ್ಗೇನಿಲ್ಲ, ಹರಿನಾಮದೊಳಗೆ ರುಚಿ ಇಲ್ಲ. ಮನಸ್ಸು ಈಗ ಎರಡು ಮಳ ಜಪ ಮಾಡಿದ್ವಿ, ಮನಸ್ಸು ಎಲ್ಲಿ ಹೋಗ್ತಾ ಇತ್ತು, ಎಲ್ಲ ಹುಬ್ಳಿ ಧಾರ್ಡ್ ಹುಬ್ಳಿ ಬಾಂಬೆ ಎಲ್ಲಾ ಕಡೆ ತಿರುಗಾಡ ಬರ್ತಾವ ಮನಸ್ಸು. ಹೌದಿಲ್ಲ, ಯಾಕೆ ಮನಸ್ಸನ್ನು ಕೇಂದ್ರೀಕೃತ ಮಾಡ್ಲಿಕ್ಕೆ ಒಂದು ಏನಾದ್ರೂ ಒಂದು ಇದು ಬೇಕು, ಕೇಂದ್ರ ಬಿಂದು ಬೇಕು. ಅದರ ಸಲುವಾಗಿ ಮೂರ್ತಿ ಪೂಜೆ ಮಾಡ. ಅಂದ್ರೆ ಹರಿನಾಮ ನಿಮ್ದು ಸರಿಯಾಗ್ಲಿ ಅಂತ ಹೇಳಿ ಕೆಲವೊಂದು ಕ್ಯಾಟಲಿಸ್ಟ್ ಅಂತಾರೆ, ಕ್ಯಾಟಲಿಸ್ಟ್ ಇಂಗ್ಲಿಷ್ ಒಳಗೆನ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರೋದು. ಅದು ಜಲ್ದಿ ಆಗ್ಬೇಕಪ್ಪ ಅಂದ್ರೆ ಕ್ಯಾಟಲಿಸ್ಟ್ ಹಾಕ್ಬಿಟ್ರು ಅಂದ್ರೆ ಜಲ್ದಿ ಆಗ್ಬಿಡ್ತದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅನ್ನ ಬೇಯಿಸ್ತಾ, ಅನ್ನ ಜಲ್ದಿ ಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ, ಅಥವಾ ಇದು ಬ್ಯಾಳಿ ಬೇಯ್ಲಿಕ್ಕೆ ಸ್ವಲ್ಪ ಇದನ್ನ ಹಾಕ್ಬಿಡ್ತಾರೆ, ಏನ ಸೋಡಾ ಅಥವಾ ಮತ್ತೇನ ಎಣ್ಣೆ ಹಾಕ್ಬಿಡ್ತಾರೆ ಕೆಲವೊಂದ್ಸಲ. ಹೌದಾ, ಎಣ್ಣೆ ಹಾಕಿದ್ರೆ ಹಂಗಾಗ್ತದ. ಅಂದ್ರೆ ಕೆಲವೊಂದು ಈಗ ಅನ್ನ ಏನೋ ಒಂದು ಬೇಯಿಸ್ತಾ ಇದ್ದಾರ, ಅದು ಜಲ್ದಿ ಬೇಯ್ಲಿಕ್ಕೆ ಕೆಲವೊಂದು ಸಣ್ಣ ಪದಾರ್ಥ ಒಂದಿಷ್ಟು ಹಾಕಿದ್ರೆ ಸಾಕು, ಅದು ಜಲ್ದಿ ಬೇಯಿಸ್ಬಿಡ್ತು. ಆಕ್ಚುಲಿ ನಿಮ್ಗೆ ಅದ್ರ ಅವಶ್ಯಕತೆ ಇಲ್ಲ, ಅದು ಯಾಕೆ ಜಲ್ದಿ ಆಗ್ಲಿ ಅಂತಂದು ಹೇಳಿ ಅದನ್ನ ಉಪಯೋಗಿಸ್ತೇವೆ ಹೊರತು ಅದು ಮುಖ್ಯವಾದದ್ದಲ್ಲ. ಮುಖ್ಯವಾದದ್ದೇನು, ಅನ್ನ ಬೇಯಿಸೋದು. ಅದನ್ನ ಹೆಂಗ್ ಬೇಯಿಸೋದು ಜಲ್ದಿ, ಅದು ಅಂದ್ರೆ ಹರಿನಾಮ ಜಪ ಮಾಡೋದು ಕಲಿಯುಗದ ವಿಧಾನ. ಹರಿನಾಮ ಶ್ರೇಷ್ಠವಾಗಿ ಅದರ ಪರಿಣಾಮಕಾರಿಯಾಗಿ ನಾವು ಜಪ ಮಾಡಲಿಕ್ಕೆ ಏನೇನು ವಿಧಿ ವಿಧಾನಗಳದೋ ಅದನ್ನ ಅಳವಡಿಸ್ಕೊಳ್ತೀವಿ. ಗಾಯತ್ರಿ ಏನದಲ್ಲ, ಅದು ನೀವು ಒಂದ್ ವೇಳೆ ಮೂರ್ತಿ ಪೂಜೆ ಮಾಡೋರಿದ್ದಾಗ ಮಾತ್ರ ಅದು ಅವಶ್ಯಕತೆ. ಇಲ್ಲಕರ ಹರಿನಾಮದಲ್ಲಿ ಎಲ್ಲಾ ಮಂತ್ರಗಳು ಸಮ್ಮಿಲಿತವಾಗಿವೆ. ಗಾಯತ್ರಿ ಮಂತ್ರನು ಕೂಡ ಇದೆ. ಆದ್ರೆ ನಮ್ಗೇನಿರ್ಬೇಕು, ಆ ವಿಶ್ವಾಸ ಇರ್ಬೇಕು. ಹರಿನಾಮದೊಳಗೆ ಹೆಂಗ್ರಿ ಅದು ಹೆಂಗೈತಿ, ಅದೈತಿ. ಈಗ ಹಾಲಿನೊಳಗೆ ಬೆಣ್ಣೆ ಐತಿಲ್ಲ, ತೆಗೆದು ತೋರಿಸ್ರಿ ಅಂದ್ರೆ ಹೆಂಗ್ ತೋರ್ದು, ಅದಕ್ಕೆ ವಿಧಾನ ಐತೆ. ಅದು ಒಂದ್ ವೇಳೆ ನಾ ಹೇಳಿದ್ರು ನಿಮ್ಗೆ ಅರ್ಥ ಮಾಡ್ಕೊಂಡು ಒಂದು ಇದಿರ್ಬೇಕು, ಮೊದ್ಲು ನನಗೆ ಹೇಳಕ್ ಅದು ಬರಬೇಕು. ತೋ ಇಸ್ಲಿ ಅದ್ರ ನಾ ಹೇಳೋದು ತಾತ್ಪರ್ಯ ಏನು, ನಾವು ಮೂರ್ತಿ ಪೂಜೆ ಯಾಕೆ ಮಾಡ್ತೀವಿ, ಅದು ಹರಿನಾಮನ ಶ್ರೇಷ್ಠ. ಆದ್ರೂ ಮೂರ್ತಿ ಪೂಜೆ ಯಾಕೆ ಮಾಡ್ತೀವಿ, ಹರಿನಾಮ ನಮ್ದು ಸರಳ ಆಗ್ತದೆ ಅಂತ ಹೇಳಿ ಮೂರ್ತಿ ಪೂಜೆ ಮಾಡ್ತೀವಿ. ಮತ್ತು ಕೇವಲ ಹರಿನಾಮದಿಂದ ನೀವು ಈಗಿನ ಕಾಲದಲ್ಲಿ ಈ ವಾತಾವರಣದಲ್ಲಿ ಹರಿನಾಮ ಜಪ ಮಾಡಿ ನೀವು ಭಗವದ್ಧಾಮಕ್ಕೆ ಹೋಗೋದು ಬಹಳ ಕಠಿಣ ಆಗ್ತದೆ. ಆದ್ರಿಂದ ಮೂರ್ತಿ ಪೂಜೆ ಪ್ರತಿಯೊಬ್ಬರು ಮಾಡಲೇಬೇಕು. ಇದು ಹೆಂಗಂದ್ರೆ ಪಂಚರಾತ್ರ ಮತ್ತು ಹರಿನಾಮ ಇವೆರಡನ್ನು ವೈದಿಕ ಇದು ಭಾಗವತ್ವಿಧಿ. ಭಾಗವತ್ವಿಧಿ ಅಂದ್ರೇನು? ಭಗವಂತನ ಬಗ್ಗೆ ಕೇಳೋದು ಮತ್ತು ಜಪ ಮಾಡೋದು. ಪಂಚರಾತ್ರ ಅಂದ್ರೆ ಮೂರ್ತಿ ಪೂಜೆ ಮಾಡೋದು. ಇವೆರಡು ಹೆಂಗ ಪಟ್ರಿ ಇದ್ದಂಗೆ ಅಂದ್ರೆ ರೈಲ್ವೆಗೆ ಎರಡು ಹಳಿ ಇರ್ತಾವಲ್ಲ, ಎರಡು ಹಳಿ ಮೇಲೆ ರೈಲ್ವೆ ಓಡ್ತದೆ. ಅದೇ ರೀತಿ ಭಕ್ತಿ ಎರಡು ಪಥದಲ್ಲೂ ಹೋಗ್ತದೆ, ಒಂದು ಹರಿನಾಮ ಇನ್ನೊಂದು ಮೂರ್ತಿ ಪೂಜೆ. ಆದ್ರೆ ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇದ್ದು ಹರಿನಾಮದಲ್ಲಿ ಗಾಯತ್ರಿ ಇದೆ. ನಿಮಗೆ ಕೆಲವರು ಅಂತಾರ ಇಸ್ಕಾನ್ ಒಳಗೆ ಬಂದ್ಕೊಡ್ಲೆ ಮೊದಲು ಹರಿನಾಮ ದೀಕ್ಷ ತಗೊಳ್ತಾರ, ಆಮೇಲೆ ಬ್ರಾಹ್ಮಣ ದೀಕ್ಷ. ಆಮೇಲೆ ಕೆಲವರು ಏನಂತಂದ್ರೆ ಬ್ರಾಹ್ಮಣ ದೀಕ್ಷ ಆಗಿನ ಮೇಲೆ ವ್ಯಕ್ತಿಗೆ ಏನಾಗ್ತದೆ ಪ್ರಗತಿ ಆಗ್ತದೆ ಆಧ್ಯಾತ್ಮಿಕ. ಹಂಗೇನಿಲ್ಲ, ನಿಮ್ಗೆ ಹರಿನಾಮ ತಗೊಂಡು ನೀವು ನಿಮ್ಮ ಜೀವನ ಸಾರ್ಥಕ ಮಾಡ್ಬೋದು. ನಾವು ಪ್ರತಿ ಸರಿ ನಾ ಎಷ್ಟು ಲೆಕ್ಚರ್ ಕೊಟ್ಟು ಇಲ್ಲಿ ಬಂದು ನೂರಾರು ಲಕ್ಷ ಎಷ್ಟು ಲೆಕ್ಚರ್ ನೋಡಿದ್ರೆ ನಾ ಗಾಯತ್ರಿ ಮಂತ್ರದ ಮಹಿಮಾ ಹೇಳಿದೆ, ಎಷ್ಟು ಮಂತ್ರದ ಎಷ್ಟು ಪ್ರವಚನದೊಳಗೆ ಹೇಳಿದೆ, ಒಂದ್ ಸರಿನೂ ಹೇಳಿಲ್ಲ. ಪ್ರಭುಪಾದ ಎಷ್ಟು ಲೆಕ್ಚರ್ ಕೊಟ್ರು, ಅವ್ರು ಇಷ್ಟೆಲ್ಲ ಪುಸ್ತಕ ಬರೆದ್ರು, ಅದ್ರೊಳಗೆ ಒಂದ್ ಸರಿನೂ ಗಾಯತ್ರಿ ಮಂತ್ರದ ಬಗ್ಗೆ ಉಲ್ಲೇಖನ ಇಲ್ಲ. ಮೊದಲ ಅರ್ಥ ಏನಂದ್ರೆ ಅದರ ಅರ್ಥ ಹರಿನಾಮನ ಶ್ರೇಷ್ಠ, ಹರಿನಾಮದ ಮಹತ್ವ. ಹಾಗ ಗಾಯತ್ರಿ ಇದ್ರೆ ಮತ್ತೆ ಗಾಯತ್ರಿ ಮಂತ್ರದ ನಾವು ಇಲ್ಲಿ ಸೆಮಿನಾರ್ ಮಾಡ್ತಿದ್ವಿ, ಹರಿನಾಮ ಸೆಮಿನಾರ್ ಆಗಿ ಮಾಡ್ತಾ ಇದ್ದೇವೆ. ಆದ್ರಿಂದ ಹರಿನಾಮ ನೀವು ಶುದ್ಧವಾಗಿ ತಗೊಂಡ್ರೆ ಸಾಕು, ಅಲ್ಲಿ ನಿಮ್ ಜೀವನ ಪರಿಪೂರ್ಣ ಆಗ್ತದೆ. ಆಯ್ತಾ? ಹರಿನಾಮ ಮಾಡೋದ್ರಿಂದ ಇಲ್ಲ, ಅದು ಇದನ್ ಮಾಡೋದ್ರಿಂದ ಧ್ಯಾನ ಧಾರಣ ಸಮಾಧಿ ಅಂದ್ರೆ ಅಷ್ಟಾಂಗ ಯೋಗ ಮಾಡೋದ್ರಿಂದ ಅದು ಆಗ್ತದೆ, ಹೊರತು ಹರಿನಾಮದೊಳಗೆ ಇದು ಅವಶ್ಯಕತೆನೇ ಇಲ್ಲ. ಹಾ, ಹರಿನಾಮ ಮಾಡಿದ್ರೆ ಸಿದ್ಧಿ ಬರೋದಿಲ್ಲ ಹೇಳ್ತಾ. ಒಂದ್ ವೇಳೆ ಬಂದ್ರು ಕೂಡ ಅವು ನೀವು ಸೈಡ್ಗೆ ಇಟ್ಬಿಡ್ತೀರಿ, ಅದ್ರ ನಿಮಗೆ ಅವಶ್ಯಕತೆ ಬೀಳೋದಿಲ್ಲ. ಅಂದ್ರೆ ಯಾವಾಗ ನಿಮಗ ಪಾಯಸ ಇದೆ ಅವಾಗ ಕಂಬರ್ಗಟ್ಟ ಗೊತ್ತಿನ ಕಂಬರ್ಗಟ್ಟ. ನಾವು ಸಣ್ಣವರಿದ್ದಾಗ ಒಂದು ಸ್ವೀಟ್ ಬರ್ತಿತ್ತು, ಅದು ಏನ್ ಹಾಕಿರ್ತಾರೋ ದೇವ್ರಿಗೆ ಗೊತ್ತು, ಕಂಬರ್ಗಟ್ಟ. ಅದನ್ನ ನಮಗ ಅದ್ರೊಳಗೆ ಬಹಳ ಆನಂದ ಅಂದ್ರೆ ಅದರ ಅರ್ಥ ಏನು, ನಮಗ ಪಾಯಸದ್ದು ರುಚಿನ ಕಂದಿಲ್ಲ. ಯಾವಾಗ ಪಾಯಸ ಇರೋವಾಗ ಕಂಬರ್ಗಟ್ಟ ತಿಂದು ಏನಾಗಬೇಕು ಅರ್ಥ? ಯಾವಾಗ ಹರಿನಾಮ ಜಪ ಮಾಡಿ ಭಗವಂತನ ಶುದ್ಧ ಭಕ್ತಿ ನಿಮ್ಗೆ ಸಿಕ್ಕ ಮೇಲೆ ಈ ಅಷ್ಟಸಿದ್ಧಿಗಳನ್ನು ತಗೊಂಡು ನೀವೇನು ಉಪ್ಪಿನಕಾಯಿ ಹಾಕ್ಬೇಕಾ? ಎದಕ್ಕೆ ಕೆಲಸಕ್ಕೆ ಬರ್ತ? ಅಷ್ಟಸಿದ್ಧಿಗಳಿಂದ ಎಂತಿಗೂ ವ್ಯಕ್ತಿಗೆ ಇದು ಆಗೋದಿಲ್ಲ, ಏನಾಗೋದಿಲ್ಲ, ಕೃಷ್ಣನ ಹತ್ರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಕೃಷ್ಣದ ದೂರ ಇಡ್ತದೆ. ಅಷ್ಟಸಿದ್ಧಿಗಳು ಎಲ್ಲಾ ಶುದ್ಧ ಭಕ್ತರ ಹತ್ರನೇ ಇರ್ತಾರೆ, ಆದ್ರೆ ಅವರು ಎಲ್ಲಿ ಇಡ್ದು ಯಾವ ರೀತಿ ಚಪ್ಪಲಿ ಇಡ್ತಾರಲ್ಲ ಹೊರಗೆ ಹಂಗೆ ಇಟ್ಟಿರ್ತಾರೆ ಕೆಲಸ ಅಂತ ಹೇಳ್ತಾರೆ. ಅದನ್ನ ತಂದದನ್ನೆಂದು ಪೂಜೆ ಮಾಡಬೇಕು. ಹಾ, ಅದು ಯಾಕೆ ಅಂತಂದ್ರ ನೀವು ಯಾರ ಸಂಘ ಮಾಡ್ತೀರಿ ಅವರ ಬಣ್ಣ ನಿಮಗೆ ಬರ್ತದೆ. ನಾವು ಯಾರು ಸಂಘ ಮಾಡ್ತಾ ಇದ್ದೀವಿ? ಗುರು ಮತ್ತು ಕೃಷ್ಣ ಸಂಘ. ಗುರು ಮತ್ತು ಕೃಷ್ಣರು ಹೆಂಗಿರ್ತಾರೆ ಪೆಪಲ್ ಜನ, ಅದು ಅವ್ರ ಸಂಘ ಮಾಡಿದ್ರೆ ಅವ್ರ ಬಣ್ಣ ನಮಗೆ ಬರ್ತದೆ. ಸೊ ಇನ್ ಆರ್ಡರ್ ಟು ಬಿಕಮ್ ಎಫಲ್ ಜಂಟ್ ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ಎನಿ ಸಿದ್ಧೀಸ್. ಸಿದ್ಧೀಸ್ ಆರ್ ಯೂಸ್ಲೆಸ್ ಅವ್ರು ಡೈರೆಕ್ಟ್ಲಿ ಸಿ. ಯು ಶುಡ್ ನೆವರ್ ಆಸ್ಪೈರ್ ಫಾರ್ ಎನಿ ಸಿದ್ಧೀಸ್, ಆ್ಯಂಡ್ ಸಿದ್ಧೀಸ್ ವಿಲ್ ಕಮ್ ಟು ಯು ಪರ್ಸ್ನಲಿ ಆ್ಯಂಡ್ ಸ್ಟಿಲ್ ಯು ವಿಲ್ ರಿಜೆಕ್ಟ್ ದಮ್ ಬಿಕಾಸ್ ನೋ ವೇರ್ ಇಟ್ ಇಸ್ ಮೆನ್ಷನ್ ದಟ್ ಸಿದ್ಧೀಸ್ ಆರ್ ಇಂಪಾರ್ಟೆಂಟ್. ಆಸ್ ಸೂನ್ ಆಸ್ ಸಿದ್ಧೀಸ್ ವಿಲ್ ಕಮ್ ಟು ಯು, ವಿಲ್ ಬಿಕಮ್ ಪ್ರೌಡ್ ಅಂಡ್ ಪಫ್ಡ್ ಅಪ್. ಸೊ ದೇ ವಿಲ್ ಓನ್ಲಿ ಕೀಪ್ ಯು ಅವೇ ಫ್ರಮ್ ಕೃಷ್ಣ. They will never help you to come closer to
Krishna.
ಪ್ರಭುಪಾದರಿಗೆ ಇದೇ ಪ್ರಶ್ನೆ ಕೇಳಿದ್ರು, ಮತ್ತ ಭಾರತದಿಂದ ಎಲ್ಲಾರು ಬರ್ತಾರ. ಹಾ, ಇನ್ಕ ಪ್ರಶ್ನೆ ಕಿ ಕುಚ್ ಲೋಗ್ ಆಜಕಲ್ ಮ್ಯಾಜಿಕ್ ಕರ್ದೆ ಮ್ಯಾಜಿಕ್ ಮ್ಯಾಜಿಕ್ ಕರ್ಕೆ ವೋ ಲೋಗ್ ಕುಚ್ ಐಸ ವಸ್ತು ನಿಕಾಲತೆ ತೋ ಹರೇ ಕೃಷ್ಣ ವಾಲೆ ತೋ ಕೋಯಿ ಕುಚ್ ಕರ್ತೆ ತೋ ಫಿರ್ ವೈ ಜ್ಯಾದಾ ಅಚ್ಛಾ ಹೈ ನಾ. ಈಗ ಹರೇ ಕೃಷ್ಣ ವಾಲೆಗೆ ಕೂತು ಕುಚ್ ಮಂತ್ರ ವಗರ ಕುಚ್ ತಂತ್ರ ವಗರ ಕರ್ತೆ ಸಿದ್ಧಿ ವಗರ್ನೆ इसके लिए प्रश्न, यही प्रश्न प्रभुपाद को पूछा गया था जब ये अमेरिका गए थे, तो उधर पूछा गया कि आप भारत से आए ना, अरे भारत से तो ये साधु लोग बहुत आते हैं अमेरिका में, और वो बहुत तंत्र मंत्र जादू चमत्कार करते हैं, आप कौन सा चमत्कार करते हो? प्रभुपाद को ऐसे डायरेक्टली पूछा गया। प्रभुपाद ने कहा मैं जो करता हूँ वो मैं आपको बताता हूँ, मैं जन्म मृत्यु जरा व्याधि को मैं अदृश्य कर सकता हूँ। कोई है करने वाला? कोई किया आज तक? अरे ये वस्तु, इसको तो कोई भी इसको क्या कर सकता है? गायब कर सकता है, और इसको कोई हासिल भी कर सकता है। अगर एक व्यक्ति समझो सोने का घड़ी या फिर और कोई वस्तु, अनार या और कुछ वस्तु को आपको लाकर देता है, तो खाली वो उधर जाके उठा के आपको नहीं देता, इधर बैठे बैठे वो करता है काम। जैसे मैं इधर बैठे बैठे इधर बोल रहा हूँ तो वो उधर जाके कैसे जा रहा है? यही तो ये क्या कम है क्या? ये कोई जादू से कोई कम है क्या? तो जादू मंत्र करने वाला को कोई तुम भगवान नहीं बोलेगे, तो वो तो साधारण ये हो गया, टेक्नीशियन इंजीनियर हो गया। तो इधर से अगर मैं घास खाता हूं तो क्या मैं दूध दे सकता हूँ? ऐसा मंत्र यंत्र तो भगवान ने बनाया, वो कौन सा? गाय को दूध खिलाओ, घास खिलाओ तो दूध आता। तो गाय का वो कोई जादू नहीं है क्या? वो कोई जादू से कम है क्या? हाँ, तो गुरु वो होता है, कोई जादू करने वाले को कोई गुरु नहीं बोल सकता, तो उसका तो जादूगर बोलना चाहिए। गुरु कौन है? गुरु मत हेवी, गुरु शब्द का अर्थ मालूम होना चाहिए। गुरु कौन सा शब्द है? तो नहीं, कहने का तात्पर्य क्या है? जादू करने वाले को जादूगर बोलो ना, फिर गुरु क्या बोलो? जादू करने वाला गुरु कैसे हो सकता है? और गुरु कैसे जादूगर हो सकता है? गुरु शब्द का अर्थ है वजनदार, लघु मतलब हल्का। गुरु जो है संस्कृत शब्द है, गुरु का अर्थ है बहुत वजनदार, और लघु मतलब बहुत हल्का। ओके, तो गुरु वो होता है जो जब कुछ बोलता है ना तो वो सुन के आपको बहुत वजनदार लगता है, अरे ये कैसे पालन करूंगा। ऐसा नहीं कि जुज भी कुछ वो बोल के हाँ ये भी आप भी कर सकते हो, वो तो मतलब लघु हो गया, गुरु कैसे हो गया? गुरु जब बोलता है तो इट इज रियली हेवी, उनका जो आदेश है वो क्या होता है? बहुत वजनदार होता है, तो उसको गुरु। और गुरु कौन सा शब्द बोलेंगे? वो केवल वेदों का और शास्त्रों का शब्द बोलेंगे, तो अपना कोई वो मत बता नहीं सकते, समझ गए? तो अगर हाँ हाँ, लेकिन ये एक शब्द बोल के समाप्त करता हूँ। तो जादूगर जादूगरी वगैरह वगैरह जो करने वाला वो गुरु कभी नहीं हो सकता, वो केवल वो उसको जादूगर बोल सकता। लेकिन लोगों का बुद्धि इतना कमजोर हो गया, इतना भ्रष्ट हो गया कि जादूगर को वो एक आध्यात्मिक व्यक्ति समझते, जादूगर आध्यात्मिक कभी नहीं होता। पीसी सरकार नाम का आदमी है, वो जो जादूगरी करता है वो बाकी ये गुरु लोग नहीं कर सकते। और पीसी सरकार कभी अपने आप को गुरु नहीं बोलता, वो क्या बोलता है? जादू। तो वो बराबर हाँ, और जो गुरु बोलने गुरु अपने आप को कहते हो तो जादूगरी क्यों करते? तो अगर जादूगरी करना है तो फिर करो ना, हमको बैक टू वर्ल्ड भेज दो ना, सीधा हमको बोलो भेज दो, हमको जन्म मृत्यु जरा व्याधि रोक दो, अगर दम है तो है, कोई कर सकता है। हाँ, आपका कोई प्रश्न? पूजा करना है, पूजा के लिए आ रहा है एक ही व्यक्ति है, वो है यहाँ पर, इनको छोड़ के तो अभी उन्हीं को पूछना चाहिए वो क्यों करते हैं। तो वही तो ना, तो
मैं तो ऐसा समझ रहा हूँ,
अमावस्या के दिन कौन पूजा करते मालूम है आपको? अमावस्या के दिन कौन ज्यादा, अमावस्या जो ये दिन वो कौन ज्यादा उसके वो महत्व देता है मालूम है? काला विद्या, तांत्रिक लोग। तो हम तो तांत्रिक तो है ही नहीं, तो हम पूर्णिमा को हम महान समझते हैं, और पूर्णिमा को लोगों को पूर्णिमा कुछ मालूम ही नहीं। सब लोग अमावस्या 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 अमावस्या
अमावस्या।
हाँ तो मतलब क्या है कि लोगों को पूरा 180 डिग्री वो दूसरे तरफ चले गए, समझ रहे मैं? 180 डिग्री क्या होता है, पूरा उल्टा हो गया। जो पूर्णिमा के दिन व्यक्ति को थोड़ा ये होना चाहिए, ज्यादा करना चाहिए, वो 180 डिग्री यानी जिस दिन 15 दिन के बाद जब अमास आता है तो वो लोग बहुत कुछ करते हैं। इसका मतलब क्या है कि लोग इतने वो ये हो गए हैं कि पूर्णिमा को छोड़ के वो अमावस्या को पूजा करने लगे। डरने का क्यों है? प्यार किया तो डरना क्या है? तो क्योंकि वो भगवान को प्रेम नहीं करते इसलिए वो डरते, तो डरना हमको किससे डरना? इधर लव का प्रश्न ही नहीं प्रभु, दे आर डूइंग सम दे वर्शिप व्हाट नो देयर व्हीकल्स बिकॉज दे हैव बिकम देयर गॉड्स। इफ यू डोंट हैव गॉड यू विल वर्शिप डॉग। जो उनके घर में भगवान नहीं है पूजा करने के लिए वो कुत्ते को पूजा करेंगे। पूजा कर रहे कि नहीं आजकल?
यस प्रभु।
तो फिर तो जब अगर आप पटरी से उतर गए तो आप कहाँ जा सकते हैं, कोई पूछने का सवाल ही नहीं, जरूरत नहीं। हाँ तो आप वही तो मैं बता रहा हूँ, पूजा करने के लिए लायक एक ही व्यक्ति है और वो है भगवान। उनको आप क्या करो, सकल ग्रह दक्ष, जो ये जो ग्रह जो है बुध केतु गुरु शनि वगैरह वगैरह, नवग्रह जो है, ये नवग्रह किसके अंडर में काम करते हैं, तो उसको क्यों नहीं पूजा करना चाहिए? फाइनेंस मिनिस्टर किसके अंडर होता है? फाइनेंस मिनिस्टर किसके अंडर होता है? अरे हाँ तो वही तो मैं बता रहा हूँ, अगर पूजा करने के लिए एक ही व्यक्ति लायक है वो कौन है? इधर है, बाकी सब वो देख लेंगे, जिसको टाइट करना है वो टाइट करेंगे, आपको कुछ कराने कोई जरूरत ही नहीं। तो इसीलिए कल हम बताएंगे हरिनाम कैसे जप करना चाहिए, अपराध रहित जप करना चाहिए। अपराध रहित मतलब क्या, ये कृष्ण को छोड़ के बाकी देवी देवता, कृष्ण को छोड़ के बाकी देवी देवता, बाकी यहाँ वहां के व्यक्ति,
हाँ
क्या है कि अभी आप सोचो करना क्या है। नहीं नहीं अभी अभी जो हमने चर्चा किया तो उसके हिसाब से क्या समझना चाहिए हमें कि हरिनाम अगर आप कर रहे हैं तो आपके पास अगर 100 रुपए है तो फेंकना चाहिए कि रखना चाहिए, है ना, क्योंकि काम आता है। लेकिन अगर आपके पास 10 करोड़ रुपए आ गए तो उसके अंदर 100 रुपए है कि नहीं, 1000 रुपए है कि नहीं, 1 लाख रुपए है कि नहीं? तो जिस 100 रुपए को आप इतना बड़ा मानते हैं वो 100 रुपए 10 करोड़ रुपए में है कि नहीं, है कि नहीं? नहीं नहीं, इसका मतलब कृष्ण के अंदर सब देवी देवता है। हाँ तो मैं क्या बोल रहा हूँ, तो कृष्ण का जब आप पूजा करते हो तो बाकी सब देवी देवताओं का पूजा हो जाता है, अपने आप हो जाता है, क्योंकि कृष्ण क्या बोलते गीता,
मंदिर
नहीं 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 जो मंदिर है उसको तोड़ने की जरूरत नहीं। हाँ तो ठीक है, अच्छा आपके घर में बात कर रहे हैं। हाँ तो ठीक है, तो अगर आपके घर में दुर्गा का मूर्ति है उसको रहने दो, लेकिन ऊपर आप हो गया फिर हो गया चलेगा, कोई गलत नहीं। बराबर, तो बराबर, क्योंकि अगर आप कृष्ण को ऊंचा मानते हो और उनका आप पूजा करते हो और बाकी सब देवी देवता को भी रखते हो साथ में, इसमें कोई गलती नहीं, गलती नहीं है। गलती क्या है कि कृष्ण को छोड़ के बाकी सब देवी देवता को श्रेष्ठ मानना और उनका पूजा करना, वो गलत है। क्यों गलत है? क्योंकि स्वयं कृष्ण बोलते हैं बाकी देवी देवता 33 करोड़ देवी देवता मेरे से आ रहे। बलदेव सुभद्रा, हाँ नहीं नहीं कृष्ण से, नहीं नहीं कृष्ण जो है वो सबके स्रोत है। हाँ कृष्ण, कृष्ण के बाद में बलराम आते हैं, संकर्षण अनिरुद्ध, इधर इधर आपको समझ में आएगा, संकर्षण प्रद्युम्न अनिरुद्ध है, और उसके बाद में दूसरा संकर्षण प्रद्युम्न अनिरुद्ध, उसके बाद में महाविष्णु, महाविष्णु के बाद गर्भोदक्षाय विष्णु, गर्भोदक्षाय विष्णु कैसे कमल नाभि से कमल उठता है और उसमें ब्रह्मा आता है, वो ब्रह्मा सब देवी देवता को सृजन करते, उनको उत्पत्ति करते। तो कितने नीचे है देखो ब्रह्मा, ब्रह्मा जो कृष्ण के अंश के अंश के अंश के अंश ब्रह्मा है और वो ब्रह्मा से सब देवी देवता आ जाता है, तो कृष्ण कितने ऊपर है, कितने ऊपर है कृष्ण। नहीं नहीं माया नहीं, योग माया, योग माया, योग माया ना, अर्थात कृष्ण के बहन है, इधर है चित्र हमने रखा, कृष्ण के बहन, कृष्ण के बहन। तो योग माया महामाया दो है, महामाया है दुर्गा, योग माया है सुभद्रा देवी या फिर राधा रानी या लक्ष्मी, योग माया, हाँ लक्ष्मी भी योग माया, राधा रानी योग माया और सुभद्रा देवी भी योग माया। योग माया क्या होता है, महामाया क्या, योग माया कृष्ण को और आपको नजदीक लेके आते हैं। अगर आप कृष्ण की सेवा कर रहे हैं, कृष्ण की भक्ति कर रहे हैं, तो इसका प्रभाव, इसका मतलब आपके ऊपर कौन सा प्रभाव है, योग माया का प्रभाव। जो व्यक्ति कृष्ण का भक्ति नहीं कर रहा है, कृष्ण के खिलाफ जा रहा है, भगवान के खिलाफ जा रहा है, उसके ऊपर कौन सा माया का प्रभाव हो रहा है, महामाया का। माया का तो प्रभाव जरूर होगा, लेकिन अभी कौन सा माया, योग माया महामाया, योग माया का प्रभाव से दुर्गा देवी। लेकिन अगर आप कृष्ण का भक्त बन गए तो दुर्गा देवी आपके लिए योग माया बन जाएगी, वो भी है। इसका मतलब ये नहीं कि चलो अभी दुर्गा देवी का पूजा करते बैठ के, नहीं जरूरत नहीं, गलत भी नहीं है। जब आप कृष्ण की पूजा कर रहे हैं तो सब देवी देवता संतुष्ट हो गए, ये आपको विश्वास होना चाहिए।
मेरे वाइफ भाई वो मेरे से दुर्गा मंदिर में जा रहा है,
हाँ हाँ
आने के
दुर्गा, ठीक है। तो काफी टाइम लगता है व्यक्ति को पूरा कृष्ण को ही सब कुछ मानकर करने के लिए, काफी टाइम लगता है, और किसी को जबरदस्त करने का जरूरत
तो मान लिया,
चलेगा जाने दो जाने दो, लेकिन हरिनाम करने दो, हरिनाम हरिनाम होना चाहिए और कृष्ण का पूजा होना चाहिए, बस ठीक है। बाद में अपने आप कृष्ण ही हृदय के अंदर बैठा है, आपके हृदय में कृष्ण बैठा है, इनके हृदय में, मेरे हृदय में, इन लोगों के हृदय में, सबके हृदय में भगवान कृष्ण मौजूद है। वो क्या करते हैं, उनको प्रेरणा देते हैं, अच्छा ठीक है ऐसा करो, ऐसा करो, क्यों, क्योंकि हम भक्ति करने के लिए प्रयास कर रहे हैं। तो बाहर जो व्यक्ति जो घूम रहे जो मनमानी करते हुए, उनको कभी कृष्ण कभी प्रेरणा नहीं देंगे, प्रेरणा जो उनको भक्ति करना चाहता है उनको प्रेरणा मिलता है।
क्षीरोदक्षाय
विष्णु, क्षीरोदक्षाय विष्णु, ಅವನಿಗೆ ಕೇಳ್ರಿ ಹೋಗಿ. ಯಾಕಂದ್ರ ಕೃಷ್ಣಗ ಬೃಂದಾವನಕ್ಕೆ ಹೋಗ್ಬೇಕಾಗಿತ್ತು ಅದ್ರ ಸಲುವಾಗಿ. ಹಾ ಪ್ರಸಾದ್ ಲೀಜಿ ಅವ್ರು, ಪ್ರಸಾದ್ ಲೀಜಿ
ಬಂದಾನೆ
ಜಸ್ಟ್ ಇಟ್ ಇಸ್ ಅಂದ್ರೆ ಇದೆ ಶಿಕ್ಷಣ ಇದೆ.
ಅಂದ್ರೆ ಹತ್ತು ಇಂಚ್ ಜಾಸ್ತಿ ಆಗ್ತದೆ
ಅನ್ಕೊಂಡು ಈಗ ಅದು ಏನಾದ್ರು ಒಳ್ಳೆ
ಹಾಂ.
ತುಳಸಿ ತಿನ್ಬೇಕು ಇದನ್ನು ಇದನ್ನು ತಿನ್ಬೇಕು ದೇವರ ಜೊತೆ ತುಳಸಿ. ನಾನು ಬರೋಬ್ಬರಿ ನಿಮ್ಗೆ ಮಂಡೇ ಕೊಡ್ತೇನೆ, ಸುಮಾರು ದಿವಸ ಮೆಜರ್ಮೆಂಟ್ ಕೊಡ್ತೇನೆ.
ಜೀವನದಲ್ಲಿ